जय विष्णुपाद परमहंस परिव्रजकाचार्य अष्टोत्तर शत श्री श्रीमद भक्ति सिद्धांत सरस्वती गोस्वामी महाराज श्री प्रभुपाद की अनंत कोटि वैष्णव वृंद की नामाचार्य श्री हरिदास ठाकुर की ग्रंथ श्रीमद भागवत महापुराण की श्री कृष्ण जन्माष्टमी महामहोत्सव की श्री कृष्ण जन्माष्टमी महामहोत्सव की हरे कृष्ण एलू स्वल्प शांतिया का ना कृष्ण जन्म बहुत अर्थम राधाकृष्णर अभिषेक आयु लघु नाटक सांस्कृतिक कार्यक्रम आयु आ नर प्रवचन कृष्ण यार लीले कर्म ऐन मत मेले जन आरोप कृष्णन जीवन निष्कलंक आगे अद्वे चर्चा इवती प्रवचन विषय कृष्णन जन्म कृष्णन निष्कलंक व्यक्तित्व
ಅವ್ರಿಗೆ ಕೇಳಿಸ್ಕೊಂಡ್ಬರ್ರಿ
ಎಲ್ಲ ದೇವಿ ದೇವತೆಗಳು ಕೂಡ ಏನ್ ಮಾಡ್ತಾರೆ, ಅವ್ರಿಗೂ ಕಷ್ಟ ಬಂದಾಗ ಹರಿಬೋಲ್ ಇವ್ರನ್ನ ಹಿಡ್ಕೊಳಕಾಗಲ್ಲ ನೀನು. ನಮಗನ್ನು ಸಂಕಟ ಬರ್ತಾ ಇದೆ, ಆದ್ರಿಂದ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಸಂಕಟ ಬಂದಾಗ ದೇವರ ಹೆಸರು ಹೇಳಬೇಕು. ಆದ್ರೆ ದೇವತೆಗಳಿಗೇನು ಸಂಕಟ ಬಂದಿತ್ತು, ಯಾಕಂದ್ರೆ ಎಲ್ಲ ಈ ರಾಕ್ಷಸರಿಂದರಲ್ಲ, ಕಂಸ ಜರಾಸಂಧ ದುರ್ಯೋಧನ ದುಶ್ಯಾಸನ ಇತ್ಯಾದಿ ದೊಡ್ಡ ಕೋಲಾಹಲ ಉಂಟು ಮಾಡಿದ್ರಿ ಈ ಭೂಮಿ ಮೇಲೆ. ಅದರ ಸಲುವಾಗಿ ಅವರನ್ನ ಎದುರಿಸಲಿಕ್ಕೆ ದೇವತೆಗಳಿಗೂ ಸಾಧ್ಯ ಇದ್ದಿದ್ದಿಲ್ಲ. ಆದ್ರಿಂದ ಅವರು ವಿಷ್ಣುವಿನ ಹತ್ರ ಹೋಗಿ, ಇಲ್ಲಿ ನೋಡ್ರಿ ವಿಷ್ಣು ಇದ್ದಾನೆ, ಲಕ್ಷ್ಮೀ ದೇವಿ ಇದ್ದಾಳೆ, ಹಾಲಿನ ಸಮುದ್ರದ ಮೇಲೆ ನಡೆಯಿದಾನೆ ವಿಷ್ಣು, ಎಲ್ಲ ದೇವಿ ದೇವತೆಗಳು ಚಂದ್ರಮುಖ ಬ್ರಹ್ಮ ಶಿವ ಅವರೆಲ್ಲರೂ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ದೇವರೇ ನೀ ಜಗತ್ತಿಗೆ ಬಂದು ಏನ್ ಮಾಡ್ಬೇಕು, ದುಷ್ಟರನ್ನ ಸಂಹಾರ ಮಾಡ್ಬೇಕಂತ ಪ್ರಾರ್ಥನೆ ಮಾಡಿದ್ರು. ಆದ್ರಿಂದ ಕೃಷ್ಣ ಹೇಳಿದ ಗೀತೆಯಲ್ಲಿ, ಯದಾ ಯದಾ ಹಿ ಬ್ರಹ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭಿಧಾನ ಮದರಸ್ಯ ತದಾತ್ಮನ ಸೃಜಾಮಹ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಂ ಯುಗೇ ಯುಗೇ. ಕೃಷ್ಣ ಹೇಳಿದಂತೆ ನಡ್ಕೊಳ್ತಾನೆ. ಅರ್ಥಾತ್ ಅವನ ದ್ವಾಪರಯುಗದಲ್ಲಿ ಭಗವಾನ್ ಕೃಷ್ಣನಾಗಿ ದೇವತೆಗಳಿಗೆ ಕರೆಯುವ ಕೊಟ್ಟು ಈ ಜಗತ್ತಿಗೆ ಬಂದ. ಅರ್ಥಾತ್ ಮೂಲ ಏನು ದೇವರಿದ್ದಾನಲ್ಲ ಅಥವಾ ಪರಮಾತ್ಮ ಅಥವಾ ವಿಷ್ಣು ಅಂತ ಏನ್ ಹೇಳ್ತೀವಿ ಅವನು ಕೃಷ್ಣ. ಕೃಷ್ಣ ಏನ್ ಮಾಡ್ತಾನೆ, ಬೇರೆ ಬೇರೆ ಎಲ್ಲ ರೂಪದಲ್ಲಿ ಬರ್ತಾನೆ. ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ಅವನು ಮತ್ಸ್ಯ ರೂಪದಲ್ಲಿ ಬಂದ, ಪೂರ್ವ ರೂಪದಲ್ಲಿ ವರಾಹ ರೂಪದಲ್ಲಿ ನರಸಿಂಹ ರೂಪದಲ್ಲಿ ವಾಮನ ಪರಶುರಾಮ ರಾಮಚಂದ್ರ ಕೃಷ್ಣ ಬಲರಾಮ ಮತ್ತು ಬುದ್ಧ ಈ ಎಲ್ಲ ಅವತಾರಗಳಲ್ಲಿ ಕೃಷ್ಣ ಪ್ರತಿ ಯುಗದಲ್ಲಿ ಬರ್ತಾನೆ. ಆನಂತರ ಇಲ್ಲಿ ಭೂಮಿಯಲ್ಲಿ ಏನಾಗಿದೆ, ಆವಾಗ ಕಂಸ ತನ್ನ ತಂಗಿಯನ್ನು ಸಾಯಿಸ್ಲಿಕ್ಕೆ ಪ್ರಯತ್ನಿಸ್ತಾನೆ. ಕಂಸ ಒಂದು ದಿವಸ ಏನ್ ಮಾಡಿದ, ತನ್ನ ತಂಗಿಯನ್ನ ವಸುದೇವನಿಗೆ ಕೊಟ್ಟು ವಿವಾಹ ಮಾಡಿದ. ವಸುದೇವನಿಗೆ ಮತ್ತು ದೇವಕಿಗೆ ವಿವಾಹ ಆಯ್ತು. ಅವನ ತಂಗಿ ಹೆಸರು ದೇವಕಿ ಹೌದ. ಆನಂತರ ತಾನೇ ಏನ್ ಮಾಡ್ತದನ, ಡ್ರೈವರ್ ಆಗಿದೆ. ಡ್ರೈವರ್ ಆಗಿ ಏನ್ ಮಾಡ್ತದನ, ಆ ಕುದುರೆಗಳನ್ನ ನಡೆಸ್ತಾ ಇದ್ದಾರೆ ರಥದಲ್ಲಿ. ರಥದಲ್ಲಿ ಇಬ್ರು ಮದುಮಗಳು ಕುತ್ಕೊಂಡಿದ್ದಾರೆ, ಮುಂದೆ ಆದ್ಮಂತರ ಕಂಸ. ಕಂಸ ರಥ ನಡೆಸ್ತಾ ಇದ್ದಾರೆ. ಆದ್ರೆ ಅವನಿಗೊಂದು ಆಕಾಶವಾಣಿ ಕೇಳ, ಆಕಾಶವಾಣಿ ಧಾರವಾಡ ಅಲ್ಲ, ಆಕಾಶವಾಣಿ ವೈಕುಂಠ. ಆಕಾಶವಾಣಿ ಏನ್ ಹೇಳ್ತು, ಕಂಸ ನೀನು ನಿನ್ನ ತಂಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವನ ಗಂಡನ ಮನೆಗೆ, ಆದ್ರೆ ಅವಳ ಎಂಟನೇ ಮಗು ನಿನಗೆ ಮೃತ್ಯು ಕಾರಣ ಆಗ್ತದೆ ಅಂತಂದು ಏನಾಯ್ತು ಆಕಾಶವಾಣಿಯ ವೈಕುಂಠದ. ಅದನ್ನ ಕೇಳಿದ ತಕ್ಷಣ ಏನ್ ಮಾಡಿದ ನೋಡ್ರಿ, ಒಂದು ಕ್ಷಣದಲ್ಲಿ ತನ್ನ ತಂಗಿಗೆ ಪ್ರೇಮದಿಂದ ಅವತ್ತಿನ ದಿವಸ ಮದುವೆ ಮಾಡಿಕೊಟ್ಟಿದ್ದಾನೆ, ಅವನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎರಡನೇ ಕ್ಷಣದಲ್ಲಿ ಯಾವಾಗ ಅವನಿಗೆ ಮೃತ್ಯು ಬರ್ತದೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಏನ್ ಮಾಡ್ತದನ, ರುಕ್ಮಿಣಿ ಕೂದಲ ಹೇಳಿದು ಖಡ್ಗ ತೆಗೆದು ಅವಳಿಗೆ ಹೊಡಿಲಿಕ್ಕೆ ಹೋಗ್ತದೆ. ಕಾಣಿಸ್ತದ ಚಿತ್ರ ಇಲ್ಲಿ. ಅರ್ಥಾತ್ ನಾವು ಕೂಡ ದೇವಿಕಿ ರೀತಿ ಅಂದ್ರೆ ಎಲ್ಲ ಹೃದಯದಲ್ಲಿ ಪರಮಾತ್ಮ ಇದೆ, ಭಗವಂತ ಇದೆ ಹೌದಲ್ಲ. ಯಾವ ರೀತಿ ಕಂಸನಂತ ಜನರು ಏನ್ ಮಾಡ್ತಾರೆ, ಭಕ್ತರನ್ನ ನಾಶ ಪಡ್ಲಿಕ್ಕೆ ಇಷ್ಟಪಡ್ತಾರೆ. ಆದ್ರೆ ದೇವಿಕಿ ಏನ್ ಮಾಡಿದಾಳೆ, ತನ್ನ ಗಂಡ ಯಾರು ವಸುದೇವನಿಗೆ ಮೊರೆ ಹೋಗ್ಬೋದು, ವಸುದೇವ ಅವನ ಕೈ ಹಿಡಿದು ನಿಲ್ಲಿಸ್ತಾ ಇದ್ದ, ನಿಲ್ಲು 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 ಮಾಡ್ಬೋಣ ಅಂತ ಹೇಳ್ತಾರೆ. ಆದ್ರಿಂದ ಕಂಸ ಆದರೂ ಕೂಡ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ಬೋದು. ನಾವೇನ್ ಮಾಡ್ಬೋದು, ನಮ್ಮ ಭಕ್ತಿಯನ್ನ ಕಾಪಾಡಿಕೊಳ್ಬೇಕು. ಯಾಕಂದ್ರೆ ಕಂಸನಂತ ಜನರು ಈ ಜಗತ್ತಲ್ಲಿ ಬಹಳ ಇದ್ದಾರೆ, ಅವ್ರು ನಾವು ಭಕ್ತಿ ಮಾಡ್ತಾರೆ ಅಂದ್ರೆ ಬಿಡೋದಿಲ್ಲ, ತಾವು ಮಾಡೋದಿಲ್ಲ ಭಕ್ತಿ ನಮಗೆ ಮಾಡೋದನ್ನು ಬಿಡೋದಿಲ್ಲ. ಆದ್ರಿಂದ ಅಂದ್ರೆ ಮಾತು ಕೇಳಬಾರ್ದು. ನಾವೇನ್ ಮಾಡ್ಬೇಕು, ಕಂಸರಂತ ಜನರಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಬೇಕು, ಅರ್ಥಾತ್ ನಮ್ಮ ಭಕ್ತಿಯನ್ನ ರಕ್ಷಣೆ ಮಾಡ್ಕೊಳ್ಬೇಕು. ಆಮೇಲೆ ಕಂಸ ಏನಂತಾನೆ, ಇವನು ಹೇಳ್ತಾನೆ ತಾಯಿ ಪಾರ್ವತಿ ಕಂಸನಿಗೆ ಬೈತಾಳ, ಹೇಳ್ತಾಳ ಇವತ್ತಿನ ದಿವಸ ಅವಳಿಗೆ ಮದುವೆ ಮಾಡಿಕೊಟ್ಟಿದ್ದಿ, ಅವತ್ತಿನ ದಿವ್ಸನ ಅವಳಿಗೆ ಮರಿ ಹಾಕಿದಿ, ತೀರಾ ನೀನು ಕೊಂದ್ರೆ ನಿನಗೇನಂತಾರೆ ನಾಳೆ ಜನ, ನೀ ನೋಡಿದ್ರೆ ದೊಡ್ಡ ಕ್ಷತ್ರಿಯ, ನೀವು ಕ್ಷತ್ರಿಯ ಅಂತಂದ್ರೆ ಹೆಣ್ಮಕ್ಳ ಮೇಲೆ ಕೈ ಮಾಡಲೇಬಾರ್ದು ಅಂತ, ನೀನ್ ದೊಡ್ಡ ವೀರ ದಿದೆ ಅವಳಿಗೆ ಯಾಕೆ ಕೈ ಮಾಡಿದ್ದೆ ಅಂತಂದೇಳಿ ದುರ್ಗಾದೇವಿ ಬಂದು ಅವನಿಗೆ ಬೈತಾಳೆ. ಆದ್ರೆ ನೋಡಿ ಕಂಸನಿಗೆ ಹೆದರಿಕೆ ಆಗ್ತದೆ, ಯಾಕಂದ್ರೆ ಕಂಸ ಶಿವನ ಭಕ್ತ ಇದ್ದ, ಶಿವನ ಪತ್ನಿ ಪಾರ್ವತಿ, ಪಾರ್ವತಿ ಬೈತಾಳೆ ಅಂತೇಳಿ ಅವನು ಹತಾಶ ಅದ, ಅವನು ಹೆದರಿದ. ಆಮೇಲೆ ಅವಳು ಹೇಳಿದ್ರು, ಈ ರೀತಿ ನೀನು ಭಕ್ತರಿಗೆ ನಾ ಕಷ್ಟ ಕೊಡಬಾರ್ದು ಅಂದ್ಕೊಳ್ಳೆ ಕಂಸ ಸುಮ್ಮನಾದ. ಆನಂತರ ವಸುದೇವ ಹೇಳಿದ್ರು, ನೋಡು ಎಂಟನೇ ಮಗುವಿಗೆ ನಿನ್ ಎಂಟನೇ ಮಗುನಿಂದ ನಿನ್ಗೇನಾಗ್ತದೆ ಮೃತ್ಯು ಬರ್ತದೆ, ಆದ್ರಿಂದ ನೀನೇ ಚಿಂತೆ ಮಾಡ್ತಿದ್ದೆ. ಇವಾಗ ಇನ್ನು ಮಕ್ಕಳಾಗಿ ಇವತ್ತಿನ ದಿವಸ ನಾವು ಮದುವೆ ಆಗಿವಿ, ನೀ ಇವತ್ತಿನ ದಿವಸ ಹಾಕೊಳ್ತಿದ್ದೆ ಅವಳಿಗೆ, ಇವತ್ತು ಬಿಟ್ಬಿಡು. ಆಮೇಲೆ ವಸುದೇವ ಹೇಳಿದ, ಪ್ರತಿಯೊಂದು ಮಗುನು ನಾನು ನಿನ್ನ ಕೈಯಲ್ಲಿ ತಂದು ಕೊಡ್ತೇನೆ, ಪ್ರತಿಯೊಂದು ಮಗುನು ನಾನೇನ್ ಮಾಡ್ತೀನಿ ನಿನ್ನ ಕೈಯಲ್ಲಿ ತಂದು ಕೊಡ್ತೀನಿ, ಆದ್ರಿಂದ ನೀ ಚಿಂತೆ ಮಾಡೋ ಕಾರಣನೇ ಇಲ್ಲ, ನನ್ನ ಮೇಲೆ ನಂಬಿಕೆಡು ಅಂತಾಳು. ಆದ್ರೆ ಕಂಸ ಆಯ್ತು ಅಂತೇಳಿ ಆಮೇಲೆ ನಂಬಿಕೆ ಇಟ್ಟು. ಯಾಕೆ ವಸುದೇವ ಹೆಂಗಿದ್ದ ಅಂದ್ರೆ, ಯಾರು ಅಂತ ಕಂಸನಂತ ದುಷ್ಟ ವ್ಯಕ್ತಿನೂ ಅವನ ಮೇಲೆ ನಂಬಿಕೆ ಇಡ್ತಾರೆ. ಅಂದ್ರೆ ವೈಷ್ಣವ ಹೇಗಿರ್ತಾನೆ, ಎಂಥ ಜನರು ಕೂಡ ಅವನ ಮೇಲೆ ನಂಬಿಕೆ ಇಡ್ತಾರೆ, ಆ ರೀತಿಯ ಒಂದು ಜೀವನ ಇರಬೇಕು. ಯಾವ ರೀತಿ ವಸುದೇವನ ಜೀವನ ಇತ್ತು. ಆಯ್ತು ಅಂತೇಳಿ ಕಂಸ ವಸುದೇವ ದೇವಗಿರಿಗೆ ಕೊಲ್ಲೋದಿಲ್ಲ, ಆದ್ರೂ ಹೇಳ್ತಾಳೆ ನಿಮ್ಗೆ ಇವತ್ತು ನಾನು ಜೈಲಿಗೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ ಜೈಲಿಗೆ ಒಯ್ದು ಹಾಕ್ಬಿಡ್ತಾನೆ, ಅರ್ಥ ಸೆರೆಮನಿ ಒಳಗೆ ಹಾಕ್ತಾನೆ. ಅಲ್ಲಿ ಏನಾಗ್ತದೆ, ಎಂಟನೇ ಗರ್ಭದಲ್ಲಿ ಕೃಷ್ಣ ಹುಟ್ಟಿ ಬರ್ತದೆ, ಮೊದಲನೇ ಮಗು ಹುಟ್ಟಿ ಬರ್ತದ. ಆಮೇಲೆ ತಕ್ಷಣ ವಸುದೇವ ತಗೊಂಡು ಹೋಗ್ತಾನೆ. ನೋಡ್ರಿ, ವಸುದೇವ ತನ್ನ ಮಗ ತಾನು ಇಷ್ಟು ಕಷ್ಟಪಟ್ಟು, ನಿಮಗೆಲ್ಲ ಗೊತ್ತದ ಒಂದು ಮಗುವಿಗೆ ಜನ್ಮ ಕೊಡ್ಬೇಕಂದ್ರೆ ಎಲ್ಲ ಎಷ್ಟ ಕಷ್ಟಪಡ್ತೀರಿ ಅಂತ. ಮೊದಲನೇ ಹುಟ್ಟಿದ ಮಗುನ ತಗೊಂಡೋಗಿ ಕಂಸನಿಗೆ ಕೊಡ್ತದ. ಕಂಸ ಏನ್ ಮಾಡ್ದ, ತಕ್ಷಣ ಮಗುನ ಯಾವ ರೀತಿ ನಾವು ಬಟ್ಟೆ ಒಗಿತೇವಲ್ಲ, ಬಟ್ಟೆ ಒಗಿತೇವಲ್ಲ ಸಳದು, ಆ ರೀತಿ ಸಣ್ಣ ಮಗುನ ಏನ್ ಮಾಡ್ದ, ಗೋಡಿಗೆ ಬಡಿದ್ರು. ತಕ್ಷಣ ಮಗು ಸತ್ತೋಯ್ತು. ಆ ನಂತರ ವಾಪಸ್ ಬಂದ್ರು. ಆ ನಂತರ ಮತ್ತು 9 ತಿಂಗಳ 1 ವರ್ಷದ ನಂತರ ಮತ್ತೊಂದು ಮಗು ಆಯ್ತು. ಆ ಮಗು ತಗೊಂಡು ಹೋಗ್ತಾ ಇದ್ದಾರೆ ಕಂಸನ ಹತ್ರ. ಕಂಸ ಆ ಮಗು ಬಂದ, 3ನೇ ಮಗು, 4ನೇ ಮಗು, 5ನೇ ಮಗು, 6 ಮಕ್ಕಳು. ಇದೇ ರೀತಿ ಕೃಷ್ಣ ಕಂಸ ಏನ್ ಮಾಡಿದೆ, ಎಲ್ಲ ಮಕ್ಕಳನ್ನ ಕೊಂದು ಹಾಕಿದ್ರು. ಯಾಕೆ ನೋಡ್ರಿ, ಅವರು ಒಂದ್ ವೇಳೆ ತಮ್ಮ ಕಣ್ಣೆದುರಿಗೆ ತಮ್ಮ ಮಗು ಸಾಯ್ತದಂದ್ರೆ ಅವ್ರು ಜನ್ಮ ಕೊಡದೇ ಇರ್ಬೋದಾಗಿತ್ತು, ಹೌದಲ್ಲ, ಯಾರು ಕೊಡ್ಲಿಕ್ಕೆ ಸಾಧ್ಯ. ಆದ್ರೂ ಕೂಡ ಅವರು 6 ಮಕ್ಕಳಿಗೆ ಜನ್ಮ ಕೊಟ್ರು. ಯಾಕೆ, ಅವ್ರಿಗೆ ಗೊತ್ತಿತ್ತು ಮುಂದೆ ಕೃಷ್ಣ ಬರ್ತಾನೆ, ಅವನಿಗಾಗಿ ನಾವು ಸ್ವಲ್ಪ ತಪಸ್ಸೆ ಮಾಡಬೇಕು, ಸ್ವಲ್ಪ ಇದನ್ನ ಏನ್ ಮಾಡ್ಬೇಕು, ಈ ರೀತಿ ಕಷ್ಟಗಳು ಬರ್ತಾಗ ಅದನ್ನ ನಾವು ಎದುರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರೇನ್ ಮಾಡಿದ್ರು, 6 ಮಕ್ಕಳಿಗೂ ಜನ್ಮ ಕೊಟ್ಟರು. ಆನಂತರ 7ನೇ ಅವತಾರದಲ್ಲಿ ಭಗವಾನ್ ಬಲರಾಮ ಬರ್ತಾನೆ, 8ನೇ ಮಗುವಾಗಿ ಕೃಷ್ಣ ಅವತರಿಸ್ತಾನೆ. ಅದನ್ನೇ ಗೀತಾದಲ್ಲಿ ಕೃಷ್ಣ ಇಲ್ಲಿ ನೋಡ್ರಿ, ಕೃಷ್ಣ ಧರೆಗಿಳಿತಾರೆ, ಆಧ್ಯಾತ್ಮಿಕತೆಯಲ್ಲಿ ವೈಕುಂಠದಿಂದ ಈ ಭೌತಿಕತೆಗಳಿಗೆ ಇಳಿತಾರೆ. ಅವನು ಕೃಷ್ಣ ಹೇಳ್ತಾನೆ ಗೀತಾ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋಗೇತಿ ತತ್ವತಃ ತ್ಯಕ್ತ್ವಾ ದೇಹ ಪುನರ್ಜನ್ಮ ನೈತಿ ಮಾಮೇತಿ ಸ್ವರ್ಜುನ. 4ನೇ ಅಧ್ಯಾಯ 9ನೇ ಶ್ಲೋಕದಲ್ಲಿ ಕೃಷ್ಣ ಏನಾಗ್ತಾನೆ, ನನ್ನ ಜನ್ಮ ನನ್ನ ಕರ್ಮ ಅವೆರಡು ದಿವ್ಯ ಇದೆ, ಅವು ಸಾಧಾರಣ ಇಲ್ಲವ ಆಧ್ಯಾತ್ಮಿಕ. ನಾವು ಅಳತಾ ಬರ್ತೀವಿ ಹೌದಲ್ಲ, ಅದರ ಹಿಂದಿ ಒಳಗೆ ಒಂದು ಫಿಲ್ಮ್ ಸಾಂಗ್ ಬಂದಿತ್ತು, ರುತೆ ಹುವೆ ಆತೆ ಹೆಸರು ಹಸ್ತವೋ ಕೊಂಜ ಹಂಸ ಮೃತ್ಯ ಆತೆ. ನಾವೆಲ್ಲರೂ ಅಳತಾ ಬರ್ತೀವಿ ಮತ್ತು ಸಾಯವಾಗ ಅಳತಾ ಸತ್ತು ಹೋಗ್ತೀವಿ. ಆದ್ರೆ ಕೃಷ್ಣನ ಜನ್ಮ ಈ ರೀತಿ ಇಲ್ಲ, ಅವನು ಅಳತಾ ಬರಲಿಲ್ಲ ದೇವಕಿ ಮಗುವಾಗಿ. ಯಾಕೆ, ಅವನು ನಮ್ಮ ನಿಮ್ಮಂತೆ ಸಾಧಾರಣ ಮನುಷ್ಯ ಅಲ್ಲ, ಅವನು ಭಗವಾನ್ ಇದೆ. ಆದ್ರಿಂದ ಅವನ ಜನ್ಮ, ಅವನ ಕರ್ತವ್ಯ, ಅವನೇನು ಕಾರ್ಯಕಲಾಪಗಳೇನಿದಾವಲ್ಲ ಅವು ದಿವ್ಯ ಇದ್ದಾವೆ, ಅವು ಆಧ್ಯಾತ್ಮಿಕ. ಅದನ್ನು ನಾವು ಯಾವಾಗ ತಿಳ್ಕೊಳ್ತೀವಿ ನಮ್ಮ ಜೀವನ ಸಾರ್ಥಕ ಆಗ್ತೀವಿ. ಇವತ್ತು ನೋಡ್ರಿ ಸಾಯಂಕಾಲ ಬಹಳ ಮಂದಿ ಬಂದಿದ್ರು, ಜನರು ಕಡಿಮೆ ಆಗಿಬಿಟ್ರೆ ಯಾಕೆ ಆಯ್ತು, ನಮ್ದು ಟೈಮ್ ಆಗ್ತದೆ ಮಲ್ಕೊಂಡು. ಆದ್ರೆ ನೀವಿಲ್ಲಿ ಅಷ್ಟು ಇಷ್ಟೆಲ್ಲ ಕೂತ್ಕೊಂಡು ಕೇಳ್ತಾ ಇದ್ರೆ ಎದ್ರ ಬಗ್ಗೆ, ಕೃಷ್ಣನ ಜನ್ಮದ ಬಗ್ಗೆ ಕೇಳ್ತಾ. ಯಾವಾಗ ಕೃಷ್ಣನ ಜನ್ಮ, ಇವತ್ತು ಕೃಷ್ಣ ಜನ್ಮ ತಗೊಳ್ತಾನೆ, ಅದ್ರ ಬಗ್ಗೆ ನಾವು ಯಾವಾಗ ಚರ್ಚೆ ಮಾಡ್ತೀವಿ ಏನಾಗ್ತದೆ, ನಮ್ಮ ಜೀವನ ಸಾರ್ಥಕ ಆಗ್ತದೆ, ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತದೆ. ಯಾಕಂದ್ರೆ ಕೃಷ್ಣನ ಜನ್ಮ ಕೃಷ್ಣನ ಬರ್ತ್ಡೇ ಇವತ್ತು, ಹ್ಯಾಪಿ ಬರ್ತ್ಡೇ ಹೌದಲ್ಲ, ಅದನ್ನ ಜನ್ಮ ನಾವು ಯಾವಾಗ ಆಚರಣೆ ಮಾಡ್ತೀವಿ ಜನ್ಮೋತ್ಸವವನ್ನ, ಅವಾಗ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಮತ್ತೆ ಈ ಜಗತ್ತಿನಲ್ಲಿ ನಾವು ಜನ್ಮ ತಾಳಿ ಬರೋ ಅವಶ್ಯಕತೆ ಇಲ್ಲ. ಹೇಳ್ತಾ ಆ ನಂತರ ಮತ್ತೆ ಕೃಷ್ಣ ಅಂದ್ರೆ ಯಾರು, ಭಗವಂತ ಯಾರು, ಯಾರು ಐದು ಆರು ಐಶ್ವರ್ಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ಹೊಂದಿರುತ್ತಾರೋ ಅವರೇ ಕೃಷ್ಣ ಅಥವಾ ಅವನೇ ಭಗವಂತ. ಯಾಕೆ ಕೃಷ್ಣನ್ಗೆ ಯಾಕೆ ನಾವು ಪೂಜೆ ಮಾಡಬೇಕು, ವಿಷ್ಣು ಅಥವಾ ವೆಂಕಟರಮಣ್ಗೆ ಯಾಕೆ ಪೂಜೆ ಮಾಡ್ಬೇಕು ಅಂದ್ರೆ, ನಿನ್ನೆ ದಿವಸ ನಾವು ಚರ್ಚೆ ಮಾಡ್ತಾ ಇದ್ವಿ ಕೃಷ್ಣನಿಗೆ ಆರು ಐಶ್ವರ್ಯಗಳಿದ್ದಾವೆ. ಐಶ್ವರ್ಯಗಳು ಯಾವುದು? ಅವನು ಸಂಪತ್ತು, ಅವನಲ್ಲಿ ಅನಂತವಾಗಿ ಸಂಪತ್ತು ಇದೆ. ಅರ್ಥಾತ್ ಲಕ್ಷ್ಮಿ ಅವನ ಕಾಲು ಕುಳಿತಾಗಳು, ಹೀಗಾಗಿ ಅವನಿಗೆ ಹಣಕ್ಕೇನು ಕೊರತೆ ಇದೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ, ಅವನಲ್ಲಿ ಅನಂತವಾದ ಶಕ್ತಿ ಇದೆ. ಗೋವರ್ಧನೆ ಅಂತಿದ್ದಾನೆ ಕೃಷ್ಣ, ಅಡಗೈದು 7 ವರ್ಷದ ಮಗು ಇರುವ. ವೀರ್ಯಸ್ಯ ಯಶಸ್ಸು ಶ್ರೀಹ, ಅವನ ಕೀರ್ತಿ ಎಲ್ಲ ಕಡೆಗೂ ಹಬ್ಬಿದೆ. ಭಾರತದಲ್ಲಿದೆ, ಅಮೇರಿಕದಲ್ಲಿನೂ ಕೃಷ್ಣನ ಪೂಜೆ ಮಾಡ್ತಾ ಇದ್ದಾರೆ, ಆಸ್ಟ್ರೇಲಿಯಾದಲ್ಲಿ, ಆಫ್ರಿಕಾದಲ್ಲಿ, ಎಲ್ಲ ಕಡೆಯೂ ಕೃಷ್ಣ ಪ್ರಸಿದ್ಧ ಇದೆ. ಶ್ರೀ, ಅವನ ಸುಂದರತೆ ಅತ್ಯಂತ ಹೆಚ್ಚಾಗಿದೆ. ಹೆಂಗಿದೆ? ಕಾಮದೇವರು ಕೂಡ ಕೃಷ್ಣನ ಸೌಂದರ್ಯ ನೋಡಿ ಮೋಹಗೊಳ್ತಾರೆ. ಈಗೆಲ್ಲ ಈ ಜಗತ್ತಿನಲ್ಲಿ ಎಲ್ಲರಿಗೂ ಕಾಮದೇವ ಏನು ಮಾಡ್ತಾನೆ, ಕಷ್ಟ ಕೊಡ್ತಾನೆ. ಆದ್ರೆ ಅಂಥ ಕಾಮದೇವ ಏನು ಮಾಡ್ತಾನೆ, ಕೃಷ್ಣನನ್ನು ನೋಡಿ ಅವನು ಆಕರ್ಷಣೆಗೊಳ್ತಾನೆ. ಅನ್ಬೇಕಾದ್ರೆ ಕೃಷ್ಣನ ಸುಂದರತೆ ಹೆಂಗಿರ್ಬೇಕು? ಆದ್ರೆ ಅವನ ಸುಂದರತೆ 16 ವರ್ಷಕ್ಕೆ ಮಾತ್ರ ನಿಂತು ಹೋಗ್ಬಿಡ್ತು. ಅಂದ್ರೆ 17 ಆಗೋದಿಲ್ಲ ಕೃಷ್ಣನಿಗೆ. ನಮಗೆ 16 ಒಂದು ವರ್ಷ ಇರ್ತೀನಿ, ಆಮೇಲೆ 17, ಆಮೇಲೆ 18, 19, 20, 30, 50, 60, ಆಮೇಲೆ ಮುಗಿತು ಜೀವನ. ಆದ್ರೆ ಕೃಷ್ಣನಿಗೆ ವಯಸ್ಸು 16 ಮಾತ್ರ, 16 ಮುಂದೆ ಹೋಗೋದನ್ನ. ಯಾಕೆ? ಅವನಲ್ಲಿ ಆ ಸೌಂದರ್ಯ ಏನಿದೆಲ್ಲ ಅದು ಬಾಡೋದಿಲ್ಲ. ಈ ಜಗತ್ತಿನ ಸೌಂದರ್ಯ ಏನಂತದ ಬಾಡಿ ಹೋಗ್ತದೆ. ಕೆಲವೇ ದಿವಸಗಳು ಹೂ ಇರ್ತದೆ, ಬೆಳಿಗ್ಗೆ ಅಳಿರ್ತದೆ, ಸಾಯಂಕಾಲ ಏನಾಗ್ತದೆ, ಮುದ್ದುಡಿ ಹೋಗ್ತದೆ. ಅದೇ ರೀತಿ ನಾವು ಒಂದು ದಿವಸ ಸುಂದರವಾಗಿ ಕಾಣಿಸ್ತೇವೆ, ಆ ನಂತರ ವಯಸ್ಸಾಗಿದ ಮೇಲೆ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಹಿಂಗೆಲ್ಲ ಸಮಸ್ಯೆಗಳು. ಆದ್ರೆ ಕೃಷ್ಣನ ಶರೀರ ಈ ರೀತಿ ಇಲ್ಲ, ಆಧ್ಯಾತ್ಮಿಕ ಶರೀರ. ಜ್ಞಾನ ಅಂಡ್ ವೈರಾಗ್ಯ, ಅವನು ಕೃಷ್ಣನ ಜ್ಞಾನ ಅದು ಅಪರಿಮಿತ, ಅದಕ್ಕೇನು ಅಳತೆ ಇಲ್ಲ. ಮತ್ತು ವೈರಾಗ್ಯ, ಇಷ್ಟೆಲ್ಲ ಅವನ ಹತ್ರ ಐಶ್ವರ್ಯಗಳಿದ್ದರೂ ಕೂಡ ಕೃಷ್ಣನಿಗೆಂದು ಮೋಹ ಅಥವಾ ಅಹಂಕಾರ ಆಗೋದಿಲ್ಲ. ಆದ್ರೆ ಈ ಜಗತ್ತಿನಲ್ಲಿ ನಾವು ನೋಡ್ತೀವಿ, ಒಬ್ಬನಿಗೆ ಒಂದು ಸಣ್ಣದು ಏನಾದರೂ ಸಿಕ್ತಪ್ಪ, ಹಾ ಒಬ್ಬ ವ್ಯಕ್ತಿ ಒಬ್ಬ ಒಂದು PhD ಮಾಡಿದ್ನೋ ಅಥವಾ ಮತ್ತೊಂದು ಏನೋ ಡಿಗ್ರಿ ಮಾಡಿದ ಅಂದ್ಕೊಳ್ಳಿ, ಸ್ವಲ್ಪ ಅಹಂಕಾರ ಬರ್ತದೆ, ಬರ್ತದಿಲ್ಲ. ಅಥವಾ ಒಬ್ಬ ವ್ಯಕ್ತಿ ಶ್ರೀಮಂತ ಆದಂದ್ರೆ ಅವನಿಗೂ ಅಹಂಕಾರ. ಆದ್ರೆ ಕೃಷ್ಣನಿಗೆ ಇಷ್ಟೆಲ್ಲ ಐಶ್ವರ್ಯಗಳಿದ್ರು ಅವನಲ್ಲಿ ಒಂದು ಸ್ವಲ್ಪ ಅಹಂಕಾರ ಇಲ್ಲ. ಯಾಕೆ? ಅದಕ್ಕೇನು ಪುರಾವೆ, ಅದಕ್ಕೇನು ಸಾಕ್ಷಿ? ಸಾಕ್ಷಿ ಏನಂದ್ರೆ ಅವನು ತನ್ನ ಗೆಳೆಯನ ಡ್ರೈವರ್ ಆಗಿ ಕೆಲಸ ಮಾಡಿದ. ಅಂದ್ರೆ ಕೃಷ್ಣನ ಕೃಷ್ಣ ಏನ್ ಮಾಡ್ದ, ಅರ್ಜುನನಿಗೆ ಸಾರಥಿ ಅದಾದ್ಮೇಲೆ ಹೇಳ, ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆದರೆ ಇನ್ನೊಬ್ಬರ ಹತ್ರ ಹೋಗಿ ಅವನು ಕೆಲಸ ಮಾಡೋದಿಲ್ಲ. ಕೃಷ್ಣ ಏನ್ ಮಾಡಿದ, ಅರ್ಜುನನಿಗೆ ಸಾರಥಿಯಾಗಿ ಕೆಲಸ ಮಾಡಿದ. ಆದ್ರಿಂದ ಕೃಷ್ಣ ಪೂರ್ಣ ಪುರುಷೋತ್ತಮ ಭಗವಾನ್ ಅಂತ ನಾವು ಹೇಳಿದ್ವಿ. ಅಂತ ಕೃಷ್ಣ ಕಂಸನ ಸೆರೆಮನೆಯಲ್ಲಿ ಅವತರಿಸಿದ. ಇಲ್ಲಿ ನೋಡ್ರಿ, ಮೊದಲು ಕೃಷ್ಣ ಏನಾಗಿ ಬಂದ, ಚತುರ್ಭುಜ ನಾರಾಯಣನಾಗಿ ಬಂದ. ಇಲ್ಲ ಕೃಷ್ಣನ ವಿಗ್ರಹ ನೋಡ್ತೀರಿ, ಕೃಷ್ಣ ಕೆಳಗೆ ಮಗುವಾಗಿದ್ದಾನೆ. ಕೆಳಗೆ ಮೊದಲು ಏನಾಗಿದ್ದ, ನಾರಾಯಣನೇ ಕೃಷ್ಣನಾಗಿ ಬಂದಿದ್ದ. ಆನಂತರ ಸಣ್ಣ ಮಗುವಿನ ರೂಪ ತಾಳ್ತಾನೆ ಕೃಷ್ಣ. ಆನಂತರ ರಾಮನು ಅಥವಾ ಕೃಷ್ಣನು ಅಂತ ನಾವು ಇಲ್ಲಿ ಪ್ರಶ್ನೆ ಹಾಕಿದ್ದೀವಿ. ರಾಮನ ಅವತಾರ ಎಷ್ಟೊತ್ತಿಗೆ ಆಗ್ತದೆ? ರಾಮನ ಜನ್ಮ ಮಧ್ಯಾಹ್ನ 12 ಆಗ್ತದೆ. ಆದ್ರೆ ಕೃಷ್ಣನ ಜನ್ಮ ರಾತ್ರಿ 12. ಜನರು ಅಂತಾರೆ, ಏನ್ರಿ ರಾಮಾಯಣ ಇದು ರಾಮನ ಜನ್ಮನ ಒಳ್ಳೇದು, ಯಾಕಂದ್ರೆ ರಾಮನದು 12 ಗಂಟೆಗೆ ಅಭಿಷೇಕ ಆಗ್ತದೆ, 1 ಗಂಟೆಗೆ ಊಟ ಮಾಡಿ ಮಲಗಿಬಿಡು. ಆದ್ರೆ ಕೃಷ್ಣನ ಜನ್ಮ ಏನಾಗ್ತದೆ, ರಾತ್ರಿ 12. ಅದಕ್ಕೆ ಜನರು ಕಡಿಮೆ ಆಗ್ಬಿಟ್ಟಿದ್ದಾರೆ, ಯಾಕಂದ್ರೆ ಹೋಗಿ ಮಲ್ಕೊಂಡ್ಬಿಟ್ರು. ಆದ್ರೆ ನೀವೆಲ್ಲರೂ ಕೂತ್ಕೊಂಡಿರಿ, ಅದರಿಂದ ನಿಮಗೆಲ್ಲ ವಿಶೇಷವಾಗಿ ಧನ್ಯವಾದ. ಯಾಕೆ ಕೃಷ್ಣ ಈಗ ಲೇಟಾಗಿ ಹೋಗ್ತಾನೆ ಅಂದ್ರೆ, ಅವನು ಪೂರ್ಣ ಪುರುಷೋತ್ತಮ ಭಗವಾನ್. ಅವನು ಹುಟ್ಟಲಿಕ್ಕೆ ಎಲ್ಲರೂ ದಾರಿ ಕಾಯ್ಬೇಕು ಅಂತ ಹೇಳ್ತಾ, ಇತರೆ ಅವತಾರಗಳೇನಾಗ್ತದೆ, ನರಸಿಂಹ ಸಾಯಂಕಾಲ ಹುಡ್ತಾನೆ, ರಾಮಚಂದ್ರ ಬಲರಾಮ ಇವರೆಲ್ಲರೂ ಮಧ್ಯಾಹ್ನ ಹುಡ್ತಾರೆ, ಆದ್ರೆ ಕೃಷ್ಣ ರಾತ್ರಿ 12 ಗಂಟೆಗೆ ಹುಡ್ತಾನೆ. ಯಾಕೆ? ಅವನು ಪೂರ್ಣ ಪುರುಷೋತ್ತಮ ಭಗವಾನ್. ಆದ್ರೆ ನಾವು ಕೃಷ್ಣನ ಭಕ್ತರು, ರಾತ್ರಿ 12 ಇರಲಿ, ರಾತ್ರಿ ಎಷ್ಟೇ ಗಂಟೆ ಆಗಲಿ, ನಾವು ಅವಾಗ ಬಂದು ಕೃಷ್ಣ ಜನ್ಮವನ್ನು ಆಚರಣೆ ಮಾಡಬೇಕು ಹೇಳ್ತಾ. ಆದ್ರಿಂದ ನಾವು ಈ ಕೃಷ್ಣ ಜನ್ಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವಾಗ. ಆ ನಂತರ ಕೃಷ್ಣನ ಸೇವೆಯಲ್ಲಿ ಎಲ್ಲ ವ್ಯಕ್ತಿಗಳು ನಾಶ ಆಗ್ತವೆ. ನೋಡ್ರಿ, ಕೃಷ್ಣ ಹೇಳಿದೆ, ಎದ್ದು ತಕ್ಷಣನೇ ಹೇಳಿದೆ. ಯಾವ ಮಗು ಹೇಳ್ತದೆ ಹೇಳ್ರಿ, ಜನ್ಮ ಕೊಟ್ಟ ಕೂಡಲೇ ಅಳ್ತಾ ಇರ್ತದೆ, ತಾಯಿಗಿನ ಕಷ್ಟ ಮಗುವಿಗಿನ ಕಷ್ಟ. ಆದ್ರೆ ಕೃಷ್ಣ ದೇವತಿಗೆ ಕಷ್ಟ ಕೊಡಲಿಲ್ಲ, ಯಾಕಂದ್ರೆ ಅವನು ಗರ್ಭದಿಂದ ಉತ್ಪತ್ತಿ ಆಗಲಿಲ್ಲ. ಯಾವ ಈ ಜಗತ್ತಿನಲ್ಲಿ ಮಕ್ಕಳು ಹೆಂಗೆ ಹುಡ್ತಾರೆ, ತಾಯಿ ಗರ್ಭದಿಂದ ಹುಡ್ತಾರೆ. ಕೃಷ್ಣ ಆ ರೀತಿ ಹುಡ್ಲಿಲ್ಲ. ಕೃಷ್ಣನು ದೇವಕಿ ಗರ್ಭದೊಳಗಿದ್ದ, ಆನಂದ ತಕ್ಷಣ ಹೊರಗೆ ಬಂದ. ಅಂದ್ರೆ ಲೇಬರ್ ಪೇನ್ ಆಗಲಿಲ್ಲ ಯಾರಿಗೆ, ದೇವಕಿಗೆ. ಪ್ರಸವ ವೇದನೆ ಅಂತ ಹೇಳ್ತಾರೆ ಅದು ಆಗಲಿಲ್ಲ. ಯಾಕೆ, ಯಾಕಂದ್ರೆ ಕೃಷ್ಣ ತನ್ನ ತಾಯಿಗೆ ಕಷ್ಟ ಕೊಡೋಕೆ ಅವ್ನಿಗೆ ಯಾಕೆ ಇಷ್ಟ ಹೇಳ, ಮತ್ತು ಅವನಿಗೂ ಕಷ್ಟ ಇಲ್ಲ. ಎದ್ದ ಕೂಡಲೇ ಅಂದ್ರೆ ಮಗುವಾಗಿ ಹುಟ್ಟಿದ ಕೂಡಲೇ ಅವನೇನು ಮಾಡಿದ, ತಂದೆಗೆ ಆದೇಶ ಕೊಡ್ತಾನೆ. ನೋಡ್ರಿ, ಮಗು ತಂದೆಗೆ ಆದೇಶ ಕೊಡ್ತದೆ, ಹೇಳ್ತದೆ ನೀನು ನನ್ನನ್ನು ಕರ್ಕೊಂಡು ಹೋಗಿ ಎಲ್ಲಿಗೆ, ಮಥುರ ಅಥವಾ ಬೃಂದಾವನ, ಬೃಂದಾವನ ಕರ್ಕೊಂಡು ಹೋಗೋದಂದ್ರೆ ಕೃಷ್ಣ ಆದೇಶ ಮಾಡಿದ ತಂದೆಗೆ. ಆಮೇಲೆ ಹುಟ್ಟಿದ ಕೂಡಲೇ ಅವನಿಗೆ ಉದ್ದವಾದ ಕೂದಲುಗಳಿದ್ದು, ಅವನು ಬೆತ್ತಲೆಯಾಗಿ ಬರಲಿಲ್ಲ. ನಾವು ಬೆತ್ತಲೆಯಾಗಿ ಹುಡ್ತೇವೆ ಹೌದಲ್ಲ ಈ ಜಗತ್ತಿನಲ್ಲಿ. ಆ ಮ್ಯಾಲೆ ಹೋಗಿ ಯಾರು ಅವ್ರಿಗೆ ಕೇಳ್ಬೇಕು, ಬರಲಿ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಕತ್ತಲೆ. ಆಯ್ತಾ, ನಾವು ಬೆತ್ತಲೆಯಾಗಿ ಹುಡ್ತೇವೆ, ಕೃಷ್ಣ ಬೆತ್ತಲೆಯಾಗಿ ಹುಟ್ಟೋದಿಲ್ಲ. ಅವನು ಪೀತಾಂಬರ ಉಟ್ಕೊಂಡು ಬಂದಿದ್ದ, ರೇಷ್ಮಿ ವಸ್ತ್ರ ಉಟ್ಕೊಂಡು ಬಂದಿದ್ದ. ತಿಳಿತಾ, ಆಮೇಲೆ ಕಂಠದಲ್ಲಿ ಕೌಸ್ತುಭ ಮಣಿ ಇತ್ತು. ಅಷ್ಟು ಮಾತ್ರ ಅಲ್ಲ, ಕೃಷ್ಣನ ಹತ್ರ ವೈಜಯಂತಿ ಮಾಲ ಇತ್ತು. ಆನಂತರ ಮುಕುಟದಲ್ಲಿ ಅಂದ್ರೆ ಅವನ ತಲೆ ಮೇಲೆ ಏನಿತ್ತು, ನವಿಲುಗರಿ ಇತ್ತು. ಹತ್ರ ಕೈಯಲ್ಲಿ ಒಂದೇನಿತ್ತು, ಕೊಳದಿತ್ತು. ಇಷ್ಟೆಲ್ಲ ಹುಡ್ಕೊಂಡು ತಗೊಂಡು ಅವನ ತಾಯಿ ಗರ್ಭದಿಂದ ಬಂದ. ಯಾಕೆ, ಅವನು ನಮ್ಮ ನಿಮ್ಮಂದೇ ಸಾಧಾರಣ ವ್ಯಕ್ತಿ. ಬಂದ ಕೂಡಲೇ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ತಂದೆಗೆ, ನನ್ನನ್ನು ಕರ್ಕೊಂಡು ಹೋಗು ಆಯ್ತು ಅಂತೇಳಿ. ವಸುದೇವ ಏನ್ ಮಾಡ್ತಾ ಇದ್ದಾನೆ, ಕೃಷ್ಣನನ್ನ ಬೃಂದಾವನ ಕರ್ಕೊಂಡು ಹೋಗ್ತಾ ಇದ್ದಾನೆ. ನೋಡ್ರಿ, ಇಲ್ಲಿ ನೋಡ್ಬೋದು ಇದೇ ರೀತಿ ಅವತ್ತಿನ ದಿವಸ ಆಕಾಶ ತಿಂಗಳೊಳಗನೆ ಕೃಷ್ಣ ಜನ್ಮ ತಗೊಳ್ತಾನೆ. ಅಂದ್ರೆ ಇನ್ನು ಮಳೆ ಬರ್ತಾ ಇತ್ತು, ಜೋರ್ ಜೋರಾಗಿ ಮಳೆ ಬರ್ತಾ ಇತ್ತು. ಯಮುನಾ ನದಿ ಉಕ್ಕಿ ಹರಿತಾ ಇದೆ ನೋಡ್ರಿ ಇಲ್ಲಿ. ಆದ್ರೆ ಕೊಡಿ ಹಿಡಿಯಕ್ಕೆ ಯಾರು ಬಂದ, ಸ್ವಯಂ ಯಾರು ಬಂದ, ಸಂಕರ್ಷಣ ಅಥವಾ ಶೇಷನ ಆಗ. ನೀವು ಹಿಂದೆ ನೋಡ್ತೀರಿ, ಹಿಂದೆ ಯಾರು ಕೊಡಿ ಹಿಡಿದಾರೆ, ಬಲರಾಮ ಅಥವಾ ಶೇಷನಾಗ ಕೃಷ್ಣನಿಗೆ ಕೊಡಿ ಹಿಡಿದಿದ್ದ. ಅಂದ್ರೆ ಕೃಷ್ಣನ ಮೇಲೆ ಮಳೆ ಬೀಳ್ಬಾರ್ದು. ಅದನ್ನ ಯಾವಾಗ ಯಾವಾಗ ನಾವು ಕೃಷ್ಣನ ಸೇವೆಯಲ್ಲಿ ತೊಡಗ್ತೀವಿ, ವಿಘ್ನಗಳೆಲ್ಲ ತನಗೆ ತಾನೇ ದೂರ ಆಗ್ತದೆ. ಇದನ್ನ ನಾವು ಈ ಉದಾಹರಣೆಯಿಂದ ನೋಡಿ ತಿಳ್ಕೊಬೋದು. ನಂತರ ಏನಾಗ್ತದೆ, ವಸುದೇವನ ಆರು ಪುತ್ರರ ಬಲಿದಾನ. ಅಂದ್ರೆ ಎಂಟನೇ ಪುತ್ರನಾಗಿ ಕೃಷ್ಣ ಹೋಗ್ತಾನೆ, ಆದ್ರೆ ಆರು ಪುತ್ರ ಬಲಿದಾನ ಕೊಟ್ರೆ ಹೋದಲ್ಲ. ಆದ್ರೆ ಒಂದು ಉದಾಹರಣೆ ಐತಿ, ಇಸ್ಕಾನ್ ಏನಿದೆ ಅಲ್ಲ, ಎಲ್ಲಾ ಕಡೆಗೂ ಇದೆ, ಆಫ್ರಿಕಾದಲ್ಲಿ ಕೂಡ ಇಸ್ಕಾನ್ ಇದೆ. ಅಲ್ಲಿ ಒಂದು ದಿವಸ ಏನಾಯ್ತು, ಒಬ್ಬ ವ್ಯಕ್ತಿಗೆ ಅರವತ್ನಾಲ್ಕು ಮಂದಿಗೆ ಜನ್ಮ ಕೊಟ್ಟ. ಯಾಕಂದ್ರೆ ಆಫ್ರಿಕಾದಲ್ಲಿ ಬಹು ಪತ್ನಿಯರು ವಿವಾಹ ಆಗ್ತಾರೆ. ಅವನಿಗೆ 23 ಪತ್ನಿಯರಿದ್ರು ಒಬ್ಬನಿಗೆ. 23 ಪತ್ನಿಯರಿಗೆ ಯಾಕೆ ವಿವಾಹ ಆದ ಅವನು, ಯಾಕಂದ್ರೆ ಅವನಿಗೆ ಗಂಡು ಮಗು ಬೇಕಾಗಿತ್ತು. ಯಾಕಂದ್ರೆ ಪ್ರತಿ ಸರಿ ಮದುವೆ ಆಗ್ತಾನೆ ಹೆಣ್ಣು ಮಗನು ಹೊಡ್ತಾ ಇದ್ದ. ಮೊದಲನೇ ಸರಿ ಮದುವೆ ಆದ 3 ಹೆಣ್ಣು ಹುಟ್ಟರು, ಆಮೇಲೆ ಬೇಡ ಅಂತ ಹೇಳಿ ಮತ್ತೆ ಇನ್ನೊಬ್ಬರಿಗೆ ಮದುವೆ ಆದ, ಅವಳಿಗೂ 5 ಹೆಣ್ಣು ಹುಟ್ಟರು ಹುಟ್ಟಿದ್ರು. ಹಿಂಗೆ ಹೆಣ್ಣಿನ ಸಂತಾನ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಅವನಿಗೆ ಗಂಡು ಬೇಕು ಅಂತೇಳಿ. ಮತ್ತು ಅಲ್ಲೆಲ್ಲ ಜಾಸ್ತಿ ಸಂತಾನ ಪಡೀಲಿಕ್ಕೆ ಅವ್ರೇನು ಮಾಡ್ತಾರೆ, ಬಹುಪತ್ನಿ ವಿವಾಹ ಮಾಡ್ಕೊಳ್ತಾರೆ. ಆ ರೀತಿ ಅವ 23 ಪತ್ನಿಯರು ವಿವಾಹ ಆದ. 63 ಅವನಿಗೇನು ಹುಟ್ಟಿದ್ರು, 63 ಹೆಣ್ಣು ಹುಟ್ಟರು ಹುಟ್ಟಿದ್ರು. 64ನೇದೇನು ಮಗು ಹುಟ್ಟಲ್ಲ ಅದೇನು ಹುಟ್ಟು, ಗಂಡು ಮಗು ಹುಟ್ಟು ಅಂತಂದು ಹೇಳ್ತಾರೆ. ಆಮೇಲೆ ಆ ಗಂಡು ಮಗು ಇದೇ ರೀತಿ ಇಸ್ಕೊಂಡಿದೆ, ಸಣ್ಣ ಮಗುವಾಗಿ ಮಂದಿರಕ್ಕೆ ಬರ್ತಾ ಇದ್ದ. ಮಂದಿರಕ್ಕೆ ಬಂದು ಕೃಷ್ಣ ನಾಮಸ್ಮರಣೆ ಮಾಡಿದ, ಜಪ ಮಾಡಿದ, ಭಕ್ತನಾದ. ಆನಂತರ ಏನಾಯ್ತು, 64ನೇ ಮಗುವಾಗಿದ್ರು ಕೂಡ ತಂದೆಗೆ ಅವನ ಮೇಲೆ ಎಷ್ಟು ಇದಿತ್ತು ನೋಡ್ರಿ, ಅಕ್ಕರೆ ಇತ್ತು. ಇಷ್ಟು ಒಬ್ಬ ಇಷ್ಟು ಹೆಣ್ಮಕ್ಳ ಮೇಲೆ ಒಬ್ಬ ಗಂಡು ಹುಟ್ಟಿದ್ದಾನೆ ಅಂತೇಳಿ ಬಹಳ ಅವನಿಗೆ ಪ್ರೇಮ ಮಾಡ್ತಾರೆ. ಆದ್ರೆ ಏನಾಯ್ತು, ಕಾಲಾಂತರದೊಳಗೆ ಇಸ್ಕಾನಿಗೆ ಹೋಗಿ ಅವನು ಬ್ರಹ್ಮಚಾರಿ ಆಗಿ, ಅರ್ಥಾತ್ ತನ್ನ ಮನೆ ಬಿಟ್ಟು ಏನು ಮಾಡ್ದ, ಮಂದಿರಕ್ಕೆ ಹೋಗಿ ಇರಲಿಕ್ಕೆ ಶುರು ಮಾಡ್ದ. ಆವಾಗ ತಂದೆಗೆ ದೊಡ್ಡ ಸಮಸ್ಯೆ ಆಯಿತು, ಇಷ್ಟೆಲ್ಲ ಕಷ್ಟಪಟ್ಟು ನಾವು ಒಂದು ಮಗುಗೆ ಜನ್ಮ ಕೊಟ್ಟೆ, ಅವನು ನನ್ನನ್ನು ಬಿಟ್ಟು ಹೋದ. ಅರ್ಥಾತ್ ಯಾವಾಗ ಒಬ್ಬ ವ್ಯಕ್ತಿಗೆ ವಿಶೇಷವಾಗಿ ಗಂಡು ಮಗು ಹುಟ್ಟಿದ ಮೇಲೆ ಅದೇನು ಬಿಟ್ಟು ಹೋಗ್ತದಲ್ಲ, ಅಥವಾ ಏನಾದರೂ ಆ ಮಗುಗೆ ಏನಾದರೂ ಮೃತ್ಯು ಬಂತು ಅಂದರೆ ತಂದೆ ತಾಯಿಗೆ ಏನು ದುಃಖ ಆಗ್ತಲ್ಲ, ಅದು ಅತ್ಯಂತ ಹೆಚ್ಚಿನ ದುಃಖ ಅಂತಂದು ಹೇಳ್ತಾರೆ. ಅದು ಮುಂದೆ ನಾವು ನೋಡ್ತೀವಿ. ಆದರೆ ಜಗತ್ತಿನಲ್ಲಿ ನಾಲ್ಕು ಜನರು ನಾಲ್ಕು ಥರ ಪುತ್ರರು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಮೊದಲನೇ ಪುತ್ರ ಶತ್ರುಪುತ್ರ, ಎರಡನೇ ಪುತ್ರನ ಹೆಸರು ಹೇಳ್ತದೆ ಋಣಾನುಬಂಧಿ, ಮೂರನೇದನು ಉದಾಸೀನ ಪುತ್ರ, ನಾಲ್ಕನೇದನು ಸೇವಕ ಪುತ್ರ. ಅಂದ್ರೇನು, ನಮ್ಮ ನಿಮಗೇನು ಪುತ್ರರಿದ್ದರೆ ನಾಲ್ಕರೊಳಗೆ ಒಬ್ಬರು ಇರ್ತಾರೆ. ಮೊದಲನೇ ಶತ್ರುಪುತ್ರ ಅಂದ್ರೇನು, ಹಿಂದಿನದಲ್ಲಿ ಶತ್ರು ಇದ್ದನು ಈಗ ಗಂಡ ಮಗುವಾಗಿ ಹುಡ್ತಾನೆ. ಅಂದ್ರೇನು, ತಂದೆ ಹೇಳಿದ್ದು ತಾಯಿ ಹೇಳಿದ್ದು ಒಟ್ಟ ಮಾತಾ ಕೇಳೋದಿಲ್ಲ, ವಿರುದ್ಧವಾಗಿನ ಮಾತಾಡೋದು, ವಿರುದ್ಧವಾಗಿನ ಮಾಡೋದು, ಮತ್ತು ಅವರಿಗೆ ಶತ್ರುವಾಗಿನ ಅವನು ವರ್ತನೆ ಮಾಡ್ತಾನೆ. ಯಾವ ರೀತಿ ಔರಂಗಜೇಬ್ ಗೊತ್ತಾ, ಔರಂಗಜೇಬ್ ಏನು ಮಾಡ್ದ, ಶಹಜಾನ್ ತನ್ನ ತಂದೆಗಿನ ಕೊಂದು ಅವನೇನು ಮಾಡಿದ, ರಾಜ್ಯವನ್ನು ಕಸ್ಕೊಂಡ. ಇದು ಶತ್ರುಪುತ್ರನ ಉದಾಹರಣೆ ಅಂತ. ಈ ರೀತಿ ಪುತ್ರರು ಇರ್ತಾರೆ ಜಗತ್ತಿನ. ಅನಂತರ ಋಣಾನುಬಂಧಿ ಅಂದರೆ, ಹಿಂದಿನ ಜನ್ಮದೊಳಗೆ ನೀವು ಯಾರತ್ರ ಸಾಲ ತಗೊಂಡಿದ್ರೆ ಅವನಿಗೆ ಸಾಲ ತೀರಿಸಲಿಲ್ಲ ಅಂದ್ರೆ ಆ ವ್ಯಕ್ತಿ ನಿಮ್ಮ ಮಗುವಾಗಿ ಹುಡ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ನೀವೇನು ಹಾಕ್ತಿರಲ್ಲ, ಏನು ಎಷ್ಟೇ ಹಣ ಕೊಟ್ಟರು ಅವ್ನು ಮುಳುಗಿಸ್ಬಿಡ್ತಾನೆ, ಎದರೊಳಗೆ ಬಿಸ್ನೆಸ್ ಒಳಗೆ ಮುಳುಗಿಸ್ಬಿಡ್ತಾನೆ. ಯಾಕೆ, ನಿಮ್ಮಿಂದ ಹಣ ನೀವು ಅವ ಹಿಂದಿಸ್ಕೊಂಡಿದ್ದ, ನೀವು ಕೊಟ್ಟಿದ್ದಿಲ್ಲ, ಆದ್ದರಿಂದ ನಿಮ್ಮಿಂದ ಇವ ಈ ಸರಿ ಹಣ ಇಸ್ಕೊಂಡು ಏನು ಮಾಡ್ತಾನೆ, ನೀವು ಹಣ ಎಲ್ಲ ಕೊಟ್ಟಿದ್ದನ್ನೆಲ್ಲ ಮುಳುಗಿಸ್ತಾರೆ. ಅಂದ್ರೆ ಋಣನ ಬಂದು ನಿಮ್ಮ ಋಣ ತಿಳಿಸ್ಲಿಕ್ಕೆ ಅವ ಮಗ ಹುಟ್ಟಿದ ತಿಳಿದ. ಈ ರೀತಿ ಪುತ್ರನು ಹುಡ್ತಾನೆ. ಆದರೆ ಮೂರನೇ ಪುತ್ರ ಉದಾಸೀನ ಪುತ್ರ. ಉದಾಸೀನ ಪುತ್ರ ಅಂದ್ರೇನು, ಅವನಿಗೆ ಏನೇ ಮಾಡ್ರಿ, ಕಲಿಸ್ಲಿಕ್ಕೆ ಸ್ಕೂಲಿಗೆ ಕಳಿಸ್ರಿ, ಕಾಲೇಜಿಗೆ ಕಳಿಸ್ರಿ, ಅಲ್ಲಿನೂ ಸರಿಯಾಗಿ ಕಲಿಯೋದಿಲ್ಲ. ಆಮೇಲೆ ಬಿಸ್ನೆಸ್ ಮಾಡ್ಲಿಕ್ಕೆ ನೀವು ಹಣ ಕೊಟ್ಟರೆ ಅದರೊಳಗೂ ಅವನಿಗೆ ಇಷ್ಟ ಇಲ್ಲ. ಉದಾಸೀನ ಅಂದ್ರೆ ಬೇಕೋ ಬಿಟ್ಟು ಜೀವನ ಮಾಡ್ತಾನೆ, ಅವನಿಗೆ ಉದಾಸೀನ ಪುತ್ರ ಅಂತ ಹೇಳ್ತಾನೆ. ನಾಲ್ಕನೇ ಪುತ್ರ ಹೇಳಿದನ್ನ, ಅವನು ಒಳ್ಳೆ ಪುತ್ರ, ಯಾಕೆ ಅವನು ಸೇವಕ ಪುತ್ರ. ಸೇವಕ ಪುತ್ರ ಅಂದ್ರೆ ಏನ್ ಮಾಡ್ತಾನೆ, ತಂದೆ ತಾಯಿಯ ಮನಸ್ಸನ್ನ ತಿಳಿದು ಅವರಿಗೆ ಸೇವೆ ಮಾಡ್ತಾನೆ. ಅವನು ನಿಜವಾದ ಪುತ್ರ, ಸೇವಕ ಪುತ್ರ ಹೇಳ್ತಾನೆ. ಇಲ್ಲಿ ನಮ್ಮ ತಂದೆಯವರು ಇದ್ದಾರೆ, ಇಲ್ಲಿ ನಮ್ಮ ತಂದೆ ತಾಯಿಯವರೆಲ್ಲ ಬಂದಿದ್ದಾರೆ, ಅವ್ರಿಗೂ ನಾನು ಪುತ್ರ. ಈಗ ನೀವು ಈ ನಾಲ್ಕದೊಳಗೆ ನಾನು ಯಾವ ಪುತ್ರ ಇರ್ಬೋದು, ಯಾರಿಗೆ ನಾನು, ಯಾಕಂದ್ರೆ ಕೃಷ್ಣನಿಗೆ ಸೇವೆ ಮಾಡ್ತೇನೆ ತಿಳಿತಾ. ಯಾವಾಗ ನಾನು ಕೃಷ್ಣನಿಗೆ ಸೇವೆ ಮಾಡಿದ್ರೆ ಅದರಿಂದ ನಮ್ಮ ತಂದೆ ತಾಯಿಗೂ ಒಳ್ಳೇದಾಗ್ತದೆ. ಯಾಕೆ, ನರಸಿಂಹದೇವನಿಗೆ, ನರಸಿಂಹದೇವ ಯಾವಾಗ ಪ್ರಹ್ಲಾದನಿಗೆ ವರ ಕೊಟ್ಟ, ಏನು ವರ ಕೊಟ್ಟ, ನೀನೊಬ್ಬನು ಭಕ್ತಿ ಮಾಡಿದೆ ಸಾಕು, ನಿನ್ನ 14 ಪೀಳಿಗೆ ಉದ್ಧಾರ ಆಯಿತು, ಮೇಲೆ 7 ಅಲ್ಲಿ ಕೆಳಗಡೆ 7, ಹುಟ್ಟೋ ಮುಂದಿನ ಪೀಳಿಗೆಗೂ ಕೂಡ ನರಸಿಂಹದೇವ ಭಕ್ತಿ ಅಥವಾ ಮುಕ್ತಿಯನ್ನು ದಯಪಾಲಿಸಿದ. ಮತ್ತು ಹೋದಂಥ ಏನು ಪೀಳಿಗೆ ಇದಾವ, ಅಂದ್ರೆ ಹಿರಣ್ಯಕಶಿಪು, ಅವ್ರ ತಂದೆ, ಅವ್ರ ತಂದೆ, ಅವ್ರ ತಂದೆ, ಅವ್ರ ತಂದೆ, ಅವರೆಲ್ಲರಿಗೂ ಉದ್ಧಾರ ಮಾಡಿ. ಪ್ರಹ್ಲಾದನ ಹುಟ್ಟಿದ್ದಿಲ್ಲ ಇನ್ನು ಮಕ್ಕಳು, ಪ್ರಹ್ಲಾದ ಸಣ್ಣ ಮಗು ಇದ್ದಾರೆ. ನರಸಿಂಹದೇವನ ಹೇಳ್ದ, ನಿನ್ನ 7ನೇ ಏನು ಪೀಳಿಗೆ ಇದಲ್ಲ ಅದು ಕೂಡ ಉದ್ಧಾರ ಆಯ್ತು, ಯಾಕೆ ನೀನು ನನ್ನ ಭಕ್ತಿ ಮಾಡಿದೆ. ಅಂದ್ರೆ ನಿಜವಾದ ಪುತ್ರ ಯಾರು, ಯಾರು ಕೃಷ್ಣನ ಭಕ್ತಿ ಮಾಡ್ತಾನಲ್ಲ ಅವನು ನಿಜವಾದ ಪುತ್ರ. ಯಾಕೆ, ಅವನು ಭಕ್ತಿ ಮಾಡೋದ್ರಿಂದ ತಂದೆ ತಾಯಿಗೂ ಒಳ್ಳೇದಾಗ್ತದೆ, ಅಷ್ಟು ಮಾತ್ರ ಅಲ್ಲ ಇಡೀ ಜನಾಂಗಕ್ಕೆ ಒಳ್ಳೇದು. ಆದ್ರಿಂದ ಈ ರೀತಿ ಪುತ್ರ ಕೃಷ್ಣ ವಸುದೇವನಿಗೆ ಹುಟ್ಟಿದೆ. ಯಾಕಂದ್ರೆ ಯಾರು ಭಕ್ತಿಯನ್ನು ಮಾಡಿ ಜನರು ಉದ್ಧಾರ ಆಗ್ತಾರೋ ಅಂತ ಭಗವಂತನೇ ವಸುದೇವನಿಗೆ ಪುತ್ರನಾಗಿ ಹುಟ್ಟಿದ್ದಾನೆ. ಆದ್ರಿಂದ ನಾವು ವಸುದೇವನ ಭಾಗ್ಯ ಏನನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಆನಂತರ ಎಲ್ಲ ಯೋಗಗಳಲ್ಲಿ ಪುತ್ರ ಯೋಗ ಅತ್ಯಂತ ದೊಡ್ಡದು. ಈ ದುಃಖ ಏನಿದೆಲ್ಲ ಅದು ಅತ್ಯಂತ ದೊಡ್ಡದು. ಉದಾಹರಣೆ, ನಮ್ಮ ಇಸ್ಕಾನ್ನಲ್ಲಿ ಗಿರಿರಾಜ್ ಮಹಾರಾಜ್ ಅಂತ ಇದ್ದಾರೆ, ಅವರು ಪ್ರಭುಪಾದರ ಶಿಷ್ಯರು. ಅವ್ರು ನೀವು ಚಿತ್ರ ನೋಡ್ಬೋದಿಲ್ಲ, ಭಕ್ತಿವೇದಾಂತ ಸ್ವಾಮಿ ಅವರು ಇದ್ದಾರೆ ಅಂತ ಹೇಳಿ. ಇವರು ಸುಮಾರು 10,000 ಮಂದಿಗೆ ದೀಕ್ಷಾ ಕೊಟ್ಟರು. ಅದರಲ್ಲಿ ಸಾಕಷ್ಟು ಮಂದಿ ಅವರ ಸನ್ಯಾಸ ದೀಕ್ಷಾನ ತಗೊಂಡ್ರು. ಅವರೊಬ್ಬರು ಗಿರಿರಾಜ್ ಮಹಾರಾಜ್ ಅಂತ. ಅವ್ರೇನು ಮಾಡಿದರು, ಅಮೇರಿಕದಲ್ಲಿ ಅವರು ಬ್ಯಾರಿಸ್ಟರ್ ಅಂದರೆ ವಕೀಲರ, ಅವ್ರ ತಂದೆ ವಕೀಲರಿದ್ದರು ಆಗಿನ ಕಾಲದಲ್ಲಿ. ವಕೀಲರು ಅಂತಂದರೆ ಅವರಿಗೆ ಆಗಿನ ಕಾಲದಲ್ಲಿ 100,000 ರೂಪಾಯಿ ದುಡಿತಾ ಇದ್ರು, ಸುಮಾರು 40 ವರ್ಷದ ಹಿಂದಿನ ಮಾತು. ಆನಂತರ ಅವರ ಪುತ್ರರು ಗಿರಿರಾಜ್ ಅವ್ರೇನು ಮಾಡಿದರು, ಇಸ್ಕಾನಿಗೆ ಭಕ್ತಿವೇದಾಂತ ಸ್ವಾಮಿಯವರಿಗೆ ಭೇಟಿಯಾದರು, ಅವ್ರಿಗೆ ಶರಣ. ಆನಂತರ ಅವರು ಬ್ರಹ್ಮಚಾರಿಯಾಗಿ ಇರಲಿಕ್ಕೆ ಪ್ರಯತ್ನ ಮಾಡಿದರು. ಆವಾಗ ಗಿರಿರಾಜ್ ಅವ್ರ ತಂದೆ ಮಿಸ್ಟರ್ ಟೇಟನ್ ಅಂತಂದವ್ರ ಹೆಸರು ಟೇಟನ್, ಅವ್ರೇನು ಮಾಡಿದ್ರು, ಎಲ್ಲ ರೀತಿಯಿಂದನು ಗಿರಿರಾಜಿಗೆ ವಾಪಸ್ ಕರೀಲಿಕ್ಕೆ ಪ್ರಯತ್ನ ಮಾಡಿದ್ರು, ವಾಪಸ್ ಕರೀಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಂದ್ರೆ ಒಂದು ದಿವಸ ಪ್ರಭಾದ ಹತ್ರ ಬಂದರು, ಅವ್ರು ಬ್ಲ್ಯಾಂಕ್ ಚೆಕ್ ಕೊಟ್ರು. ಬ್ಲ್ಯಾಂಕ್ ಚೆಕ್ ಗೊತ್ತಲ್ಲ, ಖಾಲಿ ಚೆಕ್. ಅವ್ರು ಹೇಳಿದ್ರು, ಇದು ತೊಗೊಳ್ರಿ, ನಿಮ್ಗೆ ಎಷ್ಟು ಬೇಕು ಹಣ ನೀವು ಬರ್ಕೊಡ್ರಿ, ನೀವು ತೊಗೊಳ್ರಿ ಹಣ, ನನ್ನ ಮಗುಗೆ ನಾ ಬಿಟ್ಬಿಡ್ರಿ ಅಂತ. ಪ್ರಭುಪಾದ ಹೇಳಿದ್ರು, ನಿನ್ನ ಮಗುನ ನಾನು ಹಿಡ್ಕೊಂಡು ಬಂದಿಲ್ಲ, ನನಗೆ ಇನ್ನು ಹಣನ ಅವಶ್ಯಕತೆ ಇಲ್ಲ. ನಿನ್ನ ಮಗು ಬೇಕಾದ್ರೆ ನೀನು ಕರ್ಕೊಂಡು ಹೋಗು, ಆದ್ರೆ ನನಗೇನೋ ಚಿಂತೆ ಇಲ್ಲ, ಆದ್ರೆ ನಾನು ಹಣಕ್ಕಾಗಿ ನಿನ್ನ ಮಗನ್ನ ಇಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರು. ಆಮೇಲೆ ಪ್ರಭುಪಾದರು ಕಿವಿಯಲ್ಲಿ ಬಂದು ಗಿರಿರಾಜ ಮಾಡಿ ಹೇಳಿದ್ರು, ಇಲ್ಲ ನೀವು ಚೆಕ್ ಇಟ್ಕೊಂಡ್ರು, ನಾನು ನಿಮ್ಮ ಹತ್ರನ ಉಳಿದ್ರೆ ನೀವೇನು ಚಿಂತೆ ಮಾಡಬೇಡ್ರಿ ಅಂತಂದು ಹೇಳಿದ್ರು. ಅರ್ಥಾತ್ ಅವ್ರು ಗೊತ್ತಿತ್ತು, ನಾನು ಬದುಕಿ ಮಾಡಿದರೆ ನನ್ನ ಟೀಟರ್ ಏನಿದೆ, ನಮ್ಮ ಫಾದರ್ ಏನಿದೆ, ನಮ್ಮ ತಂದೆ, ಅವನಿಗೂ ಕೂಡ ದೇವರು ಆಶೀರ್ವಾದ ಸಿಗ್ತದೆ ಅಂತ ಹೇಳಿ ಗಿರಿರಾಜ ಮಹಾರಾಜರು ತಮ್ಮ ತಂದೆ ಹೇಳಿದಂತೆ ಕೇಳಲಿಲ್ಲ. ಅವ್ರು ಯಾರು ಹೇಳಿದಂತೆ ಕೇಳಿದ್ರು, ಪ್ರಭುಪಾದ ಹೇಳಿದಂತೆ ಕೇಳಿದ್ರು. ಆದ್ದರಿಂದ ಇವತ್ತು ಕೂಡ ಗಿರಿರಾಜ ಮಹಾರಾಜರು ಇಡೀ ವಿಶ್ವದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಾಕಷ್ಟು ಶಿಷ್ಯರಿದ್ದಾರೆ, ಅವರು ಕೂಡ ಎಲ್ಲ ಜನರನ್ನ ಉದ್ಧಾರ ಮಾಡ್ತಾರೆ. ಎರಡನೇದು ಬ್ರಹ್ಮಾನಂದ ಪ್ರಭು, ಅವರು ಕೂಡ ಪ್ರಭುಪಾದರ ಶಿಷ್ಯರಿದ್ದರು. ಬ್ರಹ್ಮಾನಂದ ಮತ್ತು ಗರ್ಗಮುನಿ ಅಂತಂದಿಬ್ರು, ಅವರಿಬ್ಬರು ಅಣ್ಣ ತಮ್ಮ. ಇಬ್ಬರು ಏನು ಮಾಡಿಬಿಟ್ರು, ಪ್ರಭುಪಾದರ ಪ್ರವಚನ ಕೇಳಿ ಅವರು ಬ್ರಹ್ಮಚಾರಿ ಆದರು, ಆನಂತರ ಸನ್ಯಾಸನ ತಗೊಂಡ್ರು. ಆನಂತರ ಒಂದು ದಿವಸ ಅವ್ರ ತಾಯಿ ಪ್ರಭುಪಾದರ ಹತ್ರ ಕಂಪ್ಲೇಂಟ್ ಮಾಡೋಕೆ ಬಂದರು, ಏನು ನಮ್ಮ ಮಕ್ಕಳನ್ನ ತಗೊಂಡು ಹೋಗ್ಬಿಟ್ರಿ, ಇರೋರು ಇಬ್ಬರು ಗಂಡ್ಮಕ್ಕಳು, ಇಬ್ಬರು ನೀವು ಬ್ರಹ್ಮಚಾರಿ ಮಾಡಿಬಿಟ್ರಿ, ನಮ್ದು ಇನ್ನ ಗತಿ ಏನು ಅಂತಂದು ಹೋಗಿ ಪ್ರಭುಪಾದರ ಹತ್ರ ದೂರು ಹೇಳಕ್ಕೆ ಬಂದರು. ಪ್ರಭುಪಾದ ಇನ್ನೇ ಹೋಗ್ಬೇಕಾಗಿತ್ತು ಅವಳು ಹೇಳಲಿಕ್ಕೆ, ಪ್ರಭುಪಾದರು ಬಂದ ಕೂಡಲೇ ಅವಳು ಗೊತ್ತಿತ್ತು ಈಗ ಇವಳು ಏನು ಹೇಳ್ತಾಳು. ಆದ್ದರಿಂದ ಪ್ರಭುಪಾದರು ಏನು ಮಾಡಿದರು, ತಕ್ಷಣ ಹೇಳಿದರು ನಿಮ್ಮ ಇವರಿಗೆ ಬ್ರಹ್ಮಾನಂದ ಮತ್ತು ಗರ್ಗಮುನಿಗೆ, ನೀವು ಹೋಗಿ ನಿಮ್ಮ ತಾಯಿ ನಮಸ್ಕಾರ ಮಾಡಿರಿ, ಇದೆಲ್ಲ ಆಗಿದೆ ಅಮೆರಿಕದಲ್ಲಿ, ನಿಮ್ಮ ತಾಯಿಗೆ ಹೋಗಿ ನೀವು ನಮಸ್ಕಾರ ಮಾಡಿರಿ ಅಂತ. ಅವ್ರು ಹೋಗಿ ತಮ್ಮ ತಾಯಿ ಕಾಲು ಹಿಡಿದ್ರು. ಅವ್ರ ತಾಯಿಗೆ ಅತ್ಯಂತ ಆಶ್ಚರ್ಯ ಆಯಿತು ಮತ್ತು ಪ್ರೇಮ ಮುಮ್ಮಳಿಸಿ ಬಂತು. ಯಾಕಂದ್ರೆ ಅಮೆರಿಕದೊಳಗೆ ಈ ರೀತಿ ತಂದೆ ತಾಯಿ ಯಾರು ಕಾಲು ಮುಟ್ಟೋದಿಲ್ಲ, ತಿಳಿತಾ ಹಾಯ್ ಹಲೋ ಅಂತಾರೆ ಅಷ್ಟ ಜಾಸ್ತಿ ಜಾಸ್ತಿ ಅಂತ, ಅದಕ್ಕಿಂತ ಹೆಚ್ಚೇನು ಮಾಡೋದು. ಆದ್ರೆ ಜೀವನದೊಳಗೆ ಎಂದೂ ತನ್ನ ಮಕ್ಕಳು ಅವ್ರ ಪಾದ ಮುಟ್ಟಿದ್ದಿಲ್ಲ. ಆದ್ರೆ ಇವತ್ತಿನ ದಿವಸ ಪ್ರಭುಪಾದ ಹೇಳಿದ್ರು ಅಂದ ಕೂಡಲೇ ಅವಳೇನು ಮಾಡಿದ್ದು, ಅವರೆಲ್ಲ ಇಬ್ರು ಮಕ್ಕಳು ಹೋಗಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು. ಅದನ್ನು ನೋಡಿ ಅವಳಿಗೆ ಬಹಳ ಆಶ್ಚರ್ಯ ಆಯ್ತು. ಆನಂತರ ಹೋಗಿ ಪ್ರಭುಪಾದರಿಗೆ ಥ್ಯಾಂಕ್ಸ್ ಹೇಳಿದ್ದು, ಇಲ್ಲ ನೀವು ನಮ್ಮ ಮಕ್ಕಳನ್ನ ಭಕ್ತಿ ಕಲಿಸ್ತಾ ಇದ್ದೀರಿ, ಅದಕ್ಕಾಗಿ ವಿಶೇಷವಾಗಿ ನನ್ನ ಧನ್ಯವಾದಗಳು, ಮತ್ತು ನಾನು ನಿಮಗೇನು ಕೊಡಬಲ್ಲೆ, ನಾನು ನನ್ನಿಂದ ಏನು ಸಹಾಯ ಆಗಬೇಕಾಗಿತ್ತು ಅಂತ ಪ್ರಭುಪಾದ ಹೇಳಿದ್ರು. ನಿಮ್ಮ ಎರಡು ಗಂಡ್ಮಕ್ಕಳು ನಮ್ಮ ಹತ್ರನೇ ಇರಲಿ, ಅದೇ ನಮಗೆ ನೀವು ಮಾಡೋ ಸಹಾಯ ಅಂತ ಹೇಳಿಬಿಟ್ಟು. ಆದರೂ ಅವಳ ತಾಯಿ ಹೇಳಿದ್ದು ಆಯಿತು, ಮತ್ತು ನೀವು ಹಿಂಗೆ ಹೇಳ್ತೀರಿ ಅಂತಂದ್ರೆ ನಾ ಎರಡು ಮಕ್ಕಳನ್ನು ನಿಮ್ಗೆ ದಾನ ಆಗಿ ಕೊಡ್ತೀನಿ ಅಂತ ಹೇಳಿದ್ರು. ಈ ರೀತಿ ಬ್ರಹ್ಮಾನಂದ ಪ್ರಭು ಗರ್ಗಮುನಿ ಪ್ರಭು ಕೃಷ್ಣ ಪ್ರಭುಪಾದರಿಗೆ ಸಹಾಯ ಮಾಡಿದರು ಭಕ್ತಿ ಪ್ರಚಾರ ಮಾಡಲಿಕ್ಕೆ ಇಡೀ ಅಮೆರಿಕದಲ್ಲಿ. ಆನಂತರ ವಸುದೇವ ಮತ್ತು ದೇವಕಿ, ಅವರಿಗೆ ಕೃಷ್ಣ ಮಗುವಾಗಿ ಹುಟ್ಟಿದ್ದಾನೆ ಹೇಳ್ತಾ, ಮೊದಲನೇ ದಿವಸನೇ ಕೃಷ್ಣ ಮಗುವಾಗಿ ಹುಟ್ಟಿದ್ದಾನೆ. ಅವನ್ನ ವಾಪಸ್ ಕಳಿಸ್ತಾ ಇದ್ದಾಳೆ ದೇವಕಿ ಮತ್ತು ವಸುದೇವ ಅನ್ಬೇಕಾದ್ರೆ ನಾವು ವಿಚಾರ ಮಾಡ್ಬೋದು ಅವರು ಎಷ್ಟು ಹೃದಯ ಅವ್ರದ್ದು ಎಷ್ಟು ವಿಶಾಲವಾಗಿರ್ಬೇಕು. ಯಾಕಂದ್ರೆ ಒಂದು ಮಗು ಅಲ್ಲ, ಎರಡು ಮಗು ಅಲ್ಲ, ಎಂಟನೇ ಮಗುನೂ ಕೂಡ ಅವರು ಕೃಷ್ಣ ಹತ್ರ ವಿಯೋಗ ಮಾಡಲಿಕ್ಕೆ ತಯಾರಿ. ಆನಂತರ ಅದನ್ನೇ ಗೀತದಲ್ಲಿ ಕೃಷ್ಣ ಹೇಳ್ತಾನೆ, ಅಜೋಪಿ ಸನ್ನ ಭಯಾತ್ಮ ಭೂತಾನಾಮೀಶ್ವರೋಪಿ ಸನ್. ಅರ್ಥಾತ್ ಅಜೋಪಿ ಸನ್ ಅಭಯಾತ್ಮ, ಭಗವಂತನಿಗೆ ಅಜ ಅಂತಂದು ಹೇಳ್ತಾರೆ, ಅಂದ್ರೆ ಅವನಿಗೆ ಎಂದು ಜನ್ಮ ಆಗೋದಿಲ್ಲ. ಅವ್ಯಯಾತ್ಮ ಅವನ ಶರೀರಕ್ಕೆಂದು ನಾಶನ, ಅವನು ಹುಟ್ಟೋದು ಇಲ್ಲ, ಅವನು ಸಾಯೋದು ಇಲ್ಲ, ಯಾಕೆ ಅವನು ಸಾಧಾರಣ ವ್ಯಕ್ತಿಯಲ್ಲ. ಅವ್ಯಯಾತ್ಮ ಭೂತಾನಾಮೀಶ್ವರೂಪಿ ಸನ್, ಅವನು ಇಡೀ ಜಗತ್ತಿಗೆ ಈಶ್ವರ ಇದ್ದ. ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯ, ಭಗವಂತ ಈ ಜಗತ್ತಿಗೆ ಏನು ಬರ್ತಾನಲ್ಲ ಅವನು ಕರ್ಮದ ಬಲದಿಂದ ಕರ್ಮದ ಒತ್ತಡದಿಂದ ಈ ಜಗತ್ತಿಗೆ ಬರೋದಿಲ್ಲ, ಅವನು ಸ್ವ ಆತ್ಮಮಾಯಿಂದ ಬರ್ತಾನೆ ಅಂತಂದು ಹೇಳ್ತಾನೆ. ಆದ್ದರಿಂದ ಇಲ್ಲಿ ಕೃಷ್ಣ ದೇವಕಿಯರ ಪುತ್ರರಾಗಿ ಬಂದಿದ್ದಾನೆ. ಅದಕ್ಕಿಂತ ಮೊದಲು ಆ ಪುತ್ರರಿಗೇನಾಯಿತು, ಮೃತ್ಯು ಆಯಿತು ಮೊದಲು. ಇದಕ್ಕೇನು ಅರ್ಥ, ಮತ್ತು ಅವರ ಆರು ಪುತ್ರರು ಯಾಕೆ ಈ ರೀತಿ ಮೃತ್ಯು ಆಗಬೇಕಾಗಿತ್ತು, ಯಾಕಂದರೆ ಇವರೇನಿದ್ರಲ್ಲ ಇವರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅದರ ಪ್ರತೀಕ. ಅಂದರೆ ಯಾವಾಗ ನಾವು ಈ ಆರು ಅನರ್ಥಗಳನ್ನು ತ್ಯಾಗ ಮಾಡ್ತೀವಿ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಇದಕ್ಕೆ ಅರಿಷಡ್ವರ್ಗಗಳು ಅಂತ ಹೇಳ್ತಾರೆ. ಅಂದ್ರೆ ಇವು ನಮ್ಮ ವೈರಿಗಳು, ನಮ್ಮ ವೈರಿ ದೂರಿಲ್ಲ, ಅಲ್ಲಿಲ್ಲ, ಇಲ್ಲಿಲ್ಲ, ಬೇರೆ ಎಲ್ಲಿಲ್ಲ, ಅವ್ರು ಹೇಳಿದಾರೆ ನಮ್ಮ ಹೃದಯದಲ್ಲೇ. ಅದು ಯಾವಾಗ ನಾವು ಇವನ್ನ ಬಿಡ್ತೀವಿ ಆವಾಗ ಕೃಷ್ಣನ ಜನ್ಮ ನಮ್ಮ ಹೃದಯದಲ್ಲಿ ಆಗ್ತದೆ. ಜನ್ಮಾಷ್ಟಮಿ ಕೇವಲ ಜನ್ಮಾಷ್ಟಮಿ ಏನಿದಲ್ಲ, ಕೇವಲ ಅದು ಮಂದಿರದಲ್ಲಿ ಬಂದು ಆಚರಣೆ ಮಾಡಲೇಬೇಕು, ಜೊತೆ ಜೊತೆಗೆ ನಿಮ್ಮ ಹೃದಯದಲ್ಲಿ ಕೂಡ ನೀವು ಜನ್ಮಾಷ್ಟಮಿ ಆಚರಣೆ ಮಾಡಬೇಕು. ಅದು ಯಾವಾಗ ಆಗ್ತದೆ, ನಿಮ್ಮ ಹೃದಯದಲ್ಲಿ ಜನ್ಮಾಷ್ಟಮಿ ಹೇಗಾಗ್ತದೆ, ಯಾವಾಗ ನಾವು ಆರು ಅನರ್ಥಗಳನ್ನು ಬಿಡ್ತೀವಿ, ಅದರ ನಾವು ಶುದ್ಧರಾಗ್ತೀವಿ, ಆವಾಗ ನಾವು ಕೃಷ್ಣನ ಜನ್ಮವನ್ನು ಹೃದಯದಲ್ಲಿನೇ ಕಂಡುಕೊಳ್ಳಬಹುದು. ಆನಂತರ ಏಳನೇ ಮಗುವಾಗಿ ಯಾರು ಹೋಗ್ತಾನೆ, ಬಲರಾಮ. ಬಲರಾಮ ಹುಟ್ಟಿ ಕೃಷ್ಣನ ತಯಾರಿಗೆ ಅವನೇನು ಮಾಡ್ತಾನೆ, ತಯಾರಿ ಮಾಡ್ತಾನೆ ಕೃಷ್ಣ ಜನ್ಮಕ್ಕಾಗಿ. ಆಮೇಲೆ ಎಂಟನೇ ಪುತ್ರನಾಗಿ ಕೃಷ್ಣ ಹೋಗ್ತಾನೆ. ಅದು ಅದನ್ನು ಹೇಳಿದ್ರು ಬಲರಾಮ ಆದಿಗುರು, ಅವನ ಜನ್ಮ ಆಗ್ತದೆ ಆರನೇ ಪುತ್ರನಾಗಿ, ಏಳನೇ ಪುತ್ರ. ಅವನೇನು ಮಾಡ್ತಾನೆ, ಕೃಷ್ಣನ ಜನ್ಮಕ್ಕೆ ಪೂರ್ವ ತಯಾರಿ ಮಾಡ್ತಾನೆ. ಅದರಲ್ಲಿ ಯಾವಾಗ ಮಂತ್ರಿಗಳು ಬರ್ತಾರೆ, ಮಂತ್ರಿಗಳು ಒಂದು ಭಾಷಣ ಬೀಗಿದ ಹೋಗ್ಬಿಡ್ತಾರೆ, ಅದಕ್ಕಿಂತ ಮೊದಲು ಏನು ಮಾಡ್ತಾರೆ, ಎಲ್ಲ ಸಾಧಾರಣ ಜನರು ಊರಿನ ಜನರು ಬಂದು ಎಲ್ಲ ಏನು ಮಾಡ್ತಾರೆ, ಕಸ ಗುಡಿಸ್ತಾರೆ, ಆಮೇಲೆ ಸ್ಟೇಜ್ ಕಟ್ತಾರೆ, ಮೈಕ್ ಕೊಡ್ತಾರೆ, ಎಲ್ಲನೂ ಕೊಡ್ತಾರೆ. ಅದೆಲ್ಲ ತಯಾರಿ ಮಾಡಿದ ಮೇಲೆ ಮಂತ್ರಿಗಳು ಬಂದು ಏನು ಮಾಡ್ತಾರೆ, ರಿಬ್ಬನ್ ಕಟ್ ಮಾಡಿ ಒಂದೆರಡು ಮಾತಾಡಿ ಹೋಗ್ಬಿಡ. ಅದೇ ರೀತಿ ಕೃಷ್ಣ ಏನು ಬರ್ತಾನೆ, ಕೊನೆಗೆ ಬರ್ತಾನೆ, ಅದಕ್ಕೆ ಮೊದಲು ತಯಾರಿ ಮಾಡಬೇಕು. ಅದನ್ನು ತಯಾರಿ ಏನು ಮಾಡ್ತಾರೆ, ಬಲರಾಮ ಮಾಡ್ತಾರೆ. ಅವನು ಏಳನೇ ಗರ್ಭದಾಗಿ ಬಿಡ್ತಾನೆ. ಅಂದ್ರೆ ಯಾವಾಗ ನಾವು ಆರು ಇವೇನಿದೆವಲ್ಲ ಹೃದಯದೊಳಗೆ ಕಾಮ ಕ್ರೋಧಾದಿಗಳನ್ನು ತ್ಯಾಗ ಮಾಡ್ತೀವಿ, ಆವಾಗ ಬಲರಾಮನ ಕೃಪೆಯಿಂದ ನಾವು ಕೃಷ್ಣನ ಭಕ್ತರಾಗ್ತೀವಿ. ಹೇಳ್ತಾ ಕೃಷ್ಣನ ಭಕ್ತಿ ಯಾವಾಗ ಪರಿಪೂರ್ಣತೆ ಬರ್ತದೆ ನಮಗ, ಆವಾಗ ನಾವು ಕೃಷ್ಣನ ಜನ್ಮವನ್ನು ನಮ್ಮ ಹೃದಯದಲ್ಲೇ ನಾವು ಅನುಭವಿಸಬಹುದು. ಈ ರೀತಿ ಕೃಷ್ಣನ ಜನ್ಮ ಆಗಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ಭವತಿ ಭಾರತ ಅಭಿಧಾನ ಅಧರ್ಮಸ್ಯ ತದಾತ್ಮಾನ ಜಾಮಃ. ಅಂದ್ರೆ ಏನ್ ಮಾಡ್ತಾನೆ ಕೃಷ್ಣ, ದುಷ್ಟರನ್ನ ಸಂಹಾರ ಮಾಡಲಿಕ್ಕೆ ಮತ್ತು ಭಕ್ತರನ್ನ ಪಾಲನೆ ಮಾಡಲಿಕ್ಕೆ ಯುಗ ಯುಗದಲ್ಲಿನೂ ಕೃಷ್ಣ ಅವತಾರಣ ಮಾಡಿ ಬೆಳ್ತಾನೆ. ಕೃಷ್ಣ ಹೇಳಿದ್ಮೇಲೆ ಅವನು ತನ್ನ ಮಾತಿಗೆಂದು ತಪ್ಪೋದಿಲ್ಲ. ಆಚಾರ ಹೇಳೋದು ಬದ್ನಿಕಾಯಿ ತಿನ್ನೋದು ಕೃಷ್ಣ ಮಾಡೋದಿಲ್ಲ. ಬರ್ತದಿಲ್ಲಿ ಆಚಾರ ಹೇಳೋದು ಬದ್ನಿಕಾಯಿ ತಿನ್ನೋದು, ಅಂದ್ರೆ ಹೇಳೋದೊಂದು ಮಾಡೋದು ಇನ್ನೊಂದು. ಆ ರೀತಿ ಕೃಷ್ಣ ಮಾಡೋದಿಲ್ಲ. ಕೃಷ್ಣ ಹೇಳ್ತಾನೆ ಪ್ರತಿಯುಗದಲ್ಲಿ ಬರ್ತಾನಂತೆ, ಪ್ರತಿಯುಗದಲ್ಲಿನೂ ಅವನು ಬರ್ತಾನೆ ಮತ್ತು ಕಲಿಯುಗದಲ್ಲಿನೂ ಬರ್ತಾನೆ. ಅದನ್ನು ಮುಂದೆ ನಾವು ಚರ್ಚೆ ಮಾಡೋಣ. ಆನಂತರ ಇನ್ನೊಂದು ಪ್ರಶ್ನೆ, ರಾಮನು ಅಥವಾ ಕೃಷ್ಣನು? ಒಂದ್ಸರಿ ನಮ್ಮ ಇಸ್ಕಾನ್ ಭಕ್ತರು ದಕ್ಷಿಣ ಭಾರತಕ್ಕೆ ಹೋಗಿದ್ರು ರಾಮೇಶ್ವರಂದರೆ, ಅಲ್ಲಿ ರಾಮನಾಥ ಸ್ವಾಮಿ ಅಥವಾ ರಾಮನ ಒಂದು ದೊಡ್ಡ ಮಂದಿರ, ಅಲ್ಲಿ ಹೋಗಿ ಅವರು ಭಗವಂತನ ಸೇವೆ ಮಾಡಲಿಕ್ಕೆ ಹಣ್ಣು ಕಾಯಿ ತಗೊಂಡು ಹೋಗಿದ್ರು. ಅವಾಗ ಅಲ್ಲಿ ಪೂಜಾರಿ ಹೇಳಿದ್ರು, ಇಲ್ಲ ನೀವು ಏನ್ ಮಾಡ್ರಿ, ರಾಮನ ಸೇವೆ ಮಾಡ್ರಿ ಅಂತ ಹೇಳಿದ್ರು. ಯಾಕಂದ್ರೆ ಕೃಷ್ಣ ಬ್ರಾಹ್ಮಣರಿಗೆ ಅತ್ಯಂತ ಪ್ರಿಯ, ನೀವು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿಲ್ಲ, ಯಾಕಂದ್ರೆ ಅವರು ಅಮೆರಿಕದಿಂದ ಬಂದಿದ್ರು ಹೌದಲ್ಲ, ಆದ್ರಿಂದ ಹೇಳಿದ್ರು ನೀವು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿಲ್ಲ, ನೀವು ರಾಮಕ್ಕೆ ಪೂಜೆ ಮಾಡ್ರಿ. ಯಾಕಂದ್ರೆ ರಾಮ ಏನ್ ಮಾಡ್ದ, ಹನುಮಾನ್ ಮತ್ತು ಇತರ ಎಲ್ಲ ಏನ್ ಮಂಗಗಳಿಗೂ ಏನ್ ಮಾಡ್ದವನ್ನ ಉದ್ಧಾರ ಮಾಡಿದ್ರು. ನೀವು ಕೂಡ ಮಂಗ ಇದ್ದಂಗ ಇದ್ದೀರಿ, ಕೆಂಪು ಕೆಂಪು ಇದ್ದೀರಿ, ಆದ್ರಿಂದ ನೀವು ಕೃಷ್ಣ ಪೂಜೆ ಮಾಡ್ಬೇಡ್ರಿ, ನೀವೇನು ಪೂಜೆ ಮಾಡ್ರಿ, ರಾಮನ ಪೂಜೆ ಮಾಡ್ರಿ ಅಂತ ಹೇಳಿದ್ರು. ಅವ್ರು ನಮ್ಮ ಭಕ್ತರು ಹೇಳಿದ್ರು, ಇಲ್ಲ ನೀವು ರಾಮನ ಪೂಜೆ ಮಾಡಂತ ಹೇಳ್ತೀರಿ. ರಾಮ ಏನು ಮಾಡಿದ, ರಾಮ ಏನು ಮಾಡ್ದ, ಎಲ್ಲ ಈ ಕೋತಿಗಳಿಂದ ಸೇವಾ ತಗೊಂಡ, ಸಾಕಷ್ಟು ಅವ್ರ ಕಡೆಯಿಂದ ದುಡಿಸ್ಕೊಂಡ, ಅವ್ರಿಗೇನು ಕೊಟ್ಟ, ಈ ಕೊಡೋದು ಏನು ಇದ್ದಿದ್ದೇ ಇಲ್ಲ. ಯಾಕಂದ್ರೆ ಅವನು ಕೂಡ ತಂದ ಮೂಲ ತಿಂತಿದ್ದ, ಗಜರಿ ತಿಂತಿದ್ದ ರಾಮ. ಮತ್ತು ಹಂಗಿರುವಾಗ ಈ ಕೋತಿಗಳಿಗೆ ಏನು ಕೊಡ್ಲಿಕ್ಕೆ ಸರ್, ಅವ್ರು ಹೇಳಿದ್ರು ನೀವು ರಾಮನ ಭಕ್ತಿ ಮಾಡಂತ ಹೇಳಿದ್ರಿ, ರಾಮ ಕೆಲಸ ಮಾಡ್ಕೊಂತಾನ, ಆದ್ರೆ ಏನು ಕೊಡೋದೇ ಇಲ್ಲ. ಆದ್ರೆ ಕೃಷ್ಣ ಬೃಂದಾವನದಲ್ಲಿದ್ದಾಗ ಏನು ಮಾಡ್ದೆ, ಕೋತಿಗಳೆಲ್ಲರೂ ಬೆಣ್ಣೆ ಕೊಟ್ಟ, ಕೊಟ್ಟಿಲ್ಲ, ಕೃಷ್ಣ ತಾನು ತಿಂತಿದ್ದ ಬೆಣ್ಣೆನೇ. ಅವನೇನು ಮಾಡ್ತದೆ, ಎಲ್ಲ ಕೋತಿಗಳಿಗೆ ಎಲ್ಲ ಮಂಗಗಳಿಗೆ ಕೂಡ ಬೆಣ್ಣೆ ಕೊಡ್ತಾ ಇದ್ದ. ಮತ್ತು ಹಂಗಿರುವಾಗ ರಾಮ ಶ್ರೇಷ್ಠನು ಮತ್ತು ಕೃಷ್ಣ ಶ್ರೇಷ್ಠನು ಅಂತ ಅವ್ರು ಪ್ರಶ್ನೆ ಕೇಳಿದ್ರು. ಅವರು ತೆಲಿ ಕೆರೆಗಳಿಗೆ ಶುರು ಮಾಡಿದ್ರೆ ನಾವು ಇದೇನು ವಿಚಾರಣೆ ಮಾಡಿಲ್ಲ. ಆಮೇಲೆ ಇನ್ನೊಂದ್ಸರಿ ಹೇಳಿದ್ರು, ಇನ್ನೊಂದು ಪ್ರಶ್ನೆ ಕೇಳಿದ್ರು, ಹೌದು ರಾಮ ಏನು ಮಾಡ್ದ, ಒಬ್ಬ ಪತ್ನಿ ಸೀತಾದೇವಿಗೆ ಏನು ಮಾಡಿದ, ಕಾಡಿಗೆ ಕಳಿಸ್ಬಿಟ್ಟ. ಯಾಕಂದ್ರೆ ಅವಳು ರಾವಣನ ಜೊತೆಗಿದ್ದು ಬಂದಾಳು, ಅಥವಾ ಯಾರೋ ಒಬ್ಬ ಅಗಸನ ಮಾತು ಕೇಳಿ ರಾಮ ಏನು ಮಾಡ್ದ, ಸೀತಾದೇವಿಗೆ ಕಾಡಿಗೆ ಕಳಿಸ್ಬಿಟ್ಟ. ಆದ್ರೆ ಕೃಷ್ಣ ಏನು ಮಾಡಿದ, 16,108 ಮಂದಿ ವಿವಾಹ, ಅವರು ಬೇರೆ ಪತಿಯಿಂದ ಮತ್ತೆ ಜರಾಸಂದ ಭೌಮಾಸುರವನ್ನು ಹಿಡ್ಕೊಂಡು ಬಂದಿದ್ದ, ಎಳ್ಕೊಂಡು ಬಂದಿದ್ದ. ಅಂದ್ರೆ ಪರಪುರುಷನ ಸ್ಪರ್ಶ ಆಯ್ತಂದ್ರೆ ಆ ಸ್ತ್ರೀಗೆ ಯಾರು ಮುಟ್ಟೋದಿಲ್ಲ, ಆಗಿನ ಕಾಲದ ಇದಿತ್ತು. ಅವ್ರಂದ್ರೆ ಮತ್ತೆ 16,108 ಮಂದಿಗೆ ಕೃಷ್ಣ ವಿವಾಹದ, ಯಾಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಮಾಡ್ಲಿಕ್ಕೆ. ಆದ್ರೆ ಇವರಾಗಿ ಓಡಿ ಬಂದು ಅವ್ರಿಗೆ ಹೇಳಿದ್ರು, ಕೃಷ್ಣ ಈಗ ನಿಮ್ಮನ್ನು ಬಿಟ್ಟರೆ ನಮಗೆ ಯಾರು ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಕೃಷ್ಣ ಏನು ಮಾಡಿದ, 16,008 ಮಂದಿ ಯಾರೋ ಮುಟ್ಟಕ್ಕೂ ತೆರಲ ಅಂಥವ್ರಿಗೆ ಏನು ಮಾಡಿದ, ರಾಣಿ ಪಟ್ಟ ಕೊಟ್ಟ. ಹಾಗಿರುವಾಗ ಕೃಷ್ಣ ಶ್ರೇಷ್ಠನು ರಾಮ ಶ್ರೇಷ್ಠನು ಅಂತಂದ್ರು. ಆವಾಗ ಪೂಜಾರಿ ಕೂಡ ಅವರು ವಿಚಾರ ಮಾಡಿದ, ಹಾ ಹಾಗಿದ್ರೆ ಕೃಷ್ಣನ ಶ್ರೇಷ್ಠ, ಯಾಕಂದ್ರೆ ಕೃಷ್ಣ ಇದನ್ನೆಲ್ಲ ಪೂರ್ಣ ಪುರುಷೋತ್ತಮ ಭಗವಾನ್. ಹಂಗಂತ ಹೇಳಿ ರಾಮ ಮತ್ತು ಕೃಷ್ಣರಲ್ಲಿ ಏನು ವ್ಯತ್ಯಾಸ ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಪ್ರತಿಯೊಂದು ಅವತಾರದ ಒಂದು ಉದ್ದೇಶ ಇರ್ತದೆ. ರಾಮ ಮರ್ಯಾದಾ ಪುರುಷೋತ್ತನಾಗಿ ಬಂದ, ಅಂದ್ರೆ ಒಬ್ಬ ರಾಜ ಯಾವ ರೀತಿ ಜಗತ್ತಿನಲ್ಲಿ ಬಾಳಬೇಕು ಅದನ್ನ ತೋರಿಸ್ಲಿಕ್ಕೆ ರಾಮ ಬಂದ. ಯಾಕಂದ್ರೆ ರಾಜನಾಗಿ ಅವನಿಗೆ ಕೆಲವೊಂದು ಕರ್ತವ್ಯಗಳಿತ್ತು, ಅವನಿಗೆ ಕೆಲವೊಂದು ಹೊಣೆ ಇತ್ತು, ಇದು ಇತ್ತು ಜವಾಬ್ದಾರಿ ಇತ್ತು, ಅದನ್ನು ಪೂರ್ಣ ಮಾಡಲಿಕ್ಕೆ ರಾಮ ಈ ರೀತಿ ನಡ್ಕೊಳ್ತಾನೆ. ಹೊರತು ರಾಮನಿಗೆಂದು ಸೀತಾ ಮೇಲೆ ಏನು ಕೋಪ ಬರಲಿಲ್ಲ, ಮತ್ತು ಸೀತಾನಿಗೆ ಅವನು ತ್ಯಾಜ ಮಾಡೋದನ್ನು ಇಷ್ಟನೂ ಇರಲಿಲ್ಲ. ಯಾಕಂದ್ರೆ ಆದರ್ಶ ರಾಜನಾಗಿ ಅವನೇನು ಮಾಡಿದ, ಸೀತಾದೇವಿಗೆ ಕಾಡಿಗೆ ಕಳಿಸಿದ ಹೊರತು ಸೀತಾದೇವಿಗೆ ಅವನ ಮೇಲೆ ಏನು ಇದು ಇರಲಿ. ಆದ್ದರಿಂದ ಕೃಷ್ಣ ಏನಿದ್ದಾನಲ್ಲ ಅವನು ಪೂರ್ಣ ಪುರುಷೋತ್ತಮ ಭಗವಾನ್. ಯಾವಾಗ ಕೃಷ್ಣ ಈ ಜಗತ್ತಿಗೆ ಬರ್ತಾನಲ್ಲ ಅವನು ಯಾವ ರೀತಿ ಲೀಲೆ ಮಾಡ್ತಾನೋ ಎಲ್ಲ ಅವತಾರಗಳಿಂದನೂ ಅವನು ವಿಶೇಷವಾಗಿ ಲೀಲೆ ಮಾಡ್ತಾನೆ. ರಾಮ ನರಸಿಂಹ ವರಾಹ ಎಲ್ಲ ಅವತಾರಗಳಿಂದ ಅವನು ಶ್ರೇಷ್ಠವಾದ ಅವತಾರ ಕೃಷ್ಣ. ಅದನ್ನೇ ಕೃಷ್ಣ ಹೇಳ್ತಾನೆ ಗೀತದಲ್ಲಿ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋಗ್ಯತಿತ್ವತಃ. ಆದ್ದರಿಂದ ನಾವು ಕೃಷ್ಣನ ಜನ್ಮ ಇಲ್ಲಿ ಆಚರಣೆ ಮಾಡ್ತೇವೆ. ಅರ್ಥಾತ್ ಕೃಷ್ಣನಿಗೆ ಹ್ಯಾಪಿ ಬರ್ತ್ಡೇ ಮೊದಲು. ಎಲ್ಲರೂ ಈ ಜಗತ್ತಿನಲ್ಲಿ ಹ್ಯಾಪಿ ಬರ್ತ್ಡೇ ಅಂತಂದು ಹೋಗಿ ಅವ್ರಿಗೆ ವಿಶ್ ಮಾಡ್ತಾರೆ. ಆದರೆ ಇವತ್ತು ನಾವು ಕೃಷ್ಣನ ವಿಶ್ ಮಾಡಕ್ ಬಂದಿದ್ವಿ ಹ್ಯಾಪಿ ಬರ್ತ್ಡೇ. ಯಾಕಂದ್ರೆ ಕೃಷ್ಣ ಯಾವಾಗ ಹುಟ್ಟಿದ್ದಲ್ಲ ಆನಂದದಿಂದ ಹುಟ್ಟಿದ, ಅಳಪಂತ ಹುಟ್ಟಲಿ. ನಾವೆಲ್ಲರೂ ಅಳಪಂತ ಹುಟ್ಟಿವಿ ಮತ್ತೆ ನಮ್ಗೆ ಹ್ಯಾಪಿ ಬರ್ತ್ಡೇ ಹೆಂಗಾಗ್ತದೆ? ನಾವು ಮಾತ್ರ ಅಳಗಿಲ್ಲ, ತಾಯಿ ಕೂಡ ಅಳತಾಳೆ. ಯಾಕಂದ್ರೆ ಜನ್ಮ ಕೊಡುವಾಗ ಅವಳಿಗೂ ತ್ರಾಸ ಆಗ್ತದೆ, ನಮಗೂ ತ್ರಾಸ ಆಗ್ತದೆ. ಮತ್ತೆ ಹಂಗಿರುವಾಗ ನಮ್ಮ ಬರ್ತ್ಡೇ ಹ್ಯಾಪಿ ಹೆಂಗಾಗ್ಲಿಕ್ಕೆ ಸಾಧ್ಯ? ನಿಜವಾದ ಹ್ಯಾಪಿ ಬರ್ತ್ಡೇ ಒಬ್ಬ ವ್ಯಕ್ತಿ, ಅವನು ಭಗವಾನ್ ಕೃಷ್ಣ ಅಥವಾ ಭಗವಾನ್ ರಾಮ. ಅವನನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ನಮ್ಮ ನಿಮ್ಮ ಜನ್ಮ ಏನದು ಅದು ಹ್ಯಾಪಿ ಬರ್ತ್ಡೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾವು ಅಳತಾ ಬರ್ತೀವಿ ಜಗತ್ತು. ಆದರೆ ಯಾವಾಗ ನಾವು ಕೃಷ್ಣನ ಹ್ಯಾಪಿ ಬರ್ತ್ಡೇ ಮಾಡ್ತೀವಿ ಮತ್ತೆ ಈ ಜಗತ್ತಿನೊಳಗೆ ಬಂದು ಹ್ಯಾಪಿ ಬರ್ತ್ಡೇ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಹ್ಯಾಪಿ ಬರ್ತ್ಡೇ ಅಲ್ಲ ಅದು, ದ ಸ್ಯಾಡ್ ಬರ್ತ್ಡೇ. ಆಮೇಲೆ ಬರ್ತ್ಡೇ ಬಂದರೆ ಏನಾಗಿರ್ತದೆ, ನಮಗೆ ಒಂದು ವರ್ಷ ಕಳೆದಿರ್ತದೆ ಅದಲ್ಲ. ಈಗ ಒಬ್ಬ ವ್ಯಕ್ತಿಗೆ 25 ವರ್ಷ ಆಗಿದೆ ಅಂತ ತಿಳ್ಕೊಟ್ರು, ಅವನು ಬರ್ತ್ಡೇ ಮಾಡ್ತಾರೆ ಅಂದ್ರೆ 25 ವರ್ಷ ಮುಗಿದು ಹೋದ್ರು ಹೌದಲ್ಲ, ಅಂದ್ರೆ ಮೃತ್ಯುಗೆ 25 ವರ್ಷ ಹತ್ರ ಹೋಗಿದೆ. ಅವನು 26, ಅಂದ್ರೆ ಒಬ್ಬ ವ್ಯಕ್ತಿಗೆ 35 ವರ್ಷ ಇತ್ತು ಅಂದ್ರೆ ಅವನಿಗೆ 25 ಮುಗಿದು ಹೋಗಿದೆ, ಅಂದ್ರೆ ಉಳಿದಿದ್ದಷ್ಟೀಗ 10 ಹೌದಲ್ಲ. ಅಂದ್ರೆ ಯಾವ ವ್ಯಕ್ತಿ ಮೃತ್ಯುಗೆ ಹತ್ರ ಹೋಗ್ತಾ ಇದ್ದಾನೆ ಅವನಿಗೆ ಆನಂದ ಹೆಂಗಾಗ್ತದೆ? ಅವನಿಗೆ ದುಃಖ ಆಗ್ತದೆ ಹೌದಲ್ಲ. ಮತ್ತು ಹಾಗಿರುವಾಗ ನಾವು ಯಾವಾಗ ಬರ್ತ್ಡೇ ಮಾಡ್ತೀವಿ ಅದು ಆನಂದದ ಬರ್ತ್ಡೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಮೃತ್ಯುಗೆ ಹತ್ರ ಹೋಗ್ತಾ ಇದ್ದೀವಿ, ಒಂದೊಂದು ವರ್ಷ ಮೃತ್ಯುಗೆ ನಾವು ಹತ್ರ ಹೋಗ್ತಾ ಇದ್ದೀವಿ. ಹಾಗಿರುವಾಗ ನಮ್ಮ ಬರ್ತ್ಡೇ ಹ್ಯಾಪಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗಿ ಹ್ಯಾಪಿ ಬರ್ತ್ಡೇ ಯಾರಾದ್ರೆ ಕೃಷ್ಣನ್ ಮಾತ್ರ. ಯಾಕಂದ್ರೆ ಕೃಷ್ಣನಿಗೆ ಎಂದು ಸಾವೇ ಇಲ್ಲ. ಆದ್ದರಿಂದ ನಿಜವಾದ ಹ್ಯಾಪಿ ಬರ್ತ್ಡೇ ಕೃಷ್ಣನಿಗೆ ಮಾತ್ರ ಸಾಧ್ಯ. ಅದನ್ನು ನಾವಿಲ್ಲಿ ಆಚರಣೆ ಮಾಡಕ್ಕೆ ಬಂದಿದ್ದೀವಿ. ಇದು ಕೃಷ್ಣನ ಜನ್ಮ ಮತ್ತು ಅವನ ಕರ್ಮದ ಬಗ್ಗೆ ಅದನ್ನು ನಾವು ವಿಚಾರ ಮಾಡಿದ್ವಿ. ಇವಾಗ ನಾವೇನು ವಿಚಾರ ಮಾಡೋಣ? ಕೃಷ್ಣನ ನಿಷ್ಕಳಂಕ ವ್ಯಕ್ತಿತ್ವ ಅರ್ಥಾತ್ ಫ್ಲಾಲೆಸ್ ಪರ್ಸನಾಲಿಟಿ ಅಂತ ಇಂಗ್ಲೀಷ್ ಒಳಗೆ ಹೇಳ್ತೀವಿ. ಅಂದರೆ ಕೃಷ್ಣನ ವ್ಯಕ್ತಿತ್ವ, ಕೃಷ್ಣನ ಒಂದು ಪರ್ಸನಾಲಿಟಿ ಏನಿದೆಲ್ಲ ಅದು ನಿಷ್ಕಳಂಕ. ಅದರಲ್ಲಿ ಏನು ಕಳಂಕ ಇಲ್ಲ. ಆದರೂ ಕೂಡ ಕೃಷ್ಣನ ಮೇಲೆ ಜನರು ಸಾಕಷ್ಟು ಕಳಂಕ ಉರಿಸಿದ್ದಾರೆ ಹೇಳಿದ್ರು, ಅದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಆದರೆ ಕೃಷ್ಣನ ಜೀವನ ಅದು ಶುದ್ಧ ಒಂದು ಕಮಲದ ರೀತಿಯಲ್ಲಿ. ಕಮಲದ ಮೇಲೆ ನೀರು ಬಿದ್ದರೂ ಏನಾಗ್ತದೆ? ಜಾರಿ ಹೋಗ್ತದೆ, ಕಮಲಕ್ಕೆ ಏನು ಅಂಟೋದಿಲ್ಲ. ಅದೇ ರೀತಿ ಕೃಷ್ಣನ ಜನ್ಮ, ಅವನ ವ್ಯಕ್ತಿತ್ವ ಅವನ ಅತ್ಯಂತ ನಿಷ್ಕಳಂಕ. ಆದರೂ ಕೂಡ ಜನರೇನು ಮಾಡಿದ್ರೆ ಕೃಷ್ಣನಲ್ಲಿ ಕೆಲವೊಂದು ಅಪವಾದ ಹೊರಿಸಿದ್ದಾರೆ. ಇವಾಗ ನಾವು ಅವನ್ನೆಲ್ಲ ಸಿದ್ಧ ಮಾಡಿ ತೋರಿಸ್ತೀವಿ, ಕೃಷ್ಣನ ಅಪವಾದಗಳೆಲ್ಲ ಸುಳ್ಳು. ಮತ್ತು ಯಾರು ಈ ರೀತಿ ಕೃಷ್ಣನಿಗೆ ಅಪವಾದ ಹೊರಿಸ್ತಾರಲ್ಲ ಅವ್ರಿಗೆ ಮಾತ್ರ ಯಮಧರ್ಮ ನಿಶ್ಚಿತವಾಗಿ ಬಿಡೋದಿಲ್ಲ ಹೇಳ್ತಾ. ಅದನ್ನು ಉದಾಹರಣೆಯನ್ನು ತಿಳ್ಕೊಂಡ ಯುಧಿಷ್ಠಿರ ಮತ್ತು ದುರ್ಯೋಧನ. ಬರ್ತದ. ಯುಧಿಷ್ಠಿರ ಅವನು ಧರ್ಮರಾಜ, ದುರ್ಯೋಧನ ಮಹಾರಾಕ್ಷಸ. ಒಂದು ದಿವಸ ದ್ರೋಣಾಚಾರ್ಯ ಇಬ್ಬರಿಗೂ ತರದ ಕರೆದು ಹೇಳ, ಯುಧಿಷ್ಠಿರನು ಹೇಳಿದ, ನೀನು ಒಂದು ಕೆಲಸ ಮಾಡು, ಈ ಜಗತ್ತಿನಲ್ಲಿ ಎಲ್ಲ ಕಡೆಗೆ ಅಡ್ಡಾಡಿ ಬಾ, ನೀ ಏನ್ ಮಾಡಬೇಕು, ಒಬ್ಬ ಕೆಟ್ಟ ವ್ಯಕ್ತಿಯನ್ನು ನನ್ನ ಹತ್ರ ಕರ್ಕೊಂಡು ಬರ್ಬೇಕಂತ ಹೇಳಿ. ಆಯ್ತಂತ ಹೇಳಿ ಯುಧಿಷ್ಠಿರನು ಹೋದ. ಗುರುಗಳು ಹೇಳಿದ್ರು, ದ್ರೋಣಾಚಾರ್ಯ ಹೇಳಿದ್ರಂತ ಹೋದ. ಅದೇ ರೀತಿ ದುರ್ಯೋಧನ ಕರೆದ, ಅವನಿಗೆ ಹೇಳಿದ, ನೀನು ಈ ಜಗತ್ತಿನಲ್ಲಿ ಎಲ್ಲ ಸುತ್ತಾಡಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ತರಬೇಕು ಅಂತಂದು ಹೇಳಿ. ಇಬ್ರು ಹೋದ್ರು, ಇಡೀ ಜಗತ್ತನ್ನ ಸುತ್ತಾಡಿದ್ರು. ಆ ತಿಂಗಳ ಗಂಟೆ ಟೈಮ್ ತಗೊಂಡು ಮೇಲೆ ಆಮೇಲೆ ಬಂದ್ರು, ಇಬ್ರು ಬಂದ್ರು. ಮೊದಲು ಯುಧಿಷ್ಠಿರ ಬಂದ. ಯುಧಿಷ್ಠಿರ ಬಂದ ಕೂಡಲೇ ದ್ರೋಣಾಚಾರ್ಯ ಕೇಳಿದ, ನೀವು ಒಬ್ಬನ ಬಂದಿಯಲ್ಲ, ನಿಮ್ಗೆ ಯಾರು ಕೆಟ್ಟ ವ್ಯಕ್ತಿ ಸಿಗಲಿಲ್ಲ ಏನು ಅಂತ. ಯುಧಿಷ್ಠಿರ ಹೇಳಿದ, ನಾ ಎಲ್ಲ ಕಡೆ ಹುಡುಕಿದೆ, ಎಲ್ಲರೂ ಒಳ್ಳೆಯವರಿದ್ದಾರೆ, ಆದ್ರೆ ಒಬ್ಬನೇ ಒಬ್ಬ ಕೆಟ್ಟ ವ್ಯಕ್ತಿ ಇದ್ದಾನೆ, ಅವನ ಯಾರು, ನಾನೇ ಯುಧಿಷ್ಠಿರ, ಅದರಿಂದ ನಾನೇ ಬಂದೇನೆ ಅಂತ. ಆನಂದ ದುರ್ಯೋಧನ ಕೇಳಿದ, ನೀನು ಖಾಲಿ ಬಂದಿಯಲ್ಲ, ನಿನಗೆ ಯಾರು ಕೆಟ್ಟ ವ್ಯಕ್ತಿಗಳು ಯಾರು ಸಿಗಲಿಲ್ಲ, ಒಳ್ಳೆ ವ್ಯಕ್ತಿ ಯಾರು ಸಿಗಲಿಲ್ಲ ಅಂತ. ದುರ್ಯೋಧನಿಗೆ ಹೇಳಿದ್ರು, ನೀವು ಒಬ್ಬ ಒಳ್ಳೆಯ ವ್ಯಕ್ತಿನ ಹುಡ್ಕೊಂಡು ಕರ್ಕೊಂಡು ಬಾ ಅಂತ ಹೇಳಿದ್ರು. ದುರ್ಯೋಧನ ಹೌದ, ಎಲ್ಲ ಕಡೆಗೆ ನೋಡ್ದ. ಅವ ಏನ್ ನೋಡಿದೆ, ಎಲ್ಲ ಜನರ ಎಲ್ಲ ವ್ಯಕ್ತಿಗಳ ದೋಷ ನೋಡ್ದ. ಇವ ಕೆಳಗದನ, ದಪ್ಪ ಅದನ, ಇವ ಕರ್ಗದನ, ಇವ ಹಂಗದನ, ಇವ ಹೆಂಗದನ ಅಂತಂದೇಳಿ ಎಲ್ಲ ವ್ಯಕ್ತಿ ಮೇಲೂ ದೋಷ ಕಂಡಿಡ್ತು. ಆಮೇಲೆ ಎಲ್ಲರಿಗೂ ಕೆಟ್ಟನು ಅಂತಂದು ಹೇಳಿ ಅವನು ಏನ್ ಮಾಡ್ಬಿಟ್ಟ, ಸಾಬೀತು. ಆಮೇಲೆ ಹೇಳ್ದ, ಅವನು ಒಬ್ಬನೇ ಬಂದ. ಗುರುಗಳಿಗೆ ಹೇಳ್ದ, ಜಗತ್ತಿನೊಳಗೆ ಯಾರು ಒಳ್ಳೆಯವರಿಲ್ಲ, ಎಲ್ಲರೂ ಕೆಟ್ಟವರು ಇದ್ದಾರೆ, ಆದ್ರೆ ಒಬ್ಬನೇ ಮಾತ್ರ ಒಳ್ಳೆಯವರಿದ್ದಾನೆ, ಅವನು ಯಾರು, ನಾನೇ ದುರ್ಯೋಧನ. ಅದರಿಂದ ನಾನು ಒಬ್ಬನಾಗಿ ಬಂದೆ. ಅಂದ್ರೆ ಹೇಳೋದೇನು, ಅದರ ತಾತ್ಪರ್ಯ ಏನು, ಯುಧಿಷ್ಠಿರನ ಜೀವನ ನಾವು ಬರ್ತದೆ ಮತ್ತು ದುರ್ಯೋಧನ ಜೀವನನೂ ಬರ್ತದೆ. ಅದು ಯಾವಾಗ ನಾವು ಕೃಷ್ಣನ ವ್ಯಕ್ತಿತ್ವದಲ್ಲಿ ನಾವು ದೋಷ ಕಂಡಿಡಿತೀವಿ, ನಾವೇನಾಗ್ತೀವಿ, ದುರ್ಯೋಧನ ಆಗ್ತೀವಿ. ಯಾಕಂದ್ರೆ ದುರ್ಯೋಧನನು ಕೂಡ ಕೃಷ್ಣನ ಜೀವನದಲ್ಲಿ ಅವನು ದೋಷ ಕಂಡಿದ್ದ. ಯುಧಿಷ್ಠಿರನು ಏನು ಮಾಡಿದ, ಅವ ಏನು ವಿಚಾರ ಮಾಡಿದ, ಯಾರು ಕೆಟ್ಟವ್ರು ಯಾರೂ ಇಲ್ಲ, ನಾನೇ ಮಾತ್ರ ಕೆಟ್ಟವನು ಅಂತ ಹೇಳಿ ಅವನು ಒಪ್ಪಿಕೊಂಡ. ಆದರೆ ನಾವು ದುರ್ಯೋಧನ ರೀತಿ ನಾವು ಯಾರ ವಿಶೇಷವಾಗಿ ಕೃಷ್ಣನ ವ್ಯಕ್ತಿತ್ವದಲ್ಲಿ ಏನು ಕಂಡುಹಿಡಿಬಾರ್ದು, ತಪ್ಪನ್ನು ಕಂಡುಹಿಡಿಬಾರ್ದು. ಮೊದಲನೇ ಅಪವಾದ ಏನು ಕೃಷ್ಣನ ಮೇಲಿರೋದು, ಆರೋಪ ಕೃಷ್ಣ ಬೆಣ್ಣೆ ಕಳ್ಳ ಅಂತ ಹೇಳ್ತೀವಿ. ಅಂದ್ರೆ ನಾವೇನು ಪ್ರಶ್ನೆ ಕೇಳ್ತೇವೆ ನಿಮ್ಗೆ, ಯಾವಾಗಲಾದ್ರೂ ಕೃಷ್ಣ ಬೆಣ್ಣೆ ಕದ್ದ ಸಾಧ್ಯ ಇದೆಯಾ, ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ. ಇಲ್ಲಿ ಕೃಷ್ಣ ಮತ್ತು ಬಲರಾಮ ಏನ್ ಮಾಡ್ತಾವ್ರೆ, ಬೆಣ್ಣೆ ಕಳ್ಳ ಮಾಡ್ತಾರೆ. ಹಿಂದೆ ಯಶೋಧ ಮಾಯಿ ಕಟ್ಟಿಗೆ ಇಟ್ಕೊಂಡು ಬರ್ತಾವ್ರು ಬಡಿಲಿಕ್ಕೆ. ನಾವು ಏನ್ ಮಾಡಿದ್ವಿ, ಕೃಷ್ಣ ಈ ಸಂಕಟ ಬಂದಾಗ ವೆಂಕಟರಮಣ ಅದಲ್ಲ, ಎಲ್ಲ ದೇವಿ ದೇವತೆಗಳು ಸಂಕಟ ಬಂದಾಗ ಎಲ್ಲಿ ಹೋಗಿದ್ರು ಅಂತ, ಎಲ್ಲಿ ಹೋಗಿದ್ರು, ಹಾಲಿನ ಸಮುದ್ರಕ್ಕೆ ಹೋಗಿದ್ರು. ಹಾಲಿನ ಸಮುದ್ರಕ್ಕೆ ಯಾಕೆ ಹೋದ್ರು, ಅಲ್ಲಿ ಕ್ಷೀರಸಾಗರದಲ್ಲಿ ವಿಷ್ಣು ಶೇಷನಾಗಿ ಮೇಲೆ ಮಲಗಿದ್ದ. ಆ ಚಿತ್ರ ನೋಡಿದ್ವಿಲ್ಲ ನಾವು. ಅಂದ್ರೆ ಯಾವ ವ್ಯಕ್ತಿ ಹಾಲಿನ ಸಮುದ್ರದ ಮೇಲೆ ಮಲಗ್ತಾನೋ ಅವನಿಗೆ ಹಾಲು ಬೆಣ್ಣೆಗೇನು ಕೊರತೆ. ಅದೇ ವಿಷ್ಣು ಇಲ್ಲಿ ಕೃಷ್ಣಾಗಿ ಬಂದಿದ್ದಾನೆ, ಮತ್ತೆ ಇಲ್ಲಿ ಬಂದು ಈ ರೀತಿ ಯಾಕೆ ಮಾಡ್ತಾರ, ಅದಕ್ಕೇನಾದ್ರೂ ಒಂದು ಕಾರಣ ಇರಬೇಕು. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ತಿಳಿತ. ಅರ್ಥಾತ್ ಕೃಷ್ಣ ಇಲ್ಲಿ ಬಂದು ಈ ರೀತಿ ಮಾಡ್ತಾರೆ ಅನ್ನೋದು ಒಂದು ಕಾರಣ ಇದೆ. ಅದೇನು ಕಾರಣ, ಅವನು ಗೋಪಿಯರೇನು ಬೆಣ್ಣೆ ಮಾಡಿಟ್ಟಿರ್ತಿರಲ್ಲ, ಆ ಬೆಣ್ಣೆಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರ್ತಾ ಇದ್ದ ಕಾರಣ ಏನು, ಅದು ಗೋಪಿಯರು ಮಾಡಿದ ಭಕ್ತಿ ಪ್ರತೀಕ ಹೇಳಿದ. ಅವ್ರ ಬೆಣ್ಣೆ ಬೇರೆ ಇಲ್ಲ, ಅವರ ಪ್ರೇಮ ಅಥವಾ ಅವರ ಭಕ್ತಿ ಬೇರೆ ಇಲ್ಲ. ಹೊರತು ಕೃಷ್ಣನಿಗೆ ಬೆಣ್ಣೆ ತಿನ್ನಲಿಕ್ಕೇನು ಕಡಿಮೆ ಇರಲಿಲ್ಲ, ಯಾಕಂದ್ರೆ ಅವನ ಹತ್ರ 900,000 ಆಕಳಿದ್ರು. ಯಶೋಧಾಮಾಯಿ ಮತ್ತು ನಂದ ಮಹಾರಾಜನಿಗೆ ಎಷ್ಟು ಆಕಳಿದ್ರು ಅಂತ, 900,000 ಆಕಳಿದ್ರು. 900,000 ಆಕಳಿದ್ರಿಂದ ಹಾಲು ಎಷ್ಟು ಬಿಡಬೇಕು, ಅಷ್ಟೆಲ್ಲ ಹಾಲು ಬೆಣ್ಣೆ ತಿಂದು ಕೃಷ್ಣ ಇನ್ನೊಬ್ಬರ ಮನೆಗೆ ಬೆಣ್ಣೆ ಕಳು ಮಾಡಲಿಕ್ಕೆ ಹೋಗೋ ಕಾರಣ ಏನಂದ್ರೆ, ಬೃಂದಾವನದಲ್ಲಿ ಎಲ್ಲ ಭಕ್ತರು ಏನ್ ಮಾಡ್ತಾ ಇದ್ರು, ನನ್ನ ಮನೆಗೆ ಕೃಷ್ಣ ಬರಬೇಕು, ಬೆಣ್ಣೆ ತಿಂದು ಹೋಗ್ಬೇಕು ಅಂತಂದು ಇಷ್ಟಪಡ್ತಾ ಇದ್ದಾರೆ. ಅವ್ರ ಆಸೆ ಈಡೇರಿಸ್ಲಿಕ್ಕೆ ಕೃಷ್ಣ ಅವ್ರ ಮನೆಗೆ ಹೋಗಿ ಒಂದು ಸಣ್ಣ ಮಗುವಿನ ಥರ, ಆ ಸಣ್ಣ ಮಕ್ಕಳು ಏನ್ ಮಾಡ್ತಾರ, ನೀವು ಯಾವ್ದಾದ್ರು ಮುಟ್ಬೇಡ್ರಿ ಅಂತ ಹೇಳಿ ಅದನ್ನ ಇಷ್ಟು ಜೊತೆ ನಾವು ಅದನ್ನ ಮಾಡಿದ್ವಿ. ಅದಲ್ಲ ಸಣ್ಣ ಮಕ್ಕಳಿಗೆ ಹಿಡ್ಕೊಳ್ರಿ ಹಿಡ್ಕೊಳ್ರಿ ಅಂತ ಪ್ರವಚನದೊಳಗೆ ಅದನ್ನು ಹೇಳ್ಬೇಕು. ಯಾಕೆ ಸಣ್ಣ ಮಕ್ಕಳಿಗೆ ಹಿಡೀಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತದೆ, ಅದೇ ರೀತಿ ಕೃಷ್ಣನು ಕೂಡ, ಕೃಷ್ಣ ತುಂಟಾಟ ಮಾಡಿದ್ದು ಅದನ್ನು ಕೇಳಿಬಿಟ್ರೆ ಮುಗಿದು ಅಷ್ಟು ತುಂಟಾಟ ಮಾಡೋದು ಅದನ್ನು ಚರ್ಚೆ ಮಾಡೋಣ. ಮತ್ತು ತುಂಟಾಟ ಅಂದ್ರೇನು, ಇನ್ನೊಬ್ಬರ ಮನೆಗೆ ಹೋಗೋದು ಮತ್ತು ಬೆಣ್ಣೆ ತಿನ್ನೋದು ಈ ರೀತಿ ಮಾಡ್ದ. ಅಷ್ಟು ಮಾತ್ರ ಅಲ್ಲ, ಅವನೆಲ್ಲ ಗೋಪಿಯರು ಬಂದು ಕೃಷ್ಣನ ತಾಯಿ ಯಶೋಧೆಗೆ ದೂರು ಹೇಳ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಆದರೂ ಕೂಡ ಯಶೋಧ ಮಾಯ ಅವನು ಗದರಿಸ್ತಾ ಇದ್ದು, ಆದರೂ ಕೃಷ್ಣ ಹೋಗಿ ಈ ರೀತಿ ಮಾಡ್ತಾರೆ. ಯಾಕೆ ಕೃಷ್ಣನ ಕೊಡ್ತಿದ್ದು, ಇವರು ನನ್ನ ಸಲುವಾಗಿ ಬೆಣ್ಣೆ ಮಾಡಿಟ್ಟಿದ್ದಾರೆ, ಅದನ್ನು ಹೋಗಿ ಸ್ವೀಕಾರ ಮಾಡಬೇಕು ಅನ್ನೋದು ಗೊತ್ತಿತ್ತು. ಅದನ್ನು ಹಂಗೆ ಮಾಡಿದೆ ಹೊರತು ಇನ್ನೊಬ್ಬರ ಮನೆಗೆ ಹೋಗಿ ಅವನು ಕಳುವು ಮಾಡಲಿಕ್ಕೆ, ನಮ್ಮ ನಿಮ್ಮಂತೆ ಸಾಧಾರಣ ವ್ಯಕ್ತಿ ಅಲ್ಲ. ಲಕ್ಷ್ಮೀಪತಿ ಇನ್ನೊಬ್ಬರ ಮನೆಗೆ ಯಾಕೆ ಕಳುವು ಮಾಡ್ತಾನೆ ಹೇಳ್ರಿ ಹೋಗಿ. ಆಮೇಲೆ ಕಳುವು ಮಾಡಿದ್ದಾದ್ರೆ ನಮ್ಮ ತಿನ್ನೋ ಪದಾರ್ಥ, ಹಿಂಗಾಗಿ ತಿನ್ನೋ ಪದಾರ್ಥ ಸಣ್ಣ ಮಗು ಕಳುವು ಮಾಡಿತಂದ್ರೆ ಅವನಿಗೆ ಕಳ್ಳ ಅಂತ ನೀವು ಹೆಂಗೆ ಹೇಳಿಕ್ಕೆ ಸಾಧ್ಯ? ಹೌದಲ್ಲ. ಆದ್ದರಿಂದ ಕೃಷ್ಣ ಈ ರೀತಿ ಕಳುವು ಮಾಡಿದ್ದೇನು ಮುಂದೆ ಹೇಳ್ತಾರೆ. ಹೌದು, ಅವನು ಕದ್ದಿದ್ದೇನು ಬೆಣ್ಣೆಯನ್ನಲ್ಲ, ಅವನು ಕದ್ದಿದ್ದು ಹೃದಯವನ್ನು. ಯಾರ ಹೃದಯವನ್ನು? ತನ್ನ ಭಕ್ತರ ಹೃದಯವನ್ನು ತದ್ದ. ಈ ರೀತಿ ಅವಾಗ ಯಶೋಧೆಯರು ಯಶೋಧೆಗೆ ಬಂದು ಏನು ಹೇಳ್ತಾರೆ, ಅವರು ದೂರ ಹೇಳ್ತಾರೆ ನಮ್ಮ ಹೃದಯ ಹೆಂಗಿದೆ. ಈಗ ನಮ್ಮ ಹೃದಯನ್ನು ಯಾವಾಗ ಕೃಷ್ಣ ಕದ್ದಿಲ್ಲ ನೋಡ್ರಿ, ಕೃಷ್ಣ ಕದ್ದಿದ್ದು ಯಾರ ಹೃದಯ? ಅವರ ಭಕ್ತರ ಹೃದಯ. ಯಾವಾಗ ನಮ್ಮ ಹೃದಯ ಬೆಣ್ಣೆ ಥರ ಮೃದು ಆಗ್ತದೋ ಹೇಳ್ತಾ, ಅವಾಗ ಏನು ಮಾಡ್ತಾನೆ ಕೃಷ್ಣ, ನಮ್ಮ ಹೃದಯನೂ ಕದೀತಾನೆ. ಅರ್ಥಾತ್ ನಾವೇನು ಮಾಡಬೇಕು, ನಮ್ಮ ಹೃದಯವನ್ನು ಸಾಫ್ಟ್ ಮಾಡ್ಕೊಳ್ಬೇಕು. ಏನು ಮಾಡಬೇಕು, ನಮ್ಮ ಹೃದಯನ ಮೃದು ಮಾಡಬೇಕು, ಕೋಮಲ ಮಾಡಬೇಕು. ಅವಾಗ ಏನಾಗ್ತದೆ, ಕೃಷ್ಣ ನಮ್ಮ ಮನೆಯಲ್ಲಿ ಬಂದು ಅಥವಾ ನಮ್ಮ ಹೃದಯದಲ್ಲಿ ಬಂದು ನಮ್ಮ ಹೃದಯವನ್ನು ಕದ್ದು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಆದ್ದರಿಂದ ಭಕ್ತಿ ಮಾಡೋದ್ರಿಂದ, ಹರೇ ಕೃಷ್ಣ ಮಂತ್ರ ಜಪ ಮಾಡೋದ್ರಿಂದ, ಈ ರೀತಿ ಅಭಿಷೇಕ ಮಾಡೋದ್ರಿಂದ, ಕೃಷ್ಣನ ವಿಗ್ರಹ ದರ್ಶನ ಮಾಡೋದ್ರಿಂದ, ಆರತಿ ನೋಡೋದ್ರಿಂದ, ಆರತಿ ಮಾಡೋದ್ರಿಂದ, ಆಮೇಲೆ ಕೃಷ್ಣ ಮತ್ತು ಭಗವದ್ಗೀತಾ ಪುಸ್ತಕ ಓದೋದ್ರಿಂದ, ಪ್ರಸಾದ ತಿನ್ನೋದ್ರಿಂದ ಏನಾಗ್ತದೆ, ಹೃದಯ ಬೆಣ್ಣೆ ರೀತಿ ಏನಾಗ್ತದೆ, ಕೋಮಲ ಆಗ್ತದೆ. ಯಾವಾಗ ನಮ್ಮ ಬೆಣ್ಣೆ ರೀತಿ ನಮ್ಮ ಹೃದಯ ಕೋಮಲ ಆಯಿತು, ಸಾಫ್ಟ್ ಆಯ್ತು ಅಂದ್ರೆ ಕೃಷ್ಣ ಬಂದು ಏನು ಮಾಡ್ತಾನೆ, ಆ ಬೆಣ್ಣೆನೇ ಸ್ವೀಕಾರ ಮಾಡ್ತಾನೆ. ಅದರಿಂದ ವಿಶೇಷವಾಗಿ ಈ ಕಟು ಏನು ಕಲ್ಲೇನೈತಲ್ಲ, ಕಲ್ಲಿನ ಥರ ನಮ್ಮ ಹೃದಯ ಅದು ಶುದ್ಧ ಆಗ್ಲಿಕ್ಕೆ, ಅದು ಸಾಫ್ಟ್ ಆಗ್ಲಿಕ್ಕೆ ನಾವೇನು ಮಾಡಬೇಕು, ನಾವು ವಿಶೇಷವಾಗಿ ಈ ಮಂತ್ರ ಜಪ ಮಾಡಬೇಕು. ಹರೇ ಕೃಷ್ಣ ಹರೇ ಕೃಷ್ಣ ಯಾವಾಗ ನಾವು ಈ ರೀತಿ ನಾಮಸ್ಮರಣೆ ಮಾಡಿ ಕೃಷ್ಣನ ಕಥೆಯನ್ನು ಕೇಳಿ ಕೃಷ್ಣನಿಗೆ ಅಭಿಷೇಕ ಮಾಡಿ ಕೃಷ್ಣನ ಕೊಟ್ಟಿರುವಂಥ ಪ್ರಸಾದವನ್ನು ತಿಂದ ಮೇಲೆ ನಮ್ಮ ಹೃದಯ ಸಾಫ್ಟ್ ಆಗ್ತದೆ, ಕೋಮಲ ಆಗ್ತದೆ, ಬೆಣ್ಣೆ ಥರ ಆಗ್ತದೆ. ಅವಾಗ ಕೃಷ್ಣ ಬಂದು ನಮ್ಮ ಹೃದಯವನ್ನು ಕದ್ದಿದ್ದಾರೆ. ಇವಾಗ ಏನಾಗಿದೆ, ನಮ್ಮ ಹೃದಯವನ್ನು ಎಲ್ಲರೂ ಕದ್ದುಬಿಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ವಿವಾಹ ಆದಂದ್ರೆ ಏನಾಗ್ತದೆ, 50 ಅಥವಾ 75% ಪತ್ನಿಗೆ ತನ್ನ ಹೃದಯ ಕೊಡಬೇಕಾಗ್ತದೆ, ಅದೇನು ತಪ್ಪಲ್ಲ. ಆಮೇಲೆ ಉಳಿದಿದ್ದನ್ನ ಮಕ್ಕಳಿಗೆ ಕೊಡ್ಬೇಕಾಗ್ತದೆ, 5-10% ಮಕ್ಕಳಿಗೆ ಪ್ರೇಮ ಹೋಯ್ತು, ಆಮೇಲೆ ಗೆಳೆಯರಿಗೆ ಒಂದು 2-3% ಹೋಯ್ತು, ಆಮೇಲೆ ದೂರದ ಸಂಬಂಧಿಗಳಿಗೆ 1% ಹೋಯ್ತು, ಮತ್ತೆ ಉಳಿದಿದ್ದೇನೆ ಕೃಷ್ಣ ಕೊಡಕ್ಕೆ ಏನಿದೆ, ಏನಿಲ್ಲ ಖಾಲಿ. ಆದ್ದರಿಂದ ಕೃಷ್ಣ ನಾವು ಭಕ್ತಿ ಮಾಡ್ತಾ ಇದ್ದೀವಿ, ಆದರೂ ಕೃಷ್ಣ ನಮಗೆ ಒಲಿತಾ ಇಲ್ಲ. ಯಾಕೆ, ನಮ್ಮ ಹೃದಯನ ಎಲ್ಲರಿಗಾಗಲಿ ನಾವು ಸೂರಿ ಮಾಡಿಬಿಟ್ಟಿದ್ವಿ, ಕೊಟ್ಬಿಟ್ಟಿದ್ವಿ, ಹರಾಜ್ ಹಾಕ್ಬಿಟ್ಟಿದ್ವಿ. ಅದು ನಾವ್ಯಾವಾಗ ನಮ್ಮ ಹೃದಯವನ್ನು ಕೃಷ್ಣನಿಗೆ ಸಮರ್ಪತೆ ಮಾಡ್ತೀವಿ, ಆವಾಗ ಏನಾಗ್ತದೆ, ಕೃಷ್ಣ ನಮ್ಮನ್ನ ಸ್ವೀಕಾರ ಮಾಡ್ತಾರೆ. ಅದರ ಅರ್ಥ ಏನು, ಸಂಸಾರ ಬಿಟ್ಟು ನೀವು ಸನ್ಯಾಸಿಗಳಾಗಬೇಕಂತಂದಲ್ಲ. ಅದರ ಅರ್ಥ ಸಂಸಾರದಲ್ಲಿ ಇದ್ದುಕೊಂಡು ನೀವೇನು ಮಾಡಬೇಕು, ಬೆಳಿಗ್ಗೆ ಎದ್ದು ನಾಮಸ್ಮರಣೆ ಮಾಡೋದು, ಕೃಷ್ಣನ ವಿಗ್ರಹವನ್ನು ಪೂಜೆ ಮಾಡೋದು, ಒಂದು ಪ್ರಸಾದ ತಿನ್ನೋದು, ನೈವೇದ್ಯ ಮಾಡೋದು, ಇದನ್ನು ಮಾಡೋದ್ರಿಂದ ಏನಾಗ್ತದೆ, ಸಂಸಾರದಲ್ಲಿ ಇದ್ದುಕೊಂಡೇ ನೀವು ಕೃಷ್ಣನ ಹೃದಯದಿಂದ ಗೆಲ್ಲಬಹುದು, ನಿಮ್ಮ ಹೃದಯ ಕೋಮಲ ಆಗ್ತದೆ. ಆ ರೀತಿ ಆಮೇಲೆ ಕೃಷ್ಣನ ಮೇಲೆ ಇನ್ನೊಂದು ದೊಡ್ಡ ಅಪವಾದ ಇದೆ, ಅದೇನು, ಕೃಷ್ಣ ರಾಸಲೀಲ ಮಾಡಿದ್ರು ಅಂದ್ರೆ ಇತರೆ ಕನ್ಯೆಯರ ಜೊತೆಗೆ, ಇತರೆಯರ ಪತ್ನಿಯರ ಜೊತೆಗೆ ಕೃಷ್ಣ ಡಾನ್ಸ್ ಮಾಡಿದ ಅಂತಂದು ಹೇಳ್ತಾರೆ. ಆಯ್ತು, ಇದು ಕೂಡ ಆರೋಪ ಹೊರಿಸಿದ್ದಾರೆ. ಈ ಆರೋಪ ನಾವು ಅದು ತಪ್ಪು ಅಂತಂದು ಹೇಳಿ ನಾವೇ ಸಿದ್ಧ ಮಾಡಿ ನಿಮಗೆ ತೋರಿಸ್ಬೇಕು ಅದಲ್ಲ. ಈಗ ನಾವು ವಕೀಲರಾಗಿದ್ದೇವೆ, ಕೃಷ್ಣನಿಗೂ ನಾವು ವಕೀಲರು, ನಮ್ಮ ವಕೀಲರು ಹೇಳಿ ಕುಂತಾರೆ. ನಮ್ಮ ಗಣೇಶ್ ಪ್ರಭು ಅವರು ಹೈಕೋರ್ಟ್ ವಕೀಲರಿದ್ದಾರೆ, ಆಮೇಲೆ ಮೃತ್ಯುಂಜಯ ಗಾಣಿಗೆ ಅವರು ಇದಾರ ಹೋದ್ರ ಇಲ್ಲಿ ಹಿಂದೆ ಕೈ ಎತ್ತಿದ್ದಾರೆ, ಮೃತ್ಯುಂಜಯ ಗಾಣಿಗೆ ಅವರು ವಕೀಲರು. ಅವರು ನ್ಯಾಯವಾದಿಗಳು, ನ್ಯಾಯದ ಪರವಾಗಿ ಅವರು ವಾದ ಮಾಡ್ತಾರೆ. ನಾವು ನ್ಯಾಯವಾದಿಗಳು, ನಾವು ಕೃಷ್ಣನ ಪರವಾಗಿ ವಾದ ಮಾಡ್ತೇವೆ. ನೋಡ್ರಿ, ಮೊದಲನೇದೇನು ಅವರೊಬ್ಬ ಬೆಣ್ಣೆ ಕಳ್ಳ ಅಂತ ಹೇಳ್ತಾರೆ, ಅದನ್ನ ನಾವು ತಪ್ಪು ಅಂತ ಸಿದ್ಧ ಮಾಡಿ ತೋರಿಸಿದ್ವಿ. ಈಗ ಎರಡನೇದೇನು ಆರೋಪ, ಕೃಷ್ಣ ಇನ್ನೊಬ್ಬರ ಕನ್ಯರ ಜೊತೆಗೆ ಪತ್ನಿಯರ ಜೊತೆಗೆ ಅವನು ಡಾನ್ಸ್ ಮಾಡಿದಂತಂದು ಅವರು ಆರೋಪ ಹೊರಿಸಿದ್ದಾರೆ, ಇದು ತಪ್ಪು. ಅದು ಹೆಂಗೆ ಅಂದ್ರೆ, ಹೀಗೆ ಮೊದಲನೇದು ವಯಸ್ಸು ಆಯ್ತು, ಕೃಷ್ಣ ಡಾನ್ಸ್ ಮಾಡಿದೆ, ಅವನಿಗೆ ವಯಸ್ಸು ಎಷ್ಟಾಗಿತ್ತು ಅವಾಗ ಬರ್ತೈತೆ ಯಾರಿಗಾದ್ರು? 6 ವರ್ಷ ವಯಸ್ಸಾಗಿತ್ತು. ಇಲ್ಲಿ 6 ವರ್ಷದ ಮಕ್ಕಳು ಅವ್ರು ಡಾನ್ಸ್ ಮಾಡಿದ್ರೆ ಬೇರೆ ಸಣ್ಣ ಹುಡುಗಿಯವ್ರ ಜೊತೆಗೆ, ಅದು ನೀವೇನು ದೊಡ್ಡ ಅದನ್ನ ನಾಳೆ ಹಗರಣ ಅಂತಂದು ಹೇಳಿ ಪೇಪರ್ನಾಗ ಹಾಕೋದಿಲ್ಲ, ಹಾಕ್ತೀರ? ಸಣ್ಣ ಮಕ್ಕಳು ಅವರು ಡಾನ್ಸ್ ಮಾಡಿದ್ರೆ ಅದರಲ್ಲಿ ಏನು ತಪ್ಪಿದೆ? ಮತ್ತು ಸಣ್ಣ 6 ವಯಸ್ಸಿನ ಮಗುವಿಗೆ ಕಾಮವಾಸನೆ ಏನಿರ್ತದೆ ಹೇಳ್ರಿ? ಕೃಷ್ಣನಿಗೆ ಕಾಮವಾಸನೆ ಎಂದೂ ಬರಲಿಲ್ಲ, 16 ವರ್ಷ ಆದ್ರೂ ಅವನಿಗೆ ಕಾಮ ಇರಲಿಲ್ಲ. ಮತ್ತು ಸಣ್ಣ ಮಗು ಇರುವಾಗ ಕೃಷ್ಣ ಇಲ್ಲೇ ಮಾಡಿದ, ಮತ್ತು ಹಂಗಿರುವಾಗ ಇಷ್ಟು ದೊಡ್ಡದ ನೀವು ಯಾಕೆ ಚಿಂತೆ ಮಾಡ್ತಿರೋದು? ಹಗರಣೆ ಯಾಕೆ ಮಾಡಿದ? ಅವನು ಮೊದಲು ಏನು ಮಾಡಿದ, ಸಾರಿ, ಮೊದಲು ಅವನು ಗೋಧನೆ ಎತ್ತಿದ, ಆಮೇಲೆ ರಾಸಲೀಲ ಮಾಡಿದ. ನೋಡ್ರಿ, ಆದ್ರೆ ಬಾಂಬೆದೊಳಗೆ ಏನ್ ಮಾಡ್ತಾರ, ಕಾರ್ತಿಕ್ ಮಹಿನದೊಳಗೆ ಒಂದು ಇದು ಬರ್ತದ, ಕಾರ್ತಿಕ್ ಪೂರ್ಣಿಮಾ, ಶರತ್ ಪೂರ್ಣಿಮಾ, ಕಾರ್ತಿಕ ತಿಂಗಳದೊಳಗ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ದೊಳಗೆ ಏನ್ ಬರ್ತದೆ ಒಂದು ಪೂರ್ಣಿಮಾ ಅಂದ್ರ ಪೂರ್ಣಚಂದ್ರ, ಅವತ್ತಿನ ದಿವಸ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಕೂಡ ರಾಸಲೀಲ ಆಡ್ತಾರೆ, ರಾಸ್ ದಾಂಡಿ ಅಂತ ಆಡ್ತಾರೆ. ಯಾಕಂದ್ರೆ ಕೃಷ್ಣ ರಾಜದಾಂಡಿ ಆಡಿದೆ ಅಂತ ಹೇಳಿ ಅವರು ರಾಜದಾಂಡಿ ಆಡ್ತಾರೆ. ಆದ್ರೆ ಹಾಡೋರು ಯಾರು, 30-35 ಅಥವಾ 25 ವರ್ಷದ ಯುವಕ ಮತ್ತು ಯುವತಿಯರು ಏನ್ ಮಾಡ್ತಾರ ಈ ರೀತಿ? ಕೃಷ್ಣ ಇಲ್ಲಿ ನೋಡ್ರಿ, ಕೃಷ್ಣ ಏನ್ ಮಾಡ್ತಾರ, ಡಾನ್ಸ್ ಮಾಡ್ತಾರ, ಅದೇ ರೀತಿ ಅವರು ಡಾನ್ಸ್ ಮಾಡ್ತಾರೆ. ಆದ್ರೆ ಕೃಷ್ಣ ಮೊದಲು ಗೋವರ್ಧನೆ ಎತ್ತಿದ್ದ, ಆದ್ರೆ ಇವ್ರು ಏನಿರ್ತಾರ, ಅವ್ರಿಗೊಂದು ಚೇರ್ ಕೊಡ್ರಿ, ಈ ಚೇರ್ ಕೊಡ್ರಿ, ಚೇರ್ ಎತ್ತಿ ಕೇಳಿ ನೋಡ್ರಿ, ಎಡಗೈಯಿಂದ ಎತ್ತಬೇಕು, ಒಂದು ಕಿರು ಬೆಳೆದಿಂದ ಎತ್ತಬೇಕು, ಸಾಧ್ಯ ಐತೆ? ಹೇಳ್ರಿ ನೀವೇ ಹೇಳಿ. ಮೊದಲು ಕೃಷ್ಣ ಏನ್ ಮಾಡಿದ, ಗೋವರ್ಧನೆ ಎತ್ತಿದ, ಆಮೇಲೆ ಅವನು ರಾಸಲೀಲ ಮಾಡಿದ. ಆಗ ನೀವು ರಾಸಲೀಲ ಮಾಡ್ಬೋದು, ಮೊದಲು ಗೋವರ್ಧನೆ ಎತ್ತಬೇಕು, ಅದು ಸಾಧ್ಯ ಇದೆ, ಅದು ಸಾಧ್ಯ. ಗೋವರ್ಧನ ದೂರ ಉಳಿತು, ಒಂದು ಚೇರ್ ಎತ್ತರಿ ನೋಡೋಣ, ಆ ಚೇರ್ ಎತ್ತಕ್ಕಾಗೋದಿಲ್ಲ. ಅದನ್ನ ನಾವು ರಾಸಲೀಲ ಬಗ್ಗೆ ನಾವು ಕೃಷ್ಣನ ಮೇಲೆ ಆರೋಪ ಹೊರಿಸಬಾರ್ದು, ಅದು ತಪ್ಪು. ಆಮೇಲೆ ಎರಡನೇ ಚಾರಣೆಯನ್ನು ಆತ್ಮತೃಪ್ತ, ಕೃಷ್ಣ ಏನಿದನಲ್ಲ ಅವನು ಸ್ವಯಂ ತೃಪ್ತಿಯಾಗಿದ್ದಾನೆ. ಅವನಿಗೆ ಹೊಟ್ಟೆ ಹೊರಗಲಿಕ್ಕೆ ನೌಕರಿ ಮಾಡೋ ಅವಶ್ಯಕತೆ ಬೀಳೋದಿಲ್ಲ, ತಿಳಿತಾ? ಅಥವಾ ಸಂತೋಷವಾಗಿರ್ಲಿಕ್ಕೆ ಸಂಸಾರದಲ್ಲಿ ಮುಳುಗೋ ಅವಶ್ಯಕತೆ ಅದನ್ನು ಬೀಳೋದಿಲ್ಲ. ಅವನು ಪೂರ್ಣ ವ್ಯಕ್ತಿತ್ವ, ಓಂ ಪೂರ್ಣ ಮದಂ ಪೂರ್ಣಾತ್ ಪೂರ್ಣ ಮದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತಂದು ಈಶೋಪನಿಷತ್ನಲ್ಲಿ ಹೇಳ್ತಾನೆ. ಮೊದಲನೇ ಶ್ಲೋಕ, ಕೃಷ್ಣ ಪೂರ್ಣ ಇದ್ದಾನೆ, ಕೃಷ್ಣನಿಂದ ಹೊರ ಬರ್ತಕ್ಕಂಥ ಎಲ್ಲ ವಸ್ತುಗಳು ಪೂರ್ಣ ಇದ್ದಾವೆ. ಆ ನಂತರ ಎಲ್ಲ ವಸ್ತುಗಳು ಪೂರ್ಣ ಇದ್ರೂ ಕೂಡ ಕೃಷ್ಣ ಎಂದೂ ಅಪೂರ್ಣ ಆಗೋದಿಲ್ಲ. ಅರ್ಥಾತ್ ಇವತ್ತು ಗ್ಲಾಸ್ ಇಟ್ಟಿಲ್ಲ, ಯಾಕಂದ್ರೆ ಇವತ್ತು ಏನಿದೆ, ನಿರ್ಜಲ ಹೌದಲ್ಲ, ನಿರ್ಜಲ. ಅಂದ್ರೆ ಗ್ಲಾಸ್ ಮೇಲೆ ನೀರಿದ್ರೆ ನಾನು ಕುಡಿದ್ರೆ ಏನಾಗ್ತದೆ, ಗ್ಲಾಸ್ ಖಾಲಿ ಆಗ್ತದೆ. ಆದ್ರೆ ಕೃಷ್ಣ ಯಾವಾಗ ನೀರು ಕುಡಿತಾನೆ, ಗ್ಲಾಸ್ ಖಾಲಿ ಆಗೋದಿಲ್ಲ, ನೀರಲ್ಲಿ ಹೆಂಗೆ ಉಳಿತು? ಯಾಕಂದ್ರೆ ನೀವು ಸಮುದ್ರದಲ್ಲಿ ಎಷ್ಟೇ ನೀರು ಹಾಕ್ರಿ, ಸಮುದ್ರದ ಮಟ್ಟ ಜಾಸ್ತಿ ಆಗೋದಿಲ್ಲ, ಆಗ್ತದ? ಸಮುದ್ರದಲ್ಲಿ ಇವಾಗ ಏನಾಗ್ತಾ ಇದೆ, ಎಲ್ಲ ಕಡೆಯಿಂದನೂ ಮಳೆ ಮಳೆ ಆಗ್ತಾ ಇದೆ. ಮಳೆ ಸಮುದ್ರ ನೀರಲ್ಲಿ ಹೋಗ್ತದ, ನದಿಗೆ ಹೋಗ್ತದೆ, ನದಿ ನೀರಲ್ಲಿ ಹೋಗ್ತದ, ಆದ್ರೂ ಸಮುದ್ರದ ಮಟ್ಟ ಜಾಸ್ತಿ ಆಗ್ತದ. ಮಳೆಗಾಲದೊಳಗೆ ಬಂದಂತೂ ಸಮುದ್ರ ಮೇಲೆ ಹೋಗಿದ್ರೆ ನಾವು ಬಾಂಬೆದೊಳಗೆ ಯಾರು ಇರ್ತಾರೆ, ನಾ ಜೀವನ ಉಳಿತಾನೆ ಇರಲಿ. ನಮ್ಮ ಮಂದಿರ ಎಲ್ಲಿ ಐತಿ, ಬಾಂಬೆದೊಳಗೆ ಆ ಸಮುದ್ರ ದಂಡಿ ಮೇಲೆ ನಮ್ಮ ಮಂದಿರ ಇಸ್ಕೊನ್ ಟೆಂಪಲ್. ಮತ್ತು ಸಮುದ್ರದ ಮಟ್ಟ ಹೆಚ್ಚಾದ್ರೆ ನನ್ನ ಜೀವನ ಉಳಿತಾ ಇರಲಿ. ಯಾಕೆ, ಸಮುದ್ರದಲ್ಲಿ ಎಷ್ಟೇ ನೀರು ಹಾಕ್ರಿ ಅದಕ್ಕೇನು ಫರ್ಕ್ ಬೀಳುತ್ತೆ. ಆಮೇಲೆ ಬ್ಯಾಸಿಗೆ ಒಳಗೆ ಏನಾಗ್ತದೆ, ಸಮುದ್ರ ಕಾಯ್ದು 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 ಮೋಡಗಳು ಹುಡ್ತವೆ. ಈಗೇನು ಮೋಡ ಬಂದವಲ್ಲ, ಅವು ಎಲ್ಲಿಂದ ಬಂದವು? ಸಮುದ್ರ ಕಾಯ್ದು ಬಾಷ್ಪವಾಗಿ ಅವು ಮೋಡಗಳ ರೂಪದಲ್ಲಿ ಪರಿವರ್ತನೆ ಹೊಂದಿ ಇಲ್ಲಿ ಬಂದಾಗ ಮಳೆ ಆಗ್ತದೆ. ಅಂದ್ರೆ ಯಾವಾಗ ಸಮುದ್ರ ಕಾಯ್ದು ಕಾಯ್ದು ನೀರು ಕಾಯಿಸಾಕಿಟ್ರೆ ಏನಾಗ್ತದೆ, ಕಡಿಮೆ ಆಗ್ತದೆ, ಜಾಸ್ತಿ ಆಗ್ತದೆ, ಕಡಿಮೆ ಆಗ್ತದಲ್ಲ. ಆ ನೀರಿನ ಅಂಶ ಬಾಷ್ಪದಲ್ಲಿ ಹೋಗ್ತದೆ ಅಥವಾ ವೇಪರ್ನೊಳಗೆ ಹೋಗ್ತದೆ, ವಾಟರ್ ವೇಪರ್. ಮತ್ತು ಹಾಗಿರುವಾಗ ಇದೇನಿದೆ ಇದಲ್ಲ, ಸಮುದ್ರದ ನೀರು ಕಾಯ್ದು ಕಡಿಮೆ ಆದರೆ ಸಮುದ್ರದ ಮಟ್ಟ ಕೆಳಗಾಗೋದಿಲ್ಲ, ಅದನ್ನು ಹೇಳ್ತೀವಿ. ಸಮುದ್ರ ಬ್ಯಾಸಿಗೆ ಒಳಗೆ ಕಡಿಮೆ ಆಗೋದಿಲ್ಲ, ಮಳೆಗಾಲದಾಗ ಹೆಚ್ಚಾಗೋದಿಲ್ಲ. ಒಂದು ಸಮುದ್ರಕ್ಕೆ ಈ ಗುಣ ಇದೆ ಅಂದರೆ ಕೃಷ್ಣ ಸಮುದ್ರವನ್ನು ಉತ್ಪತ್ತಿ ಮಾಡಿದನು, ಈ ಬ್ರಹ್ಮಾಂಡವನ್ನು ಉತ್ಪತ್ತಿ ಮಾಡಿದನು. ಮತ್ತು ಅವನಲ್ಲಿ ಈ ಗುಣ ಇರಲಿಕ್ಕೆ ಯಾಕೆ ಸಾಧ್ಯ ಇದೆ ಅಂದರೆ ಕೃಷ್ಣನಿಗೆ ನೀವು ಏನೇ ಕೊಟ್ಟರು ಅವನಿಗೆ ಹೆಚ್ಚಿಗೆ ಆಗೋದಿಲ್ಲ, ಎಷ್ಟೇ ಕೃಷ್ಣನ ನೀವು ಕಸ್ಕೊಂಡ್ರು ಅದು ಕಡಿಮೆ ಆಗುತ್ತೆ. ಮತ್ತು ಹಾಗಿರುವಾಗ ಕೃಷ್ಣನಿಗೆ ಆನಂದಕ್ಕಾಗಿ ಅವನು ಈ ರೀತಿ ಡಾನ್ಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅವನು ಡಾನ್ಸ್ ಯಾಕೆ ಮಾಡಿದ ಅದನ್ನು ಮುಂದೆ ಹೇಳಿದ್ರು. ಅವನು ಆತ್ಮತೃಪ್ತನೆ ಕೃಷ್ಣನಿಗೆ ಜಿತೇಂದ್ರಿಯ ಅಂತಂದು ಹೇಳಿದ್ರು. ಅಂದರೆ ಯಾರು ಕೈಕಾಲು ಸರ್ವಜ್ಞ ಒಂದು ಶ್ಲೋಕ ಹೇಳಿದನು, ಏನದು, ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದಿಹರೇ ಅಶ್ಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ. ಲೋಕದೊಳಗೆ ನಿಶ್ಚಿಂತ ಯಾರು? ಕಚ್ಚೆ ಕೈ ಬಾಯಿಯು ಹಿಡಿತದಲ್ಲಿ ಇಟ್ಕೋಬೇಕು. ಕಚ್ಚೆ ಅಂದ್ರೇನು? ಪ್ಯಾಂಟು ಅಥವಾ ನಿಮ್ಮ ಧೋತ, ನಿಮ್ಮ ಧೋತ್ರಿ ಧೋತ ಧೋತರ ಹಿಡಿತದಲ್ಲ ಅಥವಾ ಪ್ಯಾಂಟು ಕೆಳಗಿಳಿಬಾರ್ದು. ಕ್ಷಮೆ ಮಾಡ್ರಿ ಈ ರೀತಿ ಹೇಳ್ತಿರೋಂಥ ತಿಳ್ಕೊಬಾರ್ದು, ಅದು ಕೆಳಗಿಳಿಬಾರ್ದು. ಆ ನಂತರ ಕಚ್ಚೆ ಅದು ಅತ್ಯಂತ ಗಟ್ಟಿ ಭದ್ರವಾಗಿ ಕಟ್ಟಿರಿ. ಕಚ್ಚೆ ಕೈ ಕೈ ಏನಿರ್ತದಲ್ಲ ಅದು ಕಣ್ಣು ಕಂಡಲ್ಲಿ ಕೈ ಹಾಕ್ಬಾರ್ದು, ಅಂದರೆ ಇನ್ನೊಬ್ಬರು ವಸ್ತುನ ಕೊಳು ಮಾಡ್ಬೇಕು. ಆಮೇಲೆ ಬಾಯಿ ಬಾಯಿ ಏನಿರ್ತದಲ್ಲ ನಾಲಿಗೆನ ಹದ್ದು ಬಸ್ಸಿನ ಹಿಡ್ಕೊಂಡು ಮಾತಾಡ್ಬೇಕು. ಇಲ್ಲಕ್ಕೆ ಏನಾಗ್ತದ? ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಬರೆದವ ಜಗಳ ತರ್ತಾನೆ. ಹೌದಲ್ಲ, ಯಾವಾಗ ವ್ಯಕ್ತಿಗೆ ನಾಲಿಗೆ ಆಮೇಲೆ ಕೈ ಮತ್ತು ಅವನ ವ್ಯಕ್ತಿತ್ವ ಶುದ್ಧ ಇತ್ತಂದ್ರೆ ಏನಾಗ್ತದೆ? ಅವನು ನಿಶ್ಚಿಂತನ. ಅರ್ಥಾತ್ ಜಿತೇಂದ್ರಿ ಅಂದರೆ ಇವನಿಗೆ ಈ ರೀತಿ ಕ್ವಾಲಿಟಿ, ಅವನು ಇನ್ನೊಬ್ಬರ ವಸ್ತುವನ್ನು ಇಷ್ಟಪಡೋದಿಲ್ಲ ಮತ್ತು ಅವನ ಇಂದ್ರಿಯಗಳು ಅವನ ಕಂಟ್ರೋಲ್ನಲ್ಲಿರ್ತದೆ, ಅಥವಾ ಅವನ ಇಂದ್ರಿಯಗಳು ಅಂದರೆ ಅವನ ಕಾಮ ಕ್ರೋಧಾದಿಗಳು ಅವನ ಹದ್ದುಬಸ್ತಿನಲ್ಲಿರ್ತದೆ. ಮತ್ತು ಅವನು ಯಾವಾಗ ಮಾತಾಡುವಾಗ ಅವನೇನು ಮಾಡ್ತಾನೆ? ತೂಕದಿಂದ ಮಾತಾಡ್ತಾನೆ. ಅವಾಗೇನಾಗ್ತದೆ? ಅವನಿಗೆ ಈ ಜಗತ್ತಿನಲ್ಲಿ ಯಶಸ್ವಿ ಆಗ್ತದೆ. ಒಬ್ಬ ಸಾಧಾರಣ ವ್ಯಕ್ತಿ ಜಿತೇಂದ್ರಿಯನಾಗ್ತಾನೆ, ಮತ್ತು ಕೃಷ್ಣನಿಗೆ ಇಂದ್ರಿಯಗಳು ಕಂಟ್ರೋಲ್ನಲ್ಲಿ ಇದ್ದಿದ್ದಿಲ್ಲ, ಅವನ ಕಾಮವಾಸನೆ ಹೆಚ್ಚಾಗಿರ್ತದೆ. ಅದಕ್ಕಾಗಿ ಅವನು ರಾಸಲೀಲೆ ಮಾಡಲಿಲ್ಲ, ಯಾಕಂದರೆ ಕೃಷ್ಣನಲ್ಲಿ ಕಾಮ ಅಂದ್ರೆ ಏನು? ಅದು ರಜೋಗುಣದ ಪ್ರತೀಕ. ಯಾರಲ್ಲಿ ರಜೋಗುಣ ಹೆಚ್ಚಾಗ್ತದೆ ಅವನಿಗೆ ಕಾಮ ಉಂಟಾಗ್ತದೆ, ಯಾರಲ್ಲಿ ತಮಗುಣ ಉಂಟಾಗ್ತದೆ ಅವನು ಜಗಳ ಮಾಡ್ತಾನೆ ಅಥವಾ ನೀತಿ ಮಾಡ್ತಾನೆ ಹೆಚ್ಚು ಹೆಚ್ಚು. ರಾವಣ ರಜೋಗುಣದ ಪ್ರತೀಕ, ಅವ ಸೀತಾದೇವಿ ಹಿಂದೆ ಬಿದ್ದಿದ್ದ. ಅವನಿಗೇನು ಹೆಣ್ಮಕ್ಳು ಇರಲಿಲ್ಲ, ಅವನಿಗೆ ಮಂಡೋದರ ಇದ್ದರು, ಇತರೆಲ್ಲ ರಾಣಿಯರಿದ್ದರು, ಸಾವಿರಾರು ರಾಣಿಯರಿದ್ದರು. ಆದರೂ ಕೂಡ ರಜೋಗುಣದ ಪ್ರಭಾವದಿಂದಾಗಿ ಕಾಮ ವಾಸನೆಯಿಂದ ಸೀತಾದೇವಿ ಹಿಂದೆ ಬಿದ್ದ. ಒಬ್ಬ ಹೆಣ್ಮಗಳಿಗಾಗಿ ತನ್ನ ಜೀವನ ಹಾಳು ಮಾಡ್ತಾನೆ, ಅವನು ರಜೋಗುಣದ ಪ್ರತೀಕ. ಕುಂಭಕರ್ಣ ತಮ್ಮ ಗುಣದ ಪ್ರತೀಕ, ಅವ 364 ದಿವಸ ಮಲ್ಕೊಳ್ಳೋದು, ಒಂದು ದಿವಸ ಹೇಳ್ತಿದ್ದ ಗೊತ್ತಿದ್ದಿಲ್ಲ ಕತೆ ನೀವು. ಅವನ ರಜ ತಮ್ಮ ಗುಣ ಅಂದ್ರೆ ಮಲ್ಕೊಳ್ಳೋದು ಮಲ್ಕೊಳ್ಳೋದು ಮಲ್ಕೊಳ್ಳೋದು, ಎದ್ರ ಜಗಳ ಇಲ್ಲಾಂದ್ರೆ ಮಲ್ಕೊಳ್ಳೋದು, ಅದು ತಮ್ಮ ಗುಣ. ರಜಗುಣ ಅಂದ್ರೆ ಏನು? ಈ ಕೊಟ್ಟೊಂಬೆಯಿಂದ ಆಟೊಂಗಿಗೆ ಹಾರೋದು, ಆಟೊಂಗಿಂದ ಆಟೊಂಗಿಗೆ ಹಾರೋದು, ಇದು ಮಾಡ್ತಾವಲ್ಲ ಕೋತಿಗಳು ಮಾಡ್ತಾವಲ್ಲ, ಅದು ರಜಗುಣ. ಕೃಷ್ಣ ಈ ರೀತಿ ಕೋತಿ ತರನು ಇರಲಿಲ್ಲ, ಅಥವಾ ಕರಡಿ ಕರಡಿ ಕೊಡ್ತದ್ರ ಕರಡಿ ಮಲ್ಕೊಂಡ್ರೆ ಆರಾರು ತಿಂಗಳು ಮಲ್ಕೊಂತದ ಕರಡಿ. ಕರಡಿ ಅದು ತಮ ಗುಣ, ಅಥವಾ ಇದೇನೈತಲ್ಲ ಕೋತಿ ಅದು ರಜಗುಣ. ಕೃಷ್ಣ ಕೋತಿನೂ ಅಲ್ಲ ಕರಡಿನೂ ಅಲ್ಲ, ಅವನ ಭಗವಾನ್ ಅವನಿಗೆ ಇಂದ್ರಿಗಳು ಹದ್ದು ಬಸ್ಸಿನಲ್ಲಿ. ಮತ್ತು ಹಂಗಿರುವಾಗ ಅವನು ಇನ್ನೊಬ್ಬರ ಜೊತೆಗೆ ಡಾನ್ಸ್ ಮಾಡಿದ್ದೆ ನೃತ್ಯ ಮಾಡಿದ್ದಕ್ಕೆ ಕಾಮವಾಸನೆ ಕಾರಣ ಅಲ್ಲ. ಯಾಕೆ ಕಾರಣ? ಯಾಕಂದರೆ ಅವರು ಕೃಷ್ಣನ ಪತ್ನಿಯರಾಗಿ ಬಂದಿದ್ದರು, ಅವ್ರ ಜೊತೆಗೆ ಕೃಷ್ಣ ಡಾನ್ಸ್ ಮಾಡಿದರು. ನಾಲ್ಕನೇದು ಉದಾಹರಣೆ ಶುಕದೇವ. ಶುಕದೇವ ಗೋಸ್ವಾಮಿಯವರು ಭಾಗವತವನ್ನು ಪ್ರವಚನ ಕೊಟ್ಟಂಥ ವ್ಯಕ್ತಿ. ಶುಕದೇವ ವ್ಯಾಸನಿಗೆ ಮಗನಾಗಿ ಹುಟ್ಟಿದ. ವ್ಯಾಸದೇವರು ಏನು ಮಾಡಿದರು? 4 ವೇದಗಳು, 18 ಪುರಾಣಗಳು, 108 ಉಪನಿಷತ್ತುಗಳನ್ನು ವ್ಯಾಸದೇವರು ಬರೆದರು. ಅವ್ರ ಮಗನಾಗಿ ಯಾರು ಹುಟ್ಟಿದ? ಶುಕ ಶುಕ ಶುಕಮುನಿ ಅಂತಂದು ಹೇಳ್ತಾರೆ. ಶುಕಮುನಿ ಹುಟ್ಟಿದ ಕೂಡಲೇ ಅವ 16 ವರ್ಷದ ಮೇಲೆ ಅವ ಹುಟ್ಟಿಯಿಂದ ಹೊರಗೆ ಬಂದ. 16 ವರ್ಷದ ತನಕ ಅವ ತನ್ನ ತಾಯಿ ಗರ್ಭದೊಳಗನೇ ಇದ್ದ. ಯಾಕೆ? ಈ ಜಗತ್ತಿಗೆ ಬಂದ್ರೆ ಕಷ್ಟಗಳದಾವು, ಆದ್ರಿಂದ ಇಲ್ಲಿ ಜಗತ್ತಿಗೆ ಬರೋದೇ ಬೇಡ ಅಂತ ಇದ್ರೊಳಗೆ ಕೂತ್ಕೊಂಡಿದ್ದ ಗರ್ಭದೊಳಗೆ. ಅವಾಗ ಕೃಷ್ಣ ಬಂದ ದ್ವಾರಕದಿಂದ, ವ್ಯಾಸದೇವ್ ಕರ್ಕೊಂಡು ಬಂದ, ನನ್ನ ಮಗ ಬರ್ತಾ ಇಲ್ಲ, ನೀನಾದ್ರೂ ಬಂದು ಅವನಿಗೆ ಹೇಳು ಅಂತ. ಕೃಷ್ಣ ಬಂದು ಹೇಳ್ದ, ನೀನು ಗರ್ಭದಿಂದ ಹೊರಗೆ ಬಾ, ನಿನಗೇನು ತ್ರಾಸಾಗೋದಿಲ್ಲ ಅಂತ ಹೇಳಿದ್ದಕ್ಕೆ ಅವನು ಹೊರಗೆ ಬಂದ. ಹೊರಗೆ ಬಂದ ಕೂಡಲೇ 16 ವರ್ಷದ ವಯಸ್ಸು ಆಗಿತ್ತ ಅವನಿಗೆ, ತಕ್ಷಣ ನಡ್ಕೊಂಡು ಹೋಗ್ಬಿಟ್ಟೆ ಕಾಡಿಗೆ. ಯಾಕಂದ್ರೆ ಅವನಿಗೆ ಜಗತ್ತಿನ ಯಾವುದೇ ವಿಷಯದ ಮೇಲೆ ಇಷ್ಟ ಇರಲಿಲ್ಲ, ಬೆತ್ತಲೆಯಾಗಿ ನಡ್ಕೊಂಡು ಹೋಗ್ಬಿಟ್ಟು. ಮಗು ಹೆಂಗೆ ಬರ್ತದೆ? ಬೆತ್ತಲೆ ಆಗಿ ಬರ್ತದೆ, ನಡ್ಕೊಂಡು ಹೋಗ್ಬಿಟ್ಟು. ಅಂತ ವ್ಯಕ್ತಿ ಕೃಷ್ಣನ ರಾಸ್ಲೀಲ ಬಗ್ಗೆ ಚರ್ಚೆ ಮಾಡಿದ್ದಾನೆ ಇದರಲ್ಲಿ ಶ್ರೀಮದ್ ಭಾಗವತ. ಅಂದ್ರೆ ಎಲ್ಲ ಸನ್ಯಾಸಿಗಳು ಅಂದ್ರೆ ಭಾಗವತ ಪ್ರವಚನ ಕೊಡುವಾಗ ವ್ಯಾಸದೇವ ಅವ್ರ ತಂದೆ ಇದ್ರು, ನಾರದ ಮುನಿ ಇದ್ರು, ವಿಶ್ವಾಮಿತ್ರ, ಅಸಿತ, ದೇವಲ ಇತ್ಯಾದಿ ಎಲ್ಲ ಬ್ರಹ್ಮಾಂಡದಲ್ಲಿ ಏನೇ ಎಲ್ಲ ಋಷಿಮುನಿಗಳು ಬಂದು ಕೂತ್ಕೊಂಡು ಕೇಳಿದ್ರು. ಅಂಥವ್ರಿಗೆಲ್ಲ ಪ್ರವಚನ ಕೊಟ್ಟಂತ ವ್ಯಕ್ತಿ ಯಾರು? ಶುಕದೇವ. ಶುಕದೇವ ಮತ್ತು ಅಂಥ ವ್ಯಕ್ತಿ ಕೃಷ್ಣನ ರಾಸಲೀಲೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾನಂದ್ರೆ ಆ ರಾಸಲೀಲೆ ಅದು ಇಮ್ಮಾರಲ್ ಆಗ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ, ಅಥವಾ ಅದು ಕಾಮವಾಸನೆಯಿಂದ ಕೂಡಿರ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಹೌದಲ್ಲ. ಅಂದ್ರೆ ಒಬ್ಬ ದೊಡ್ಡ ವ್ಯಕ್ತಿ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾನಂದ್ರೆ ಆ ವಿಷಯ ಸಣ್ಣದಂಗೆ ಆಗ್ಲಿಕ್ಕೆ ಸಾಧ್ಯ ಇತ್ತು? ಹೌದಲ್ಲ. ಅರ್ಥಾತ್ ಶುಕದೇವ, ನಾರದ ಮುನಿ, ವ್ಯಾಸದೇವ ಅವರೆಲ್ಲ ಕೂತ್ಕೊಂಡು ಕೇಳ್ತಾ ಇದಾರೆ, ಶುಕದೇವ ಪ್ರವಚನ ಕೊಡ್ತಾ ಇದ್ದಾನೆ. ಮತ್ತು ಹಂಗಿರುವಾಗ ರಾಸಲೀಲೆ ಬಗ್ಗೆ ಅವನು ಪ್ರವಚನ ಕೊಡ್ತಾನೆ, ಮತ್ತು ಆ ರಾಸಲೀಲೆ ಅದು ತಪ್ಪಾಗ್ಲಿಕ್ಕೆ ಹೆಂಗೆ ಸಾಧ್ಯ? ಯಾಕಂದ್ರೆ ಶುಕದೇವ ಗೋಸ್ವಾಮಿ ಮತ್ತು ದೊಡ್ಡ ದೊಡ್ಡ ಸನ್ಯಾಸಿಗಳು ಕೂಡ ಕೃಷ್ಣನ ರಾಸಲೀಲೆ ಬಗ್ಗೆ ಚರ್ಚೆ ಮಾಡ್ತಾರೆ. ಸನ್ಯಾಸಿಗೆ ಮತ್ತು ಸ್ತ್ರೀಗೇನು ಸಂಬಂಧ? ಏನು ಸಂಬಂಧ ಇಲ್ಲ. ಅಂದ್ರೆ ಒಬ್ಬ ಸನ್ಯಾಸಿ ಸ್ತ್ರೀ ಬಗ್ಗೆ ಅಥವಾ ಸ್ತ್ರೀ ಪುರುಷರ ಸಂಬಂಧ ಬಗ್ಗೆ ಅವನು ವಿಚಾರ ಮಾಡೋ ಕಾರಣನೂ ಬರೋದಿಲ್ಲ. ಆದರೆ ಇಲ್ಲಿ ಶುಕದೇವ ಹಿಂಗೆ ಮಾಡಿದನಂದ್ರೆ ಅದಕ್ಕೇನು ಕಾರಣ? ಕಾರಣ ಕೃಷ್ಣ ಸಾಧಾರಣ ವ್ಯಕ್ತಿಯಲ್ಲ, ಅವನು ಸ್ವಯಂ ಭಗವಂತ, ಮತ್ತು ಈ ಗೋಪಿಯರು ಸ್ವಯಂ ಲಕ್ಷ್ಮಿಯರಿದ್ದರು, ಮತ್ತು ಅವ್ರು ಮಾಡಿದ ಏನು ಡಾನ್ಸ್ ಏನಿದೆ ಅಲ್ಲ ಅದು ಈ ಜಗತ್ತಿನಲ್ಲಿ ನಾವೇನು ಡಾನ್ಸ್ ನೋಡ್ತೀವಲ್ಲ ಫಿಲಮ್ ತೋರಿಸಲ್ಲ ಆ ರೀತಿ ಇರಲಿ. ಆದ್ದರಿಂದ ಅವನು ಅದ್ರ ಬಗ್ಗೆ ಚರ್ಚೆ ಮಾಡ್ತಾನೆ. ಆಮೇಲೆ ಐದನೇ ಉದಾಹರಣೆ ಸೂರ್ಯ. ನೋಡ್ರಿ ಸೂರ್ಯ ಏನು ಮಾಡ್ತಾನೆ, ಬೆಳಿಗ್ಗೆ ಉದಯ ಆಗ್ತಾನೆ, ಮಧ್ಯಾಹ್ನ ಅತ್ಯಂತ ಕಡಕ್ ಬಿಸಿಲು ಇರ್ತದೆ ಇರ್ತದಲ್ಲ, ಆ ಬಿಸಿಲಿಂದ ಏನಾಗ್ತದೆ, ಹಾಲಿಡ್ರಿ ಹಾಲು ತರಗ ಹೋಗ್ತದೆ, ಅಥವಾ ಹೊಲಸು ನೀಡ್ರಿ ಅದನ್ನು ಕಡಿಮೆ ಆಗ್ತದೆ ಹೇಳಿದಲ್ಲ. ಆದ್ರೆ ಅವನು ಎಲ್ಲ ಕಡೆಗೂ ಏನು ಮಾಡ್ತಾನೆ, ತನ್ನ ಬೆಳಕು ಕೊಡ್ತಾನೆ. ಗುಡಿಸಿಲ ಮೇಲೇನೂ ಸೂರ್ಯನ ಬೆಳಕು ಬೆಳೆದಿದ್ದಿ, ಅಥವಾ ಒಂದು ದೊಡ್ಡ ಬಿಲ್ಡಿಂಗ್ ಮೇಲೇನೂ ಬೆಳಕು ಬೆಳೆದ. ಆನಂತರ ಒಂದು ಹೊಲಸು ನೀರಿದ್ರೆ ಅದನ್ನು ಕೂಡ ಸೂರ್ಯನ ಶಾಖದಿಂದ ಕಡಿಮೆ ಆಗಿ ಹೋಗ್ತದೆ, ನೀರು ಹಾಕೋದಿಲ್ಲ. ಹಂಗಂತೇಳಿ ಸೂರ್ಯನಿಗೆ ಆ ಕಳಂಕ ಉಂಟಾಗೋದಿಲ್ಲ. ಈಗ ನಾನು ಒಂದು ವೇಳೆ ಹೊಲಸು ನೀರು ಮುಟ್ಟಿದ್ರೆ ನನ್ನ ಕೈಯೆಲ್ಲ ಹೊಲಸಾಗುತ್ತೆ, ಆದರೆ ಸೂರ್ಯ ಯಾವಾಗ ಹೊಲಸು ನೀರು ಮುಟ್ತಾನೆ ಅವನಿಗೇನು ಆಗೋದಿಲ್ಲ. ಅದು ಸೂರ್ಯನ ಒಂದು ಗುಣ. ಮತ್ತು ಒಂದು ಸಾಧಾರಣ ಸೂರ್ಯನಿಗೆ ಈ ಗುಣ ಇದ್ದರೆ, ಅವನೊಬ್ಬ ದೇವಿ ಅಥವಾ ದೇವತಾ, ಅವನಲ್ಲಿ ಈ ಗುಣ ಇದ್ದರೆ ಕೃಷ್ಣನಲ್ಲಿ ಆ ಗುಣ ಇರಲಿಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ ಅವನ ವ್ಯಕ್ತಿತ್ವ ಎಷ್ಟು ಪರಿಪೂರ್ಣದ ಅಂದ್ರೆ ಯಾರು ಅವನ ಹತ್ರ ಹೋಗ್ತಾರೋ ಅದು ಶುದ್ಧ ಆಗ್ತದೆ. ಮತ್ತು ಹಂಗಿರುವಾಗ ಅಂಥ ಪರಿಪೂರ್ಣವಾದಂಥ ವ್ಯಕ್ತಿ ಭಗವಾನ್ ಕೃಷ್ಣನಿಗೆ ಈ ರೀತಿ ಅಪರಾಧ ಆರೋಪ ಮಾಡೋದು ತಪ್ಪಾಗ್ತದೆ. ಆನಂತರ ರಾಮನ ಭಕ್ತರು ಇವರೆಲ್ಲ ಗೋಪಿಯರು ಏನಿದ್ರು ಗೊತ್ತೋ, ಗೋಪಿಯರು ಯಾವಾಗ ರಾಮಚಂದ್ರ ತ್ರೇತಾಯುಗದಲ್ಲಿ ದಂಡಕಾರಣ್ಯದಲ್ಲಿ ಸಂಚಾರ ಮಾಡ್ತಾರವಾಗ ಅಲ್ಲೆಲ್ಲ ಸಾಕಷ್ಟು ಋಷಿಮುನಿಗಳಿದ್ರು, ಅವರೆಲ್ಲ ರಾಮನ ನೋಡಿ ವಿಚಾರ ಮಾಡಿದ್ರು, ರಾಮ ಇಷ್ಟು ಸುಂದರವಾಗಿದ್ದಾನೆ, ಆದ್ರೆ ನಾವೆಲ್ಲರೂ ರಾಮನ ಸೇವೆ ಮಾಡ್ಬೇಕಂತ ಹೇಳಿ ಅವರು ಅವನನ್ನು ಹೋಗಿ ಬೇಡ್ಕೊಂಡ್ರು. ಅವ್ರು ಹೇಳಿದ್ರು ಇಲ್ಲ ನಾನು ಅವ್ರು ಹೇಳಿದ್ರು ನಾವು ನಿಮ್ಮನ್ನು ಸೇವೆ ಮಾಡ್ತೀವಿ ಸ್ತ್ರೀ ರೂಪದಲ್ಲಿ. ಯಾಕಂದ್ರೆ ಅವರು ಕೃಷ್ಣನ ಸೇವೆಯನ್ನು ಐದು ರೂಪದಲ್ಲಿ ಮಾಡಬೇಕು. ಅವ್ರು ಹೇಳಿದ್ರು ನಾವು ನಿಮ್ಮ ಪತ್ನಿಯರಾಗಿ ನಿಮ್ಮ ಸೇವೆ ಮಾಡ್ತೀವಿ ಅಂತ ಹೇಳಿದ್ರು. ರಾಮ ಹೇಳ್ದ ನಾನು ಏಕಪತ್ನಿ ವೃತ್ತಸ್ತಾ ಇದ್ದೀನಿ, ನಾನು ಏಕಪತ್ನಿಯನ್ನು ಮಾತ್ರ ಅಥವಾ ಸೀತಾದೇವಿ ಮಾತ್ರ ನನ್ನ ಗಂಡ, ಬೇರೆ ಯಾರಿಗೂ ನಾನು ಪತಿ ಅಂತ ಸ್ವೀಕಾರ ಮಾಡೋಕ್ಕಲ್ಲ. ಮುಂದಿನ ಜನ್ಮದಲ್ಲಿ ನಾನೇನಾಗಿ ಬರ್ತೀನಿ, ಮುಂದಿನ ಅವತಾರದಲ್ಲಿ ಕೃಷ್ಣ ಆಗ್ಬಿಡ್ತೀನಿ, ಅವಾಗ ನೀವೇನಾಗಿ ಬರ್ಬೋದು ಗೋಪಿಯರಾಗಿ ಬಂದು ನನ್ನ ಸೇವೆ ಮಾಡ್ಬೋದು ಅಂತಂದು ಹೇಳಿದೆ. ಅರ್ಥಾತ್ ಯಾವಾಗ ರಾಮನ ಅವತಾರದಲ್ಲಿ ಋಷಿಮುನಿಗಳಿದ್ರು ಅವರೇ ಕೃಷ್ಣನ ಅವತಾರದಲ್ಲಿ ಏನಾಗ್ಬಿಟ್ಟಿದ್ರು ಗೋಪಿಯರಾಗಿ ಬಿಟ್ಟಿದ್ರು. ಅಂದ್ರೆ ಅವರೆಲ್ಲ ರಾಮನ ಭಕ್ತರಿದ್ರು, ರಾಮನಿಗೆ ಆಗದಂತ ಸೇವೆ ಅವರು ಕೃಷ್ಣನಿಗೆ ಮಾಡ್ಲಿಕ್ಕಾಗಿ ಒಂದು ಯುಗದ ನಂತರ ಬಂದರು. ಅವರೇ ಕೃಷ್ಣನ ಸಖಿಯರಾಗಿ ಇಲ್ಲೆಲ್ಲ ನೋಡಿದ್ರಿ, ನೀವು ನಮ್ಮ ಮಕ್ಕಳೆಲ್ಲ ಆಟ ಆಡ್ತೋರಿಸಿದ್ರು. ಒಬ್ಬ ಕೃಷ್ಣ ಇದ್ದ, ಜೊತೆಗೆ ರಾಧಾ ಇದ್ದು, ಲಲಿತಾ, ವಿಶಾಖ, ತುಂಗವಿದ್ಯಾ, ಸುದೇವಿ, ರಂಗದೇವಿ, ಇಂದುಲೇಖ, ಚಿತ್ರಲೇಖ, ಈ ರೀತಿ ಲಲಿತಾ ವಿಶಾಖ ಅಂತ ಹೇಳಿ 8 ಮಂದಿ ಸಖಿಯರಿದ್ದಾರೆ. ಅವರಿಗೆ 100 ಮಂದಿ ಮಂಜಿರಿಯರಿದ್ದಾರೆ, ಮತ್ತು ಅವರ ಕೆಳಗೆ ಗೋಪಿಯರಿದ್ದಾರೆ. ಇವರೆಲ್ಲರೂ ಯಾರು? ಇವರೆಲ್ಲ ರಾಮನ ಭಕ್ತರು, ಕೃಷ್ಣ ಅವತಾರದಲ್ಲಿ ಬಂದರು. ಆಮೇಲೆ ಅರ್ಜುನ ನೋಡ್ರಿ, ಕೃಷ್ಣನ ಭಕ್ತಿಯನ್ನು ಅರ್ಜುನ ಕೂಡ ಮಾಡ್ತಾನೆ. ಆ ನಂತರ ಅರ್ಜುನ ಒಂದ್ಸಾರಿ ಹೋಗಿದ್ದ ಅಲ್ಲಿಗೆ ದೇವಲೋಕ, ಇಂದ್ರಲೋಕಕ್ಕೆ ಹೋಗಿದ್ದ. ಇಂದ್ರಲೋಕಕ್ಕೆ ಹೋದಾಗ ಇಂದ್ರ ಏನ್ ಮಾಡ್ತಾ ಇದ್ದ, ಅಪ್ಸರರ ನೃತ್ಯ ನೋಡ್ತಾ ಇದ್ದ. ಅಲ್ಲಿ ಅರ್ಜುನ ಹೋಗಿ ನಿಂದ್ರ, ಯಾಕಂದ್ರೆ ಅವನು ಪಾಶುಪ ಸಹಸ್ರ ತಗೊಂಡ್ಬರ್ಲಿಕ್ಕೆ ಹೋಗೋದು, ಅಥವಾ ಇಂದ್ರನಿಂದ ಶಕ್ತಿ ವಜ್ರವನ್ನು ತರಲಿಕ್ಕೆ ಹೋಗ್ತಾರೆ. ಆವಾಗ ಅಲ್ಲಿ ಒಬ್ಬ ಅಪ್ಸರ ಇದೆ, ಅವಳು ಹೇಳಿದ್ದು ಊರ್ವಶಿ ಅವಳ ಹೆಸರು. ಅವಳು ಅರ್ಜುನನ್ನು ನೋಡಿ ಹೇಳಿದ್ದು, ಇಲ್ಲ ನೀನು ಕ್ಷತ್ರಿಯ ಇದ್ದೀವಿ, ನಾನು ಕೂಡ ನಿನಗೆ ಮನಸ್ಸು ಓದ್ತಿದ್ದೇನೆ, ಆದ್ದರಿಂದ ನೀನು ನನ್ನ ಜೊತೆಗೆ ಹಾಯಾಗಿ ಇಲ್ಲಿರ್ಬೋದು ಅಂತಂದು ಹೇಳಿದ್ರು. ಅರ್ಜುನ ಅಂತ ಇಲ್ಲ ನೋಡಿ, ನನಗೆ ತಂದೆ ಯಾರು, ಇಂದ್ರನ ತಂದೆ ಅಂದರೆ ಅರ್ಜುನನ ಮಗನಾಗಿ, ಅದು ಸಾರಿ ಇಂದ್ರನ ಮಗನಾಗಿ ಯಾರು ಹುಟ್ಟಿದ, ಅರ್ಜುನ ಹುಟ್ಟಿದ ಅಂತಂದು ಹೇಳ್ತಿದ್ರು. ಅದಲ್ಲ ಇಂದ್ರನಿಗೆ ತಂದೆ, ಇಂದ್ರನ ಮಗ ಅರ್ಜುನ, ಯಮರಾಜನಿಗೆ ಮಗ ಯಾರು, ಮಗ ಯಾರು ಯುಧಿಷ್ಠಿರ, ಮತ್ತು ವಾಯುದೇವನಿಗೆ ಮಗ ಯಾರು ಭೀಮ, ಅಶ್ವಿನಿ ಕುಮಾರರಿಗೆ ಮಕ್ಕಳು ಯಾರು ನಕುಲ ಮತ್ತು ಸಹದೇವ. ಅಂದ್ರೆ ಇಲ್ಲೇ ಆ ಅರ್ಜುನನಿಗೆ ತಂದೆ ಯಾರು, ಇಂದ್ರ. ಹೌದಲ್ಲ, ಅವನು ಹೇಳಿದ ನೋಡು, ನಾನು ನೀ ನಮ್ಮ ತಂದೆ ಜೊತೆಗೆ ವಿವಾಹ ಮಾಡ್ತೀನಿ. ತಿಳೋ ಇವಳು ಋಷಿ ಯಾರಿಗೆ ಪತ್ನಿಯಾಗಿದ್ಲು, ಇಂದ್ರನ ಪತ್ನಿಯಾಗಿದ್ಲು. ಮತ್ತೆ ಹಾಗಿರುವಾಗ ನಾನು ನಿನ್ನ ಮಗ ಅನ್ನಂಗಾಯ್ತು, ಯಾಕಂದ್ರೆ ನನ್ನ ಗಂಡ ನನ್ನ ಪತಿ ಏನಿದ್ದಾನಲ್ಲ, ಸಾರಿ ನನ್ನ ಪಿತ ಅಥವಾ ನನ್ನ ತಂದೆ ನಿನಗೆ ಗಂಡ ಆದ್ರೆ ನೀ ನನ್ನ ತಾಯಿ ಆಗ್ತಿ ಅಂತಂದು ಹೇಳ. ಅಂದ್ರೆ ಇಂಥ ಉದಾತ್ತವಾದ ವ್ಯಕ್ತಿತ್ವ ಯಾರ್ದಿತ್ತು, ಅರ್ಜುನನಿಗಿತ್ತು. ಅರ್ಜುನ ಕೃಷ್ಣನ ಭಕ್ತ ಇದ್ದ, ಕೃಷ್ಣನ ಭಕ್ತ ಅವ ಇನ್ನೊಬ್ಬ ಸ್ತ್ರೀಯರ ಬಗ್ಗೆ ಈ ರೀತಿ ಗೌರವದಿಂದ ಅವನ ನಡ್ಕೊಳ್ತಾ ಇದ್ದ. ಹಂಗಿರುವಾಗ ಕೃಷ್ಣ ಅವನ ಸ್ವಾಮಿ, ಅವನ ಹೆಂಗೆ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇದೆ? ಒಂದು ಕತೆ ಬರ್ತದೆ, ಯಾರೋ ಶಿವಾಜಿ ಮಹಾರಾಜ್ ಗೊತ್ತಲ್ಲ, ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜ್ ಇಲ್ಲಿ ಶಿವಾಜಿ ಚೌಕ್ ಅಂತಂದ್ರೆ ಅಲ್ಲಿ ಶಿವಾಜಿ ದೊಡ್ಡ ಏನೈತೆ ಅಲ್ಲಿ ಒಂದು ಮೂರ್ತಿ ಕಟ್ಟಿದ್ರು. ಶಿವಾಜಿ ಸರ್ಕಲ್ ನೋಡಿರಲಿಲ್ಲ ಎಲ್ಲ, ನೀವು ನಿಜವಾದ ರಾಜ ಇದ್ದ. ಒಂದ್ಸರಿ ಅವನು ಬೇರೆ ರಾಜ್ಯಕ್ಕೆ ಹೋಗಿ ದಂಡೆತ್ತಿ ಹೋಗಿದ್ದ, ರಾಜ್ಯ ಗೆದ್ದ ಕೂಡಲೇ ಸೈನಿಕರೆಲ್ಲ ಹೋಗಿ ಎಲ್ಲ ಲೂಟಿ ಮಾಡ್ಕೊಂಡು ಬಂದರು. ಲೂಟಿ ಮಾಡ್ಕೊಂಡು ಅವನಿಗೆಲ್ಲ ಸಂಪತ್ತನ್ನು ಕೊಟ್ಟರು. ಒಬ್ಬ ಸೈನಿಕ ಏನು ಮಾಡಿದೆ, ಒಬ್ಬ ಹೆಣ್ಮಕ್ಳಿಗೆ ಹೇಳ್ಕೊಂಡು ಬಂದರು, ಒಬ್ಬ ತರುಣಿ ಯುವತಿ ತೊಂಬಂದು ಹೇಳ್ದ, ಈ ಯುವತಿ ನಿಮ್ಗೆ ಅಂತಂದು ಹೇಳ. ಆಮೇಲೆ ಅದನ್ನು ನೋಡಿ ಶಿವಾಜಿ ಮಹಾರಾಜನ ಭಾಳ ಸಿಟ್ಟು ಬಂತು. ಅಂದ್ರೆ ನೀ ಇಷ್ಟು ಕೆಳಮಟ್ಟಕ್ಕೆ ಹೋಗಿ ಏನು ಅಂದ್ರೆ ನನ್ನ ನಾನಂದ್ರೆ ಏನು ತಿಳ್ಕೊಂಡಿದ್ದೀನಿ, ಯಾವುದೋ ಸ್ತ್ರೀಗೆ ನಾನು ಹೋಗಿ ಈ ರೀತಿ ಅವಳಿಗೆ ಅಪಮಾನ ಮಾಡೋ ನಾನು ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ ಅಂಥೇಳಿ ಆ ಸೈನಿಕರಿಗೆ ಗದರಿಸ್ಬಿಟ್ಟು. ಆಮೇಲೆ ಆ ಹೆಣ್ಮಗಳಿಗೆ ಹೋಗಿ ಕ್ಷಮೆ ಕೇಳಿದ, ಆ ಯುವತಿಗೆ ಹೋಗಿ ಆ ಹೆಣ್ಮಗಳಿಗೆ ಹೋಗಿ ಹೇಳ್ದ, ನನಗೆ ಕ್ಷಮೆ ಮಾಡಮ್ಮ ತಾಯಿ, ಯಾಕಂದ್ರೆ ಈ ನನ್ನ ಸೈನಿಕ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾನೆ, ಅದು ನನ್ನ ಒಂದೇ ಒಂದು ಆಸೆ ಇತ್ತು ಅಂತಂದು ಹೇಳಿ ಆ ಪತ್ನಿಯ ಯುವತಿ ಕೇಳಿದ, ನಿನಗೇನು ಆಸೆ ಇತ್ತು? ಅವನಂದ ಶಿವಾಜಿ ಮಹಾರಾಜ್ ಏನು ಹೇಳ್ದ, ಒಂದು ವೇಳೆ ನಾನು ನಿನ್ನ ಮಗನಾಗಿ ಹುಟ್ಟಿದ್ರೆ, ನಿನ್ನ ಗರ್ಭದಿಂದ ನಾನು ಹುಟ್ಟಿದ್ರೆ ನಿನ್ನ ರೀತಿನ ನಾನು ಸುಂದರವಾಗಿ ನಾನು ಇರ್ಬೋದಾಗಿತ್ತು ಅಂತಂದು ಹೇಳಿ. ಅರ್ಥಾತ್ ಶಿವಾಜಿ ಅವನಿಗೆ ತಂದೆಯ ವಯಸ್ಸಿನೊಳಗಿದ್ದ. ಶಿವಾಜಿಗೆ ವಯಸ್ಸು ಎಷ್ಟಾಗಿತ್ತು ಅವಾಗ, 55 ಆಗಿತ್ತು ಅಂತ ಹೇಳ್ತಾರೆ. ಆದರೆ ಈ ಹುಡುಗಿ ಎಷ್ಟಿದ್ದು, 15 ವರ್ಷದ ಹುಡುಗಿ, 16 ವರ್ಷದ ಹುಡುಗಿ. ಆದ್ರೆ ಶಿವಾಜಿ ಏನು ಹೇಳ್ದ, ನಾನು ಒಂದು ವೇಳೆ ನಿನ್ನ ಹೊಟ್ಟೆ ಒಳಗೆ ಹುಟ್ಟಿದ್ರೆ ನಿನ್ನ ರೀತಿ ನಾನು ಸುಂದರವಾಗಿ ಹುಟ್ಟಬೋದಾಗಿತ್ತು, ಬೆಳಬೇಳಗಪ್ಪ ಸುಂದರವಾಗಿ ಹುಟ್ಟು, ಆದ್ರೆ ನನಗೆ ಆ ಭಾಗ್ಯ ಸಿಗಲಿಲ್ಲ, ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಮಗುವಾಗಿ ಹುಡ್ತೀನಿ ಅಂತಂದು ಹೇಳ್ದ. ಅದು ನನಗೆ ಆಸೆ ಐತೆ ಅಂತ ಹೇಳ. ಇವನು ಶಿವಾಜಿ ಮಹಾರಾಜ್ ಹೇಳಿದ. ಶಿವಾಜಿ ಮಹಾರಾಜ್ ಅಂತ ನಮ್ದು ಉದಾತ್ತ ಒಂದು ಚರಿತ್ರೆ ಇತ್ತು. ಮತ್ತು ಹಂಗಿರುವಾಗ ಕೃಷ್ಣ ಮತ್ತು ಅರ್ಜುನನಿಗೂ ಅದೇ ರೀತಿ ಚರಿತ್ರೆ. ಮತ್ತು ಹಂಗಿರುವಾಗ ಅವನನ್ನು ಸೇವೆ ಮಾಡ್ತಾ ಇದ್ದಾನೆ ಅರ್ಜುನ ಅಂತ ಕೃಷ್ಣನಿಗೆ ಇವರು ಆರೋಪ ಹೊರಿಸ್ತಾ ಇದ್ದಾರೆ, ಸರಿನ ತಪ್ಪ ನೀವು ಹೇಳ್ರಿ. ಆದ್ದರಿಂದ ಕೃಷ್ಣ ರೀಸಲ್ಲಿ ರಾಸಲೀಲ ಮಾಡಿದರೆ ಅದಕ್ಕೆ ಈ ರೀತಿಯೆಲ್ಲ ಕಾರಣಗಳು. ಆಮೇಲೆ ಗೋಪಿಯರು ಪ್ರಾರ್ಥನೆ, ಗೋಪಿಯರು ಕೂಡ ಪ್ರಾರ್ಥನೆ ಮಾಡಿದರು. ಬೃಂದಾವನದ ಗೋಪಿಯರು ನಮಗೆ ಕೃಷ್ಣನೇ ಪತಿಯಾಗಿ ಸಿಗಬೇಕಂತಂದವರು ಕಾತ್ಯಾಯಿನಿ ಅಥವಾ ದುರ್ಗಾದೇವಿ ಹೋಗಿ ಪ್ರಾರ್ಥನೆ ಮಾಡಿದರು. ಅವರ ಪ್ರಾರ್ಥನೆಗೆ ಒಗ್ಗಟ್ಟು ಕೃಷ್ಣ ಏನು ಮಾಡಿದ, ಅವ್ರ ಜೊತೆಗೆ ಒಂದು ದಿವಸ ಈ ರೀತಿ ರಾಸಲೀಲೆ ಮಾಡಿದ. ಆದ್ದರಿಂದ ನೋಡ್ರಿ, ಕೃಷ್ಣ ಇರೋನು ಒಬ್ಬನು, ಆದರೆ ಎಲ್ಲ ಗೋಪಿಯರ ಜೊತೆಗೆ ಅವನೇನು ಮಾಡಿದ್ದ, ತನ್ನಂತಾನ ವಿಸ್ತಾರ ಮಾಡಿಕೊಂಡಿದ್ದ. ಅಂದ್ರೆ ಅವನು ಒಬ್ಬೊಬ್ಬರು ಒಂದ್ಸಲ ಡಾನ್ಸ್ ಮಾಡಲಿಲ್ಲ, ಒಬ್ಬ ಎಲ್ಲರ ಜೊತೆಗೆ ಏಕಕಾಲಕ್ಕೂ ಡಾನ್ಸ್ ಮಾಡಿ. ಅಲ್ಲಿ ನೀವೇನು ನೋಡ್ತೀರಿ, ಎಲ್ಲ ಗೋಪಿಯರು ನೋಡ್ತಾರೆ, ಅಂದರೆ ಕೃಷ್ಣ ಎಲ್ಲರ ಜೊತೆಗೂ ಇದೆ. ಅರ್ಥಾತ್ ಅವನು ಎಲ್ಲಿ ಇಷ್ಟೆಲ್ಲ ರೂಪ ತಾಳಿ ಎಲ್ಲರ ಜೊತೆಗೂ ಡಾನ್ಸನ್ನು ಮಾಡಿದೆ, ಯಾಕಂದ್ರೆ ಅವನಿಗೆ ಆ ಶಕ್ತಿ ಇತ್ತು. ಒಂದು ವೇಳೆ ನಾವು ಮಾಡ್ತೀವಿ ಅಂದ್ರೆ ನಮ್ಗೆ ಸಾಧ್ಯನೂ ಆಗೋದಿಲ್ಲ. ಯಾಕೆ ಒಬ್ಬ ವ್ಯಕ್ತಿ ಜಾಸ್ತಿ ಜಾಸ್ತಿ ಅಂದ್ರೆ ಎಷ್ಟು ಹೊತ್ತು ಎಷ್ಟು ಸ್ಥಳದೊಳಗೆ ಇರ್ಲಿಕ್ಕೆ ಸಾಧ್ಯ ಇದೆ? ಒಂದು ಸ್ಥಳದೊಳಗೆ. ನಾವು ಮನೆಯೊಳಗಿಲ್ಲ ಅಂದ್ರೆ ಇಲ್ಲೇ ದೇವಿ ಇಲ್ಲಿದ್ರೆ ಮನೆಯೊಳಗಿಲ್ಲ ಅಂತ ಅರ್ಥ. ಆದ್ರೆ ಕೃಷ್ಣ ಈ ಗೋಪಿ ಹತ್ರ ಇದ್ದಾನೆ, ಆ ಗೋಪಿ ಹತ್ರ ಇದ್ದಾನೆ, ಆ ಗೋಪಿ ಹತ್ರ ಎಲ್ಲ ಗೋಪಿಯರ ಜೊತೆಗೂ ಡಾನ್ಸ್ ಮಾಡ್ತಾರೆ. ಮತ್ತು ಹಂಗಿರುವಾಗ ಅವನಿಗೆ ಆ ಶಕ್ತಿ ಇರುವಾಗ ಅದನ್ನು ಹೇಳಕ್ಕೆ ಹೇಳಕ್ಕೆ ನೀವು ಯಾರು ನಾಗ ಹಾಗೆ ಹೇಳಿದ್ರು ತಪ್ಪಾಗ್ತದೆ. ಆದ್ದರಿಂದ ಕೃಷ್ಣ ಡಾನ್ಸ್ ಮಾಡಿದ ಅದು ದಿವ್ಯವಾದ ಒಂದು ಲೀಲಾ. ಅದನ್ನು ನಾವು ಯಾವಾಗ ಕೇಳ್ತೀವಲ್ಲ, ಕೃಷ್ಣ ಬೆಣ್ಣೆ ಕದ್ದ, ಅದನ್ನು ನಾವು ಕೇಳಿದರೆ ನಮ್ಮ ಇದೇನಿದ್ರೆ ಕಳು ಮಾಡೋದೊಂದು ಪ್ರವೃತ್ತಿ ಐತಲ್ಲ, ಆ ಕಡೆ ಈ ಕಡೆ ನೋಡಿ ಯಾರಿಲ್ಲ ಅಂದ್ರೆ ಒಳಗೆ ಹಾಕ್ತೀವಿ, ಅದು ಒಟ್ಟು ಹೊರಗೆ ಹೋಗ್ತದೆ. ನಾವೇನು ಕಳು ಮಾಡೋ ಪ್ರವೃತ್ತಿ ಏನೈತಲ್ಲ ಅದು ತಪ್ಪಿ ಹೋಗ್ತದೆ. ಯಾವಾಗ ಕೃಷ್ಣ ಬೆಣ್ಣೆ ಕದ್ದದನ್ನು ಕೇಳಿದರೆ, ಕೃಷ್ಣ ರಾಸಲೀಲೆ ಮಾಡಿದ ಈ ಕತ್ತಿ ಕೇಳಿದ್ರೆ ಏನಾಗ್ತದೆ, ನಮ್ಮ ಕಾಮ ವಾಸನೆ ಕಡಿಮೆ ಆಗ್ತದೆ ಅಥವಾ ನಮ್ಮ ರಜೋಗುಣ ಕಡಿಮೆ ಆಗ್ತದೆ, ನಾವು ಸತ್ವಗುಣದ ಕಡೆ ಹೋಗ್ತೀವಿ. ಭಕ್ತಿ ಮಾಡ್ಬೇಕಂದ್ರೆ ಸತ್ವಗುಣ ಬೇಕು, ಅಲ್ಲಿವರೆಗೂ ಭಕ್ತಿ ಮಾಡೋಕ್ಕಾಗಲ್ಲ. ರಜೋ ಮತ್ತು ತಮೋ ಗುಣದಿಂದ ನಾವು ಭಕ್ತಿಯಲ್ಲಿ ಪ್ರಭಾವದಿಂದ ಮಾಡಲಿಕ್ಕೆ ಆಗೋದಿಲ್ಲ, ಭಕ್ತಿ ಮಾಡಲಿಕ್ಕೆ ಆಗಲ್ಲ. ಆದರೆ ಆವಾಗ ನಾವು ಕೃಷ್ಣನ ರಾಸಲೀಲೆ ಕೇಳ್ತೀವಿ, ನಮ್ಮ ಕಾಮ ವಾಸನೆ ಕಡಿಮೆ ಆಗ್ತದೆ. ಮತ್ತು ಹಂಗಿರುವಾಗ ಕೃಷ್ಣ ಮಾಡಿದ ರಾಸಲೀಲೆ ಕಾಮದಿಂದ ಉಂಟಾಗಿತ್ತು ಅಂತಂದು ಹೇಳಿಕ್ಕೆ ಸರ್. ಆದ್ದರಿಂದ ಇದು ಕೃಷ್ಣನ ರಾಸಲೀಲೆ ಮಹತ್ವ. ಕೃಷ್ಣನಿಗೆ ಇನ್ನೊಂದು ಅಪವಾದ ಅದೇನು, ಕೃಷ್ಣ ತನ್ನ ಮಾಮಾಗ ಕೊಂದ ಅಂತಂದು ಹೇಳ್ತಾನೆ, ಮಾಮಾಗ ಮಾಮ ಮಾಡಿಬಿಟ್ಟ ಅಂತಂದು ಹೇಳ್ತಾನೆ. ಮಾಮ ಕೂಸ್ನೇ ಮಾಮ ಬನಾಯ ಅಸ ಹಿಂದಿ ಮೇ ಬರುತ್ತೆ, ಮಾರಾಟದೊಳಗೆ ಹೇಳ್ತಾನೆ. ಆ ತನ್ನ ತಾಯಿ ಯಾರು, ದೇವಕಿ. ದೇವಕಿ ಅಣ್ಣ ಕಂಸ, ಆ ಕಂಸದನ್ನು ಹಿಡಿದು ಕೊಂದ್ಬಿಟ್ಟ, ಅವ ಮಾಮ ಕೊಂದ, ಮತ್ತು ಅವ ಹೆಂಗೆ ಒಳ್ಳೆ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಅಂತಂದು ಜನರು ಅವನ ಮೇಲೆ ಅಪವಾದ ಬರೆಸಿದ್ರು. ಆದ್ರೆ ಕಂಸನ ಇತಿಹಾಸ ಅದನ್ನು ಯಾರು ಕೇಳಿದ್ರು, ಕಂಸ ಏನು ಒಳ್ಳೆ ಕೆಲಸ ಮಾಡಿದ ಅದನ್ನು ಯಾರು ಹೇಳೋದನ್ನೇ ಇಲ್ಲ. ಆದ್ರೆ ಕೃಷ್ಣ ಅವನು ಹಿಡಿದು ಕೊಂದ ಅದನ್ನು ದೊಡ್ಡ ವಿಷಯ ಮಾಡಿ ಎಲ್ಲ ಚರ್ಚೆ ಮಾಡ್ತಾರೆ. ಕಂಸನ ಇತಿಹಾಸ ಏನು, ಕಂಸ ಕಾಲ ನಿಯಮಿಯಾಗಿ ಹುಟ್ಟಿದ ಹಿಂದಿನ ಜನ್ಮದಲ್ಲಿ ಅವನು ವಿಷ್ಣು ಅಥವಾ ನಾರಾಯಣ ಜೊತೆ ಹೋರಾಡಿದ. ಹೋರಾಡ್ತಾ ಅವನು ಸತ್ತು ಹೋದ. ಆದ್ರೆ ಅವನಿಗೆ ಇನ್ನೊಂದು ಇಚ್ಛೆ ಐತೆ, ಇಲ್ಲ ನಾನು ಎಂದೆಂದ್ರೆ ನಾನು ಕೃಷ್ಣನನ್ನು ನಾನು ಕೊಂದು ನಾನು ಸಾಯಿಸ್ತೀನಿ ಅಂತಂದು ಅವನು ಇಚ್ಛೆ ಇಟ್ಕೊಂಡಿತ್ತು. ಅವನೇ ವ್ಯಕ್ತಿ ಏನಾಗಿ ಬಂದ, ಕಂಸ ಆಗಿ ಮುಂದಿನ ಜನ್ಮದಲ್ಲಿ ಬರ್ತ. ಅವನು ಮಾಡಬಾರದೇನು ಕೆಲಸ ಅದೆಲ್ಲ ನೋಡಿ, ಆರು ಮಕ್ಕಳನ್ನು ಅವನು ಕೊಂದ, ಅದನ್ನೇನು ಯಾರು ವಿಚಾರ ಮಾಡೋದಿಲ್ಲ. ಆರು ಸಣ್ಣ ಮಕ್ಕಳು ನಾವು ಹಿಡಿದು ಕೊಂದ. ಆಮೇಲೆ ದೇವಕಿಗೆ ಕೊಲ್ಲಕ್ಕೆ ಹೋಗಿದ್ದ, ವಸುದೇವನಿಗೆ ಕೊಲ್ಲಕ್ಕೆ ಹೋಗಿದ್ದ. ಆಮೇಲೆ ಪ್ರತಿನಿತ್ಯ ಗೋಮಾಂಸ ಮತ್ತು ಗೋಹತ್ಯೆ ಮಾಡ್ತಾ ಇದ್ದ, ಬ್ರಾಹ್ಮಣರನ್ನು ಹತ್ಯೆ ಮಾಡ್ತಾ ಇದ್ದ, ಅದನ್ನ ಯಾರು ವಿಚಾರ ಮಾಡೋದಿಲ್ಲ. ಅದೆಲ್ಲ ಒಂದು ಇತಿಹಾಸ, ಅದೆಲ್ಲ ಓಪನ್ ಫೈಲ್ ನಾವು ಓಪನ್ ಮಾಡಕತ್ತೇವೆ, ಹಿಂಗೆ ತೋರಿಸಕತ್ತೇವೆ ಕಂಸನ ಫೈಲ್ ಹಿಂಗೆಲ್ಲ ಅದ. ಮತ್ತು ಅಂಥ ವ್ಯಕ್ತಿಗೆ ಒಂದು ವೇಳೆ ಕೃಷ್ಣ ಹಿಡಿದು, ಅವ್ನು ನೋಡ್ರಿ ಕೃಷ್ಣ ಹೆಂಗೆ ಹೊಡಿತಾ ಇದ್ದಾನೆ, ಅವನಿಗೆ ಅವನ ಜೊತೆಗೆ ಮುಷ್ಟಿ ಇದೆ ಅಥವಾ ಕುಸ್ತಿ ಆಡಿ ಅವನಿಗೆ ಕೊಲ್ತಾನೆ ಹೇಳ್ತಾ. ಅವನ ಕೊಲ್ಲಿಕ್ಕೆ ಅವನ ಹತ್ರ ಏನು ಅಸ್ತ್ರಶಸ್ತ್ರ ಏನು ಅವಶ್ಯಕತೆ ಇಲ್ಲ. ಕೃಷ್ಣ ಒಂದು ತೊಗೊಂಡು ಜೋರಾಗಿ ಎದೆ ಮೇಲೆ ಹೊಡೆದ, ಕಂಸ ರಕ್ತಕಾರಿ ಸತ್ತು. ಆದ್ರೆ ಆ ಕಂಸನಿಗೆ ಎಷ್ಟು ಬಲ ಇತ್ತು, 10,000 ಆನೆ ಬಲ ಇತ್ತು ಅಂತ ಹೇಳ್ತಾರೆ. ಆದ್ರೆ ಕೃಷ್ಣಗೆ ವಯಸ್ಸು ಎಷ್ಟಾಗಿತ್ತು, 12 ವರ್ಷದ ವಯಸ್ಸು. ಅಷ್ಟು ಸಣ್ಣ ಮಗು ಕೃಷ್ಣ ಕೊಲ್ಲ, ಅವನ ಕಂಸಕ್ಕೆ ಕೊಲ್ಲಬೇಕಾದ್ರೆ ಅವನಲ್ಲಿ ಶಕ್ತಿ ಅಷ್ಟು. ಮತ್ತು ಕಂಸ ಮಾಡಿದ್ದಿಷ್ಟೆಲ್ಲ ತಪ್ಪು, ಅದನ್ನ ಯಾರು ವಿಚಾರ ಮಾಡೋದಿಲ್ಲ. ಆದ್ರೆ ಕೃಷ್ಣ ಕಂಸಕ್ಕೆ ಕೊಂದ ಅಂತ ಹೇಳಿ ಜನರು ಅಡ್ಡಾಡ್ ಮಾತಾಡ್ಕೊಂತ ಅಡ್ಡಾಡ್ತಾರೆ. ಸರಿನ ತಪ್ಪು ನೀವು ಹೇಳಿ. ಯಾಕೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ತಿಳಿತಾ, ಯಾಕಂದ್ರೆ ಯಾವಾಗ ದುಷ್ಟರು ಜಗತ್ತಿನಲ್ಲಿ ಹೆಚ್ಚಾಗ್ತಾರೆ ಅದನ್ನು ಕಾಪಾಡಲಿಕ್ಕೆ ಕೃಷ್ಣ ಬರ್ತಾನೆ ಅಂತ ಹೇಳಿದಾನೆ. ಆದ್ದರಿಂದ ಬಂದ, ಅವನು ಕಂಸನನ್ನು ಕೊಂದ. ಅದರಲ್ಲಿ ಎಂತ, ಯಾಕಂದ್ರೆ ಕಂಸ ಮಾಡಿದ್ದು ಮಾಡಬಾರ್ದು ಕೆಲಸ, ಆದ್ದರಿಂದ ಅವನಿಗೆ ಆಗಬಾರ್ದಾಯ್ತು. ಆ ನಂತರ ಇನ್ನೊಂದು ಹೇಳ್ತಾನೆ, ಕೃಷ್ಣ ಶಮಂತಕ ಮಣಿ ಕದ್ದ ಅಂತಂದು ಹೇಳ್ತಾರೆ. ಗೊತ್ತಿದ್ದಲ್ಲಿ ನಿಮ್ಮ ಕಥೆ ಅದು, ಅನಂತಕ್ಕೆ ಮಣಿಕಂದ ಅಂತ ಆದ ಕಥೆ ನಾವು ಕೇಳೋಣ. ಒಬ್ಬ ರಾಜ ಇದ್ದ, ಸತ್ರಾಜಿತ ಅಂತ. ಅವನಿಗೊಬ್ಬ ತಮ್ಮ ಇದ್ದ, ಪ್ರಸೇನ. ಸತ್ರಾಜಿತ ಸೂರ್ಯನನ್ನ ಪೂಜೆ ಮಾಡಿದ. ಅವನಿಗೆ ಶಮಂತಕ ಮಣಿ ಸೂರ್ಯ ಕೊಟ್ಟ. ಆ ಶಮಂತಕ ಮಣಿ ಹೆಂಗಿತ್ತು? ಅದನ್ನ ಯಾರು ಪೂಜೆ ಮಾಡ್ತಾರಲ್ಲ ಅವರಿಗೆ ಹಸಿವು ಮತ್ತು ಬಾಯಾರಿಕೆ ಆಗ್ತಾ ಇರಲಿ, ಮತ್ತು ಪ್ರತಿ ದಿವಸ 72 ಕೆಜಿ ಶುದ್ಧ ಬಂಗಾರ ಕೊಡ್ತಾ ಇದ್ದ. ಎಷ್ಟು ಕೆಜಿ? 72 ಕೆಜಿ. ನಿಮ್ಮ ಹತ್ರ ಇದ್ರೆ ಒಂದು ಚಲೋ ಆಗ್ತಿತ್ತಲ್ಲ. ಇಲ್ಲ, ಅದು ದೊಡ್ಡ ಸಮಸ್ಯೆ ಆಗ್ತಿತ್ತು. ಅದನ್ನು ನಾವು ಮುಂದೆ ನೋಡಿ ತಿಳ್ಕೊಬೋದು. 72 ಕೆಜಿ ಬಂಗಾರ ಸಿಗ್ತಾ ಇತ್ತು ಅವ್ರಿಗೆ ಪ್ರತಿ ದಿವಸ. ಆಮೇಲೆ ಯಾರು ಅದನ್ನು ಪೂಜೆ ಮಾಡ್ತಾರೋ ಅವನಿಗೆ ವಿಷ್ಣು ಅಥವಾ ಸೂರ್ಯನ ರೀತಿನ ಅವನು ತೇಜಸ್ವಿಮಾನ್ ಅಥವಾ ಅವನ ಕಣ್ಣು ಕುಕ್ತಾ ಇದೆ. ಇದನ್ನು ನೋಡೋಕ್ಕಾಗೋದಿಲ್ಲ, ಹ್ಯಾಲೋಜನ್ ನೋಡೋಕ್ಕಾಗಲ್ಲ. ಸೂರ್ಯನ ನೋಡೋಕ್ಕಾಗ್ತದ? ಸೂರ್ಯನ ಬೆಳಕು ಎಷ್ಟೈತೆ ನೋಡ್ರಿ. ಸೂರ್ಯ ಮಧ್ಯಾಹ್ನ ಮಠ ಮಠ ಮಧ್ಯಾಹ್ನದಾಗ ನೋಡ್ರಿ, ನಿಮ್ಮ ಕಣ್ಣು ಏನಾಗುತ್ತೆ ಕೂಡಾಗುತ್ತೆ. ಅಷ್ಟು ಪ್ರಕಾಶಮಾನವಾಗಿತ್ತು ಶರೀರ ಸತ್ರಾಜಿತ್ತು. ಯಾಕೆ? ಅವನು ಶಮಂತ ಕಣ್ಣು ಪೂಜೆ ಮಾಡುತ್ತೆ. ಒಂದು ದಿವಸ ಪ್ರಸೇನ ಕೃಷ್ಣ ಹೇಳಿದ, ಇದನ್ನು ಕೊಟ್ಬಿಡು, ಉಗ್ರಸೇನ ರಾಜ ಇದನ್ನ ಅವನಿಗೆ ಕೊಟ್ಬಿಡು ಅಂತಂದ. ಕೃಷ್ಣನ ಮಾತು ಕೇಳಿಲ್ಲ ಸತ್ರಾಜಿತ. ಅವನ ನಾನೇ ಕೊಡಲಿ, ನಾನು ಕಷ್ಟಪಟ್ಟು ಇದನ್ನು ಬೆಳೆಸಿದ್ದೀನಿ, ನಾನು ಕೊಡೋದಿಲ್ಲ ಅಂತಂದು ಹೇಳಿದ. ಆಮೇಲೆ ಪ್ರಸೇನ ಅಂದ, ಅವನ ತಮ್ಮ ಸತ್ರಾಜಿತನ ತಮ್ಮನ ಹೆಸರು ಪ್ರಸೇನ. ಅವನೇನು ಮಾಡ್ದ, ಏ ನನಗೊಂದು ದಿವಸ ಕೊಡಿ, ಇವತ್ತು ಹಾಕ್ಕೊಂಡು ನಾನು ಸ್ವಲ್ಪ ಬೇಟೆ ಆಡಕ್ಕೆ ಹೋಗ್ತೀನಿ ಅಂತ. ಆಯ್ತು ಅಂಥೇಳಿ ಪ್ರಸೇನನಿಗೆ ಸತ್ರಾಜಿತ ಶಮಂತಕ ಮಣಿಯನ್ನು ಒಳಗೆ ಕಟ್ಟಿದ. ಅವ ಕಟ್ಕೊಂಡು ಅದನ್ನು ಕುದುರೆ ಮೇಲೆ ಕೂತ್ಕೊಂಡು ಬೇಟೆ ಆಡಲಿಕ್ಕೆ ಕಾಡಿಗೆ ಹೋದ. ಹೋದಾಗ ಅಲ್ಲಿ ಏನಾಯ್ತು, ಅದು ಒಂದು ಸಿಂಹ ನೋಡಿತು. ಪ್ರಸೇನನಿಗೆ ನೋಡಿ ಏನು ಮಾಡ್ತು, ಸಿಂಹ ಕೂಡ ಅದಕ್ಕೆ ಆಕರ್ಷಣೆ ಆಯಿತು. ಆ ಸಿಂಹ ಪ್ರಸೇನನ್ನು ಕೊಂತು, ಆನಂತರ ಕುದುರೆನೂ ಕೊಂತು. ಆ ಸಿಂಹ ಏನು ಮಾಡ್ತು, ಆ ಶಮಂತಕ ಮಣಿಯನ್ನು ತಗೊಂಡು ತನ್ನ ಗುಹೆಯಲ್ಲಿ ಇಟ್ಟು. ಅಲ್ಲಿ ಜಾಂಬವಂತ ಇದ್ದ, ಅವನು ರಾಮನ ಭಕ್ತ, ಕರಡಿ ಕರಡಿ ಆಗಿಬಿಟ್ಟ ಜಾಂಬವಂತ. ಜಾಂಬವಂತ ಏನು ಮಾಡಿದ, ಅವನು ನೋಡಿದ, ಅರೆ ಈ ಸಿಂಹದ ಕೈಯಲ್ಲಿ ಇಂಥ ಬೆಲೆ ಬಾಳೋ ವಸ್ತು ಯಾಕಿರ್ಬೇಕಂತೇಳಿ ಸಿಂಹದನ್ನ ಜೊತೆಗೆ ಹೋರಾಡಿ ಸಿಂಹನ ಕೊಂದು ಏನು ಮಾಡಿದ, ಶಮಂತಕ ಮಣಿಯನ್ನು ತನ್ನ ಹತ್ರ ತಗೊಂಡು ತಗೊಂಡು ಕೊಟ್ಟ ಮನೆಯಲ್ಲಿ ಇಟ್ಟಾಗ ಅದನ್ನು ತಗೊಂಡು ಮಗು ಆಟ ಆಡ್ತಾ, ಅದ್ರ ಜೊತೆಗೆ ಮಗು ಆಟ ಆಡ್ತಿತ್ತು ಶಮಂತಕ ಮಣಿ ಜಾಂಬಂತನ ಮಗು. ಆಮೇಲೆ ಇಲ್ಲಿ ದ್ವಾರಕದೊಳಗೆಲ್ಲ ದೊಡ್ಡ ಸುದ್ದಿ ಹಬ್ಬಿ ಬಿಟ್ಟದ, ಕೃಷ್ಣ ಶಮಂತಕ ಮಣಿ ಕದ್ದ ಅಂತಂದು ಏನು ಮಾಡಿದ, ಸತ್ರ ಜೊತೆ ಎಲ್ಲ ಕಡೆಗೆ ಹೇಳ್ಬಿಟ್ಟ. ಯಾಕಂದ್ರೆ ನಾವು ಬಂದು ನಾನು ಕೇಳಿದ್ದ, ನಾನು ಕೊಡೋದಿಲ್ಲ ಅಂತಂದೆ, ಆದ್ರೆ ಕೃಷ್ಣ ಏನೋ ಮಾಡಿ ಗಲಾಟೆ ಮಾಡಿ ನಮ್ದು ಮಣಿ ಕದ್ದುಬಿಟ್ಟಾನ ಅಂತ ಹೇಳಿ ಇಡೀ ದ್ವಾರಕದೊಳಗೆ ಎಲ್ಲರೂ ಕೃಷ್ಣನ ಮೇಲೆ ಅಪವಾದ ಹೊರಿಸಿ ಮಾತಾಡಕತ್ತಿದ್ರು. ಅವಾಗ ಕೃಷ್ಣ ಅಂದ, ಇವಾಗ ಏನಾದರೂ ಮಾಡಲೇಬೇಕು, ಯಾಕಂದ್ರೆ ಹಿಂಗಂದ್ರೆ ನಡೆಯೋದಿಲ್ಲ ಅಂಥೇಳಿ ಕೃಷ್ಣ ಏನು ಮಾಡ್ದ, ಅವನು ಕಾಡಿಗೆ ಹೋದ. ಕಾಡಿಗೆ ಹೋಗಿ ಏನು ನೋಡ್ತಾನೆ, ಮೊದಲ ಪ್ರಸೇನಗೆ ನೋಡ್ತಾನೆ. ಪ್ರಸೇನ ಸತ್ತು ಬಿದ್ದಿದ್ದ. ಅವ ಹೇಳ್ದ, ಪ್ರಸೇನ ನಾನು ಕೊಟ್ಟಿದ್ದೆ ಅಂತಂದು ಹೇಳಿದ. ಆ ಸತ್ರ ಜೊತೆ ಏನು ಹೇಳ್ದ, ಪ್ರಸೇನಿಗೆ ನೀನು ಕೊಂದಿದೆ ಅಂತಂದು ಕೃಷ್ಣನಿಗೆ ಅವನ ಆರೋಪ ಹೊರಿಸಿದ. ಆದ್ರೆ ಕೃಷ್ಣ ಅವನಿಗೆ ಆ ರೀತಿ ಯಾಕೆ ಮಾಡ್ಲಿಕ್ಕೆ ಸಾಧ್ಯ? ಅವನ ಹತ್ರ ಕೌಸ್ತುಭ ಮಣಿ ಇದೆ. ಕೃಷ್ಣ ಹತ್ರ ಯಾವುದಿದೆ ಕೌಸ್ತುಭ ಮಣಿ ಇದೆ, ಅದು ವೈಕುಂಠದಲ್ಲಿ ಸಿಗುವಂಥ ಮಣಿ, ಭೌತಿಕ ಜಗತ್ತಿನಲ್ಲಿ ಸಿಗೋದಿಲ್ಲ. ಅಂಥ ಮಣಿ ಹೊತ್ತುಕೊಂಡಿರುವಂಥ ವ್ಯಕ್ತಿ ಸಣ್ಣ ಶವಂತಕ ಮಣಿ ತೊಗೊಂಡು ಅವನೇನು ಮಾಡೋದು? ಆ ನಂತರ ಪ್ರಸೇನ ಸತ್ತಿದ್ದನ್ನು ನೋಡಿದ ಕೃಷ್ಣ. ಮುಂದೆ ಹೋದ, ಅವನ ಕುದುರೆನ ಸತ್ತಿತ್ತು. ಅದು ಮುಂದೆ ಹೋದ, ಅಲ್ಲಿ ಸಿಂಹ ಸತ್ತಿತ್ತು. ಆ ನಂತರ ಸಿಂಹದ ಗುಹೆಯಲ್ಲಿ ಒಳಗೆ ಹೋದ. ಆ ಗುಹೆಯಲ್ಲಿ ಯಾರು ಇರ್ತಾ ಇದ್ದ, ಜಾಂಬು ಅಂತ ಇರ್ತ. ಆ ಜಾಂಬು ಅಂತ ಇರಲಿಲ್ಲ ಮನೆಯಲ್ಲಿ, ಆ ಮಗುವಿನ ಕಡೆಗೆ ಆ ಜಾಂಬು ಶಮಂತಕ ಮಣಿ ಇತ್ತು, ಆಟ ಆಡ್ತಾ. ಕೃಷ್ಣ ಹೋಗಿ ಆ ಮಣಿ ಮಗುವನ್ನ ಸುಮ್ಮನೆ ನಿಂದ್ರಿಸಿ ಆ ಮಣಿ ಎತ್ತಲಕ್ಕೆ ಹೋ ಅಷ್ಟೊತ್ತಿನಲ್ಲೇ ಅಲ್ಲಿ ಜಾಂಬವಂತ ಬಂದ. ಅವ ಬಂದ, ನೀನ್ಯಾರು, ಇನ್ನೇನು ಮಾಡ್ತಾ ಇದ್ದ, ನನ್ನ ಮಣಿ ನೀನು ಯಾಕೆ ಕದೀತಾ ಇದ್ದೆ ಅಂತೇಳಿ ಕೃಷ್ಣ ಮೇಲೆ ಅವನು ಆರೋಪ ಹೊರಿಸಿದ. ಕೃಷ್ಣ ಹೇಳಿದ, ಇದು ನಂದಲ್ಲ ಮಣಿ, ಇದು ಸತ್ರಜಿತ್ತಿಂದು, ಅವನು ಮಣಿ ತೊಗೊಂಡನ ಅಂತೇಳಿ ನನಗೆ ಆರೋಪ ಹೊರಿಸಿದಾನೆ, ಇದನ್ನು ನಾನು ಸಿದ್ಧ ಮಾಡಿ ತೋರಿಸ್ಬೇಕು ಅಂತೇಳಿ ನಾನು ಮಣಿ ತೊಗೊಂಡು ಹೋಗ್ಬೇಕು ಇವಾಗ ಅಂತ. ಜಾಂಬು ಅಂತ ಬೆಳಿಲ್ಲ, ಇಲ್ಲ ನನ್ನ ಜೊತೆಗೆ ಹೋರಾಡು, ನನ್ನ ಗೆದ್ರೆ ನೀನು ಈ ಮಣಿ ತೊಗೊಂಡೋಗ್ಬೋದು, ಅಥವಾ ಅಲ್ಲಿವರೆಗೆ ನೀ ಮಣಿ ತೊಗೊಂಡೋಗಬೇಕಾಗಿಲ್ಲ ಅಂತ ಹೇಳಿ. ಆಯಿತು ಅಂಥೇಳಿ ಜಾಂಬವಂತನ ಜೊತೆಗೆ ಕೃಷ್ಣ ಯುದ್ಧ ಮಾಡ್ತಾನೆ. 28 ದಿವಸ ಹಗಲು ರಾತ್ರಿ, 24/7 28 ದಿವಸ, 4 ವಾರ ಅಂದ್ರೆ 1 ತಿಂಗಳು ಅವನು ಯುದ್ಧ ಮಾಡಿದ ಅವನ ಜೊತೆಗೆ. ಜಾಂಬು ಅಂತನೂ ಸೋಲಿಲ್ಲ. ಯಾಕೆ ರಾಮನ ಅವನು ಭಕ್ತನಾಗಿ ಹುಟ್ಟಿದ್ದ. ಹಿಂದಿನ ತ್ರೇತಾಯುಗದಿಂದ ಅವನು ದ್ವಾಪರ ಯುದ್ಧ ಅಂತಲೂ ಇದ್ದ. ಅವನು ಹೇಳ ಅವನಿಗೆ ವರದಾನ ಕೊಟ್ಟಿದ್ದ ರಾಮ. ಏನು ವರದಾನ ಕೊಟ್ಟಿದ್ದ? ನನ್ನನ್ನು ಹೊರತಾಗಿ ಬೇರೆ ಯಾರೂ ನನಗೆ ಸೋಲಿಲ್ಲ ಅಂತ ಅವನಿಗೆ ವರದಾನ ಸಿಕ್ಕಿತ್ತು. ಅಂದ್ರೆ ಯಾರೇ ಜಗತ್ತಿನಲ್ಲಿ ಬಂದ್ರೂ ರಾಮನನ್ನು ಹೊರತಾಗಿ ಎಲ್ಲರನ್ನೂ ಅವನ ನಾಶ ಮಾಡೋ ಶಕ್ತಿ ಇತ್ತು. ಆದ್ರೆ ಇಲ್ಲಿ ಕೃಷ್ಣ ಬಂದು ಅವನ ಜೊತೆಗೆ ಹೋರಾಡ್ತಾ ಇದ್ದಾನೆ. 28 ದಿವಸ ಆಯ್ತು ಇಬ್ರು ಹೋರಾಡಿ ಹೋರಾಡಿ. ಆ ಕೃಷ್ಣಗೇನು ದಣಿವಾಗಲಿಲ್ಲ, ಯಾಕಂದ್ರೆ ಅವನು ಭಗವಾನ್ ಇದ್ದಾನೆ. ಆದ್ರೆ ಇವನಿಗೆ ದಣಿವಾತು, ಅವನ ಶಕ್ತಿ ಕಡಿಮೆ ಆಗ್ತಾ ಬಂತು. ಯಾರಿಗೆ ಜಾಂಬು ಅಂತ ಅವ್ನು ವಿಚಾರ ಮಾಡಿದಾರೆ. 22 ದಿವಸ ಆಯ್ತು ನನ್ನ ಜೊತೆಗೆ ಈ ವ್ಯಕ್ತಿ ಹೋರಾಡ್ತಾ ಇದ್ದಾನೆ, ಆದ್ರೆ ಇವನಿಗೆ ಮಾತ್ರ ಎಂದು ದಣಿವನ್ನೋದಾಗಲಿಲ್ಲ. ಆದ್ರೆ ನನಗೆ ಮಾತ್ರ ತೇಕ್ ಹತ್ತಾರೆ, ದಣಿವಾಗ್ತಾರೆ, ಇದಕ್ಕೇನು ಕಾರಣ ಅಂತ ನಾವು ವಿಚಾರ ಮಾಡಿದ್ವಿ. ಅವಾಗ ಅವನಿಗೆ ನೆನಪಾಯ್ತು, ರಾಮ ನನಗೆ ಈ ರೀತಿ ಏನು ಕೊಟ್ಟಿದ್ದ ವರದಾನ, ಅಂದ್ರೆ ರಾಮನೇ ಇವನೇನು ಅಂತಂದು ಹೇಳಿ ಅವನಿಗೆ ವಿಚಾರ ಬಂತು. ಅವಾಗ ಅವನೇ ಅಂತ ವಿಚಾರ ಮಾಡಿ ರಾಮನ ನೀನು ಅಂಶ ಇದ್ದೀವಿ, ವಿಷ್ಣು ಕೃಷ್ಣ ಆಗಿ ಬಂದಿದೆ ಅಂತ ಹೇಳಿ ಶರಣಾಗಿದ ಮೇಲೆ ರಾಮನ ಅವತಾರ ತೋರಿಸಿದ ಕೃಷ್ಣ ಜಾಂಬವಂತನಿಗೆ ತಿಳಿದ. ಯಾರು ರಾಮನೋ ಅವನೇ ಕೃಷ್ಣ. ಆವಾಗ ಶಮಂತಕ ಮಣಿಯನ್ನು ಕೊಟ್ಟ. ಯಾರೋ ಜಾಂಬವಂತ ಮೊದಲು ಕ್ಷಮೆ ಕೇಳಿದ, ನಾನು ಮಾಡಿದ ದೊಡ್ಡ ತಪ್ಪು, ನನ್ನ ಸ್ವಾಮಿ ನೀನು ನಿನ್ನ ಜೊತೆಗೆ ನಾನು ಹೋರಾಡಿದೆ, ಇಂಥ ದೊಡ್ಡ ಪಾಪ ಮಾಡಿ ನನ್ನ ಕ್ಷಮೆ ಮಾಡು ಅಂತ ಕೇಳಿದೆ. ಕ್ಷಮೆ ಮಾಡಿದ ರಾಮ ಅಥವಾ ಕೃಷ್ಣ ಇಲ್ಲಿ ಕ್ಷಮೆ ಮಾಡಿ ಏನು ಮಾಡಿದ ಆಯಿತು ಅಂಥೇಳಿ ಶಮಂತ ಮಣಿಯನ್ನು ತೊಗೊಂಡು ಹೋಗ್ತಾ ಇದ್ದ. ಆಮೇಲೆ ಕರೆದು ಕೇಳಿದೆ, ಇಲ್ಲಿಲ್ಲ ಒಂದು ಇನ್ನೊಂದು ಕೆಲಸ ಮಾಡ್ಬೇಕು ನೀನು ಕೃಷ್ಣ ಅಂತ. ನನಗೊಬ್ಬ ಜಾಂಬವತಿ ಇದ್ದಾಳೆ ನನ್ನ ಮಗಳು, ಅವಳಿಗೆ ನಾನು ಒಬ್ಬ ವರ ನೋಡ್ತಾ ಇದ್ದೆ, ಒಬ್ಬ ಒಳ್ಳೆ ಯುವಕನ ಕೊಟ್ಟು ಮದುವೆ ಮಾಡೋದಿತ್ತು. ಆದ್ದರಿಂದ ನಿನ್ನನ್ನು ಬಿಟ್ಟು ಒಳ್ಳೆ ವರ ನನ್ನ ಮಗಳಿಗೆ ಸಿಗೋದಿಲ್ಲ, ಆದ್ದರಿಂದ ನನ್ನ ಮಗಳನ್ನು ನೀನು ತೊಗೊಂಡು ಹೋಗು ಅಂತಂದು ಹೇಳಿ ಕೃಷ್ಣನಿಗೆ ಕೊಟ್ಟು. ಕೃಷ್ಣ ಜಾಂಬವತಿ ಮತ್ತು ಶಮಂತಕಮಣಿ ಇಬ್ಬರನ್ನು ತೊಗೊಂಡು ವಾಪಸ್ ದ್ವಾರಕಾಗೆ ಬಂದು ಸತ್ತರ್ಜಿತನಿಗೆ ಕೊಟ್ಟು, ತಗೊಳಪ್ಪ ನಿಂದು ವಸ್ತು ನೀನು ಕೊಡ್ತಾ ಇದ್ದೀನಿ, ನಾನು ಕಳು ಮಾಡಿದ್ದಿಲ್ಲ, ನಿನ್ನ ಪ್ರಸೇನ ಹಿಂಗೆಲ್ಲ ಆಯಿತು, ಹಾಂ ಅವನಿಗೆ ಕೊಟ್ಟು ಅದರಿಂದ ಹಿಂಗೆಲ್ಲ ಗಲಾಟೆ ಆಯಿತು, ಅದೆಲ್ಲ ಹೋಗಿ ನಾನು ಬಿಡಿಸ್ಕೊಂಡು ಬಂದೀನಿ, ನಿನ್ನ ಮಣಿ ನೀನು ತಗೋ ಅಂತಂದು ಹೇಳಿ ಸತ್ರಜಿತನಿಗೆ ಕೊಟ್ಟ. ಸತ್ರಜಿತ ಆ ಮಣಿ ನೋಡಿ ಅವನಿಗೆ ನಾಚ ಆಗ್ಬಿಡ್ತಲ್ಲ, ಈ ಮಣಿ ತಗೊಂಡನ ಅಂತೇಳಿ ಕೃಷ್ಣ ಮೇಲೆ ಆರೋಪ ಹೊರಿಸಿದೆ. ಆದ್ರೆ ನನ್ನ ಅದರಿಂದ ನನ್ನ ತಮ್ಮನೂ ಕಳ್ಕೊಂಡೆ, ನಾನು ಒಂದು ಕುದುರೆನೂ ಹೋಯ್ತು, ಆ ಶಮಂತನ ಮಣಿ ಎಲ್ಲ ಕಡೆಗೆ ಹೋಯ್ತು, ಎಲ್ಲಿ ಹೋಯ್ತು ಎಲ್ಲ ಕಡೆಗೆ ಸಮಸ್ಯೆ ನೋಡ್ರಿ ಆಯ್ತಿಲ್ಲ. ಪ್ರಸೇನ ತಗೊಂಡ ಅವನು ಸತ್ತು ಹೋದ, ಕುದುರೆನೂ ಸತ್ತು ಹೋಯ್ತು, ಆಮೇಲೆ ಸಿಂಹನೂ ಸತ್ತು ಹೋಯ್ತು, ಜಾಂಬು ಅಂತನ ಕೈಯಾಗಿ ಸಿಕ್ತು, ಅವನು ಕೂಡ ರಾಮನನ್ನ ತಪ್ಪಾಗಿ ತಿಳ್ಕೊಂಡ, ರಾಮನ ಜೊತೆ ಯುದ್ಧ ಮಾಡಿದ. ಆ ನಂತರ ಅಂದ್ರೇನು ಈ ವಸ್ತು ಏನೈತಲ್ಲ ಇದರಿಂದ ಏನು ಯಾರಿಗೂ ಒಳ್ಳೇದಾಗಲಿ, ಆದ್ದರಿಂದ ಕೊನೆಗೆ ಅದನ್ನು ಕೃಷ್ಣ ತಂದು ಸತ್ರಜಿತ್ ಕೊಟ್ಟ. ಇದು ನೋಡು ನಿನ್ನ ವಸ್ತು ನೀನು ತಗೋ, ನನಗೆ ಬೇಡ ಅಂತೇಳಿ. ಅದನ್ನು ನೋಡಿ ಸತ್ರಜಿತ್ ಅವನಿಗೆ ಭಾಳ ದುಃಖ ಆಯಿತು, ಅವನಿಗೆ ನಾಚಿಕ್ ಬಂತು, ಸಂಕೋಚ ಆಯಿತು. ಅವನಂದ ಮನೆಗೆ ಹೋಗಿ ತೊಗೊಂಡು ಹೋದ, ಆಮೇಲೆ ವಿಚಾರ ಮಾಡಿದೆ ಈ ಶಮಂತನ ಮಣಿಯಿಂದಾಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತದೆ, ಆದ್ದರಿಂದ ಈ ಶಮಂತನ ಮಣಿ ನಾವು ವಾಪಸ್ ಕೊಟ್ಬಿಡೋದು ಅಲ್ಲಿಗೆ ಕೃಷ್ಣಗೆ ಅಂತೇಳಿ ಕೊಟ್ಟ. ಕೊಟ್ಟು ಆನಂತರ ಸತ್ಯಜಿತ ಹೇಳಿದ, ನನಗೊಬ್ಬ ಕನ್ಯೆ ಇದ್ದಾಳೆ, ಅವಳ ಹೆಸರು ಸತ್ಯಭಾಮ, ಸತ್ಯಭಾಮನ ಜೊತೆಗೆ ನೀನು ವಿವಾಹ ಅಂತೇಳಿ ಕೃಷ್ಣನಿಗೆ ಸತ್ಯಭಾಮ ಮತ್ತು ಜಾಂಬವತಿಯ ಜೊತೆಗೆ ವಿವಾಹ ಆಯಿತು. ನಿನ್ನೆ ದಿವಸ ನಾವಿಲ್ಲಿ ಚರ್ಚೆ ಮಾಡಿದ್ವಿ, ಏನು ಚರ್ಚೆ ಮಾಡಿದ್ವಿ, ಕೃಷ್ಣ ಯಾವ ರೀತಿ ರುಕ್ಮಿಣಿ ಜೊತೆಗೆ ವಿವಾಹ ಆಯಿತು ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಈ ರೀತಿ ಶಮಂತಕ ಮಣಿಯನ್ನು ಕೃಷ್ಣ ಕಳು ಮಾಡಲಿಲ್ಲ, ಕದಿಲಿಲ್ಲ. ಯಾಕೆ ಅವನ ಹತ್ರ ವಿಷ್ಣುವಿಗೆ ಅವನು ಅದು ಸಾರಿ ಲಕ್ಷ್ಮಿಗೆ ಅವನು ಪತಿ ಇದ್ದಾನೆ. ಹಿಂಗಿರುವಾಗ ಅವನು ಇನ್ನೊಬ್ಬರ ವಸ್ತುಗೆ ಅವನು ಆಸೆ ಪಡೋದಿಲ್ಲ. ಆದರೆ ಜನರು ಈ ರೀತಿ ಹೇಳ್ತಾರೆ. ಆದ್ರೆ ನಾವು ಯಾವಾಗ ಶಮಂತಕ ಮಣಿಯ ಕಥೆಯನ್ನು ಕೇಳ್ತೀವಿ ಇದರಿಂದ ಏನು ನಮಗೇನು ಉಪಯೋಗ ಆಗ್ತದೆ, ನಮ್ಮ ಮೇಲೆ ಯಾರಾದರೂ ಆರೋಪ ಹೊರಿಸಿದ್ರೆ ಆ ಆರೋಪದಿಂದ ನಾವು ಮುಕ್ತ ಆಗ್ತೀವಿ. ನೋಡ್ರಿ ಕೃಷ್ಣನಿಗೆ ಹೊರಿಸಿದ ಆರೋಪ ಕಥೆ ನಾವು ಕೇಳಿದ್ರೆ ನಮ್ಮ ಮೇಲೆ ಇದ್ದಂಥ ಆರೋಪ ಹೊರಟೋಗ್ತದೆ. ಆದ್ದರಿಂದ ಕೃಷ್ಣ ಕಥೆ ಕೇಳಬೇಕು ಕೇಳಬಾರ್ದು, ಬಹಳ ಅವಶ್ಯಕತೆ ಎಲ್ಲರೂ ಕೇಳಬೇಕು. ಇನ್ನೊಂದೇನು ಕೃಷ್ಣ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣ ಅಂತಂದು ಜನರೆಲ್ಲ ಹೇಳ್ತಾರೆ. ಈ 64 ಕೋಟಿ ಮಹಿಳೆಯರು ವಿಧವೆಯರೇ ಆದರು. ಯಾಕೆ ವಿಧವೆಯರೇ ಆಗಲ್ರು? ಯಾಕಂದ್ರೆ ಅವರೆಲ್ಲ ಪತಿರಾಯರು ಯುದ್ಧ ಭೂಮಿಗೆ ಹೋದರೂ ವಾಪಸ್ ಬರಲೇ ಇಲ್ಲ, ಎಲ್ಲರೂ ಸತ್ತೋದ್ರು. ಆ ಕೋಟ್ಯಾಂತರ ಸಣ್ಣ ಮಕ್ಕಳು ಅವರು ದಿಕ್ಪಾಲ, ಅವರು ಅನಾಥರಾದರು. ಅದಕ್ಕೆಲ್ಲ ಕೃಷ್ಣ ಕಾರಣ ಅಂತಂದು ಹೇಳಿ ಜನರು ಹೇಳ್ತಾರೆ. ಅವನಿಗೆ ಕುರುಕ್ಷೇತ್ರ ಯುದ್ಧಕ್ಕೆ ಅವನೇ ಕಾರಣ. ಅವನಿಂಗ ಕಾರಣ ಆಗ್ಲಿಕ್ಕೆ ಸಾಧ್ಯ? ಧೃತರಾಷ್ಟ್ರ ರಾಜ್ಯ ತಗೊಂಡಿದ್ದ, ನಿಮ್ಗೆಲ್ಲ ಕಥೆ ಬರ್ತದೆ. ಅದು ಪಾಂಡುರಾಜನದು ರಾಜ್ಯ ಇತ್ತು, ಆದ್ರೆ ಪಾಂಡುರಾಜ ಸತ್ತು ಹೋದ ಅಂತ ಹೇಳಿ ಧೃತರಾಷ್ಟ್ರ ತನ್ನ ಕೈಯಲ್ಲಿ ತಂದ. ಆಮೇಲೆ ಪಾಂಡವರು ದೊಡ್ಡವರಾಗಿದ್ಮೇಲೆ ವಾಪಸ್ ಕೊಡೋದಂತೂ ಒಪ್ಪಂದಾಗಿತ್ತು, ಆದ್ರೂ ವಾಪಸ್ ಕೊಡ್ಲಿಲ್ಲ. ಯಾಕೆ? ದುರ್ಯೋಧನ ದುಶ್ಯಾಸನ ಮೇಲೆ ನಮ್ಗೆ ಜಾಸ್ತಿ ಪ್ರೇಮ. ಆನಂತರ ದುರ್ಯೋಧನ ಹೇಳ್ದ, ಇಲ್ಲ ಇದು ನನಗೆ ಸಂಬಂಧಪಟ್ಟಂಥ ರಾಜ್ಯ, ನಾನು ನಿಮ್ಗೆ ಕೊಡೋದಿಲ್ಲ ಅಂತ. ಅವನು ಹೇಳ್ದ, ಇದು ಕೃಷ್ಣ ಸಂಧಾನಕ್ಕೆ ಹೋಗದು, ಕೃಷ್ಣ ರಾಜಿ ಮಾಡ್ಕೊಳಕ್ ಹೋದ, ಆಯ್ತು ಯುದ್ಧ ಬೇಡ, ಅವ್ರಿಗೆ ಅವ್ರ ರಾಜ್ಯ ಕೊಟ್ಬಿಡು ಅಂತ. ಮೊದಲು ಅವ್ರನ್ನ ಮೋಸದಿಂದ ದುರ್ಯೋಧನ ಮತ್ತು ದುಶ್ಯಾಸನ ಏನ್ ಮಾಡಿದ್ರು, ಆ ಮೋಸದಿಂದ ಅವರು ಪಗಡಿ ಆಟ ಆಡಿ ಅವ್ರನ್ನ ಕಾಡಿ ಕಳಿಸಿದ್ರು. 12 ವರ್ಷ ಅವರು ವನವಾಸ ಮಾಡಿ ಬಂದು ತಮ್ಮ ರಾಜ್ಯ ಕೇಳಿದ್ರೆ ದುರ್ಯೋಧನ ಏನಂದ, ನಾನು ಕೊಡೋದಿಲ್ಲ, ಯುದ್ಧ ಮಾಡಿಬೇಕಂದ್ರೆ ತಗೊಂತ. ಕೃಷ್ಣ ಅಂದ, ಬೇಡ ಬೇಡ ಹಿಂಗೆ ಮಾಡಬೇಡ, ಎಲ್ಲ ದೊಡ್ಡ ಸಮಸ್ಯೆ ಆಗ್ತದೆ ಅವರಿಗೆ, ನೀನೇನು ರಾಜ್ಯ ಕೊಡೋ ಅವಶ್ಯಕತೆ ಇಲ್ಲ, 5 ಹಳ್ಳಿ ಕೊಡು ಅಂತಂದ. 5 ಹಳ್ಳಿ, 5 ಮಂದಿಗೆ ಒಂದೊಂದು ಹಳ್ಳಿ ಕೊಡು ಅಂತ. ಇವನು ಇಡೀ ಪೃಥ್ವಿ ಇವನ ಹತ್ರ ಇತ್ತು, ಕೃಷ್ಣ 5 ಹಳ್ಳಿ ಕೊಡಪ್ಪ ಅಂತಂದ್ರೆ. ಆದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ, ಬುದ್ಧಿ ಕೆಲಸ ಮಾಡೋದಿಲ್ಲ ಯಾವಾಗ, ವ್ಯಕ್ತಿ ವಿನಾಶ ಆಗ್ತದ ಅವಾಗ. ಆದ್ರಿಂದ ಅವ ಏನು ಮಾಡಿದ, 5 ಹಳ್ಳಿ ಕೇಳ್ತಿದ್ದೆ, 5 ಹಳ್ಳಿ ದೂರ ಉಳಿತು, ಸೂಜಿ ಮುನಿಗೇನು ಹತ್ತದಲ್ಲ ಮಣ್ಣು, ಆ ಮಣ್ಣನ್ನು ಕೊಡೋದಿಲ್ಲ, ಬೇಕಂದ್ರೆ ಯುದ್ಧ ಮಾಡಿ ತಗೋ ಅಂತಂದು ಹೇಳಂತಂದು ಕಳಿಸಿದ. ಆವಾಗ ಕೃಷ್ಣ ಅಂದ, ಆಯ್ತು ನಿನಗೆ ಪಾಠ ಕಲಿಸೇ ತೀರ್ತೀನಿ ಅಂತ ಹೇಳಿ ಕೃಷ್ಣ ಎದ್ದು ನಿಂತ್ಕೊಂಡು ವಾಪಸ್ ಅವನು ಹಸ್ತಿನಾಪುರಕ್ಕೆ ಹೋಗುವಾಗ ದುರ್ಯೋಧನ ಅವನನ್ನ, ಇವಾಗ ಇಷ್ಟೆಲ್ಲ ಆಗಿದ್ದಕ್ಕೆ ಕೃಷ್ಣನ ಹಿಡಿದು ಅವನ ಏನ್ ಮಾಡ್ತಾನ, ಅವನಿಗೂ ಅವನು ಜೈಲಿನೊಳಗೆ ಹಾಕಕ್ ಪ್ರಯತ್ನ ಮಾಡ್ದ ನೋಡ್ರಿ ದುರ್ಯೋಧನ. ಇದು ಇಂದು ದೊಡ್ಡ ಚರಿತ್ರೆ. ಆವಾಗ ವಿಷ್ಣು ಕೃಷ್ಣ ಏನ್ ಮಾಡ್ತಾನ, ವಿಶ್ವರೂಪ ತೋರಿಸ್ತಾನ, ಅದನ್ನೆಲ್ಲ ನೋಡಿ ಎಲ್ಲ ಹೆದರಿ ಓಡಿ ಹೋಗ್ತಾನೆ. ಆವಾಗ ಕೃಷ್ಣ ವಾಪಸ್ ಹೋಗ್ತಾನೆ. ಅಂದ್ರೆ ಕೃಷ್ಣ ಈ ಯುದ್ಧವನ್ನು ತಪ್ಪಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ ಎಲ್ಲರನ್ನೂ ಹೇಳಿದ್ರು, ಆದ್ರೆ ದುರ್ಯೋಧನ ಅವನ ಮಾತು ಕೇಳಿದ್ರು. ಆಮೇಲೆ 4ನೇದೇನು, ಧರ್ಮ ಸಂಸ್ಥಾಪನೆ ಮಾಡ್ಬೇಕಾಗಿತ್ತು ಕೃಷ್ಣ. ಯಾಕಂದ್ರೆ ದುರ್ಯೋಧನಗ್ ಒಂದ್ ವೇಳೆ ಹಂಗ ಬಿಟ್ಟಿದ್ರೆ ಯುಧಿಷ್ಠಿರ ಮಹಾರಾಜನಿಗೆ ಅವನು ರಾಜ್ಯ ಕೊಡ್ತಾ ಇರಲಿಲ್ಲ, ಮತ್ತು ಒಬ್ಬ ದುಷ್ಟ ರಾಜ ಆಳಿದ್ರೆ ಪ್ರಜೆಗಳು ಸಂತೋಷವಾಗಿರ್ಲಿಕ್ಕೆ ಹೆಂಗ ಸಾಧ್ಯ ಅಂದ್ರೆ, ಅಧರ್ಮಕ್ಕೆ ಅವನು ಸ್ವಾಮಿ ಯಾರು, ದುರ್ಯೋಧನ. ಅದರಿಂದ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕಾಗಿ ದುರ್ಯೋಧನನ್ನು ಅವನು ಕೆಳಗೆ ಎಳಿಲೇಬೇಕಾಗಿತ್ತು. ಆದ್ದರಿಂದ ಕೃಷ್ಣ ಈ ರೀತಿ ಅರ್ಜುನನಿಗೆ ಸಾರಥಿಯಾಗಿ ಅವನು ಕೆಲಸ ಮಾಡಿದ, ಕುರುಕ್ಷೇತ್ರ ಯುದ್ಧದಲ್ಲಿ ಸಾರಥಿ ಮಾಡಿ ಅವನು ಯುಧಿಷ್ಠಿರರಿಗೆ ಪಟ್ಟ ಕಟ್ಟದ. ಯಾಕೆ? ಅವನು ಧರ್ಮರಾಜ, ಧರ್ಮವಾದ ಮೂರ್ತಿಮಾನ್ ಸ್ವರೂಪ ಧರ್ಮ ಅಥವಾ ಯುಧಿಷ್ಠಿರ, ಅವನಿಗೆ ಪಟ್ಟ ಕೊಟ್ಟದ ಸಲುವಾಗಿ ಕೃಷ್ಣ ಈ ರೀತಿ ಮಾಡ. ಹೊರತು ಕೃಷ್ಣ ಕುರುಕ್ಷೇತ್ರ ಯುದ್ಧಕ್ಕೆ ಕೃಷ್ಣ ಕಾರಣ ಆಗ್ಲಿಕ್ಕೆ ಸಾಧ್ಯ ಅಲ್ಲ. ಉಲ್ಟಾ ಕೃಷ್ಣ ಏನ್ ಮಾಡಿದ, ಯುದ್ಧವನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದಾರ. ಆದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ, ವಿಪರೀತ ಬುದ್ಧಿಯವರಿಗೆ ಬುದ್ಧಿ ಮಾತು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಆದ್ರಿಂದ ದುರ್ಯೋಧನ, ದುಶ್ಯಾಸನ, ಧೃತರಾಷ್ಟ್ರ, ಅವನ ಎಲ್ಲ 98 ಮಂದಿ ಮಕ್ಕಳು ಎಲ್ಲರೂ ಯುದ್ಧದಲ್ಲಿ ಸತ್ತು ಹೋದ್ರು. ಆದ್ರೆ ಉಳಿದವ್ರು ಯಾರು, 5 ಮಂದಿ ಪಾಂಡವರು ಮತ್ತು ಕೆಲವು ಮಕ್ಕಳು ಮಾತ್ರ. ಯಾಕೆ? ಸತ್ಯಮೇವ ಜಯತೆ, ಸತ್ಯಕ್ಕೆಂದಿದ್ರು ಜಯ ಆಗ್ತದೆ. ಸ್ವಲ್ಪ ಲೇಟ್ ಆಗ್ತದೆ ಆ ಮಾತು ಬೇರೆ, ತಿಳಿತಾ? ನಿಶ್ಚಿತವಾಗಿ ನಮ್ಮ ಕೃಷ್ಣನ ಅನುಗ್ರಹ ಆಗ್ತದೆ, ಸ್ವಲ್ಪ ಲೇಟ್, 12 ಗಂಟೆ ಆಗ್ತಾ ಬಂತು. ಇವಾಗ ಕೃಷ್ಣ ಅನುಗ್ರಹ ಮಾಡ್ತಾನೆ, ಎಲ್ಲರಿಗೂ ಚಿಂತೆ ಮಾಡಬೇಡ, ತಿಳಿತಾ? ಆದ್ರೆ ವಿನಾಶ ಇದು ಸತ್ಯಮೇವ ಜಯತೆ, ಸತ್ಯಕ್ಕೆ ಎಂದಿದ್ರು ಬೆಲೆ ಆಗ್ತದೆ. ಅದನ್ನ ನೀ ವಿಚಾರ ಮಾಡ್ರಿ, ನೀವು ದುರ್ಯೋಧನ ಜೊತೆಗಿದ್ದೀರಾ ಅಥವಾ ಅರ್ಜುನ ಜೊತೆಗಿದ್ದೀರಾ? ಅರ್ಜುನ್ ಜೊತೆಗಿದ್ರೆ ನಿಮಗೆ ನಿಶ್ಚಿತ ಗೆಲುವು ಮಾತ್ರ ನಿಶ್ಚಿತ, ಆದ್ರೂ ಸ್ವಲ್ಪ ಲೇಟ್ ಆಗ್ತದೆ ಗೆಲುವು. ಅಂದ್ರೆ ನಿಮಗೆ ನಿಶ್ಚಿತವಾಗಿ ದೇವರು ಅನುಗ್ರಹ ಮಾಡ್ತಾನೆ, ಸ್ವಲ್ಪ ನಿಮ್ಮ ಪರೀಕ್ಷೆ ಮಾಡಿ ಕೃಷ್ಣ ಅನುಗ್ರಹ ಮಾಡ್ತಾನೆ. ಆದ್ರಿಂದ ನಾವು ದುರ್ಯೋಧನನಿಗೆಂದು ನಾವು ಪಾಲಾಗೋದು, ಅವನ ಜೊತೆಗೆ ಹೋಗೋದಿಲ್ಲ. ಆದ್ರಿಂದ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು. ಕೃಷ್ಣನ ಮೇಲೆ ಈ ರೀತಿ ಆರೋಪ ಸಲ್ಲಿಸೋದು, ಆರೋಪ ಹೊರಿಸೋದು ದೊಡ್ಡ ತಪ್ಪು. ಯಾಕಂದ್ರೆ ಕಣ್ಣಿಂದ ನೋಡ್ಲಿಲ್ಲ, ಕಣ್ಣಿಂದ ನೋಡಿದ್ರು ಕೂಡ ಪ್ರತ್ಯಕ್ಷ ನೋಡಿದ್ರು ನೀವು ಪ್ರಮಾಣ ಮಾಡಿ ನೋಡಿ. ಕಥೆಯೇನ ನಿಮ್ಗೆ ಗೊತ್ತದ, ಒಂದು ತಾಯಿ ಇದ್ಲು, ಒಂದು ಮಗು ಇತ್ತು. ತಾಯಿ ನೀರು ತರಲಿಕ್ಕೆ ಮನೆಗೆ ಬಾವಿಗೆ ಹೋಗ್ತು. ಹಾ, ಆ ಮನೆಯಲ್ಲಿ ಒಂದು ಮುಂಗ್ಲಿ ಇತ್ತು, ಮುಂಗುಸಿ, ಮುಂಗ್ಲಿ ಗೊತ್ತಲ್ಲ. ಆನಂತರ ತಾಯಿ ನೀರಿಗೆ ಹೋದಾಗ ಮಗುವನ್ನ ಅಲ್ಲಿ ಒಂದು ಹಾವು ಬಂತು, ಹಾವು ಬಂದು ಆ ಮಗುವನ್ನ ಕಚ್ಚಲಿಕ್ಕೆ ಹೋಯ್ತು. ಆವಾಗ ಮುಂಗುಸಿ ಏನು ಮಾಡ್ತು, ಮಗುನ ಓಡಿಸ್ಲಿಕ್ಕೆ ಹಾವಿನ ಜೊತೆ ಹೋರಾಡ್ತು. ಹೋರಾಡಿದ್ರಿಂದ ಹಾವು ಸತ್ತೋಯ್ತು, ಅದರ ಮುಂಗುಲಿ ಏನು ಮಾಡ್ತು, ಆ ಹಾವು ಕಚ್ಚಿದ್ರಿಂದ ಅದಕ್ಕೆಲ್ಲ ರಕ್ತ ಬಾಯಲ್ಲಿ ಹತ್ತು, ಆ ರಕ್ತ ಎಲ್ಲ ಮನೆಯೊಳಗೆಲ್ಲ ರಕ್ತ ಆಗಿತ್ತು. ಅವಾಗ ತಾಯಿ ಏನು ಮಾಡಿದ್ದು, ನೀರಿನ ಕೂಡ ಹೊಡ್ಕೊಂಬ ನೀನು ಬಂದು ಮನೆಯೊಳಗೆ ಬಂದ ಕೂಡಲೇ ನೋಡಿದ್ರು ರಕ್ತ ನೋಡಿದ್ರು, ರಕ್ತ ನೋಡಿಕೊಳ್ಳಕ್ಕೆ ಏನಂತೂ ಏ ನನ್ನ ಮಗು ಬಂದಿದ್ದು ಮುಂಗುಸಿ ಅಂಥೇಳಿ ಮುಂಗುಸಿಗೆ ಆ ತಲೆ ಇತ್ತು ಇದು ಇತ್ತಲ್ಲಿ ಕೊಡಾದಂಥದ್ದು ತಲೆ ಮೇಲೆ ಹಾಕಿ ಅದು ಮುಂಗುಸಿ ಅಲ್ಲೇ ಸತ್ತು. ನನ್ನ ಮಗು ಸತ್ತು ಸಾಯಿಸಿದನಂತೇಳಿ ಮುಂಗುಸಿಗೆ ಸ್ವಲ್ಪ ಸಾಯಿಸ್ಬಿಟ್ಟು ಒಳಗೆ ಹೋಗಿ ನೋಡ್ತಾಳೆ ಅಲ್ಲಿ ಹಾವು ಸತ್ತಿದೆ. ಅವಳಿಗೆ ಅಂದ್ರೆ ಇದರರ್ಥ ಏನು, ಹಾವು ಬಂದಿತ್ತು ಅದ್ರ ಜೊತೆಗೆ ಹೋರಾಡಿ ಇದೆಲ್ಲ ರಾಡಿ ಆಗೈತೆ ರಕ್ತ ಆಗೈತೆ ಅಂತ ಹೇಳಿ ಅವಳಗೆ ಬರ್ತದೆ. ಒಳಗೆ ಹೋಗಿ ನೋಡ್ತಾನೆ ಮಗು ಆಡ್ತಾ ಇದೆ, ತಪ್ಪು ಮಾಡಿದ್ಲಿಲ್ಲ, ಕಣ್ಣಿಂದ ನೋಡಿದ್ದು ಆದ್ರೆ ಅದನ್ನು ಪ್ರಮಾಣ ಮಾಡಿ ನೋಡ್ಲಿಲ್ಲ. ಅದೇ ರೀತಿ ಕೃಷ್ಣನನ್ನ ಈ ರೀತಿ ಆರೋಪ ಹೊರಿಸೋಕ್ಕಿಂತ ಮೊದಲು ನಾವು ವಿಚಾರ ಮಾಡ್ಬೇಕು, ಇದು ಸರಿನಾ ತಪ್ಪಾ, ಇದು ಹೆಂಗೆ ಆಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಪ್ರತ್ಯಕ್ಷ ಕಂಡ್ರು ನಾವು ಪ್ರಮಾಣಿಸಿ ನೋಡಬೇಕು. ಆದ್ದರಿಂದ ನಾವು ಕೃಷ್ಣನ ಅನುಸರಣೆ ಮಾಡಬೇಕು ಮತ್ತು ರಾಮನ ಅನುಕರಣೆ ಮಾಡಬೇಕು. ಕೃಷ್ಣ ಹೇಳಿದ್ದನ್ನ ಕೇಳಬೇಕು, ರಾಮ ಮಾಡಿದ್ದನ್ನು ಮಾಡಬೇಕು. ಆದರೆ ಜನರು ಉಲ್ಟ ಮಾಡ್ತದೆ. ನಿನ್ನೆ ಎಲ್ಲ ನಾವು ನೋಡಿದ್ವಿ ಇಲ್ಲಿ ದಹಿಹಂಡಿ ಮಾಡ್ತಾರೆ, ಯಾಕಂದ್ರೆ ಕೃಷ್ಣ ದಹಿಹಂಡಿ ಅಂದ್ರೆ ಅವನು ಬೆಣ್ಣೆ ಕದ್ದ ಅಂತ ಹೇಳಿ ಅವರು ಬೆಣ್ಣೆ ಕದಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕೃಷ್ಣ ಗೀತದಲ್ಲಿ ಎಂದು ಹೇಳಿದ್ರು ನೀವು ಬೆಣ್ಣೆ ಕದಿರಿ ಜನ್ಮಾಷ್ಟಮಿ ದಿವಸ ಅಂತ ಅವನು ಎಂದು ಹೇಳಿದ್ರು. ಅವ್ರು ರಾಸಲೀಲ ಮಾಡಿದ, ಅವರು ಜನರು ರಾಸಲೀಲ ಮಾಡ್ಲಿಕ್ಕೆ ಹೋಗ್ತಾರೆ ಬಾಂಬೆದಲ್ಲಿ ಮಾಡ್ತಾರೆ. ಅಂದ್ರೆ ಕೃಷ್ಣನನ್ನ ಅವರು ಕಾಪಿ ಮಾಡ್ಲಿಕ್ಕೆ ನೋಡ್ತಾರೆ, ಕೃಷ್ಣ ಕಾಪಿ ಮಾಡಬಾರ್ದು. ಕಾಪಿ ಮಾಡೋದಂದ್ರೆ ರಾಮ ಕಾಪಿ ಮಾಡಿದ್ರು ಯಾವ ರೀತಿ, ತಂದೆ ಹೇಳಿದ 14 ವರ್ಷ ವನವಾಸ ಕೊಟ್ಟಂತ ಹೋಗ್ಬಿಡು, ಅದು ಮಾಡಕ್ ಸಾಧ್ಯ ಇದೆ ಮಕ್ಕಳಿಗೆ ಸಾಧ್ಯ. ಆದ್ರೆ ಕಾಪಿ ಮಾಡೋದಂದ್ರೆ ರಾಮ ಕಾಪಿ ಮಾಡ್ರಿ, ಕೃಷ್ಣ ಕಾಪಿ ಮಾಡಕ್ ಸಾಧ್ಯ ಇಲ್ಲ. ಆಮೇಲೆ ಒಬ್ಬ ಪತ್ನಿಯನ್ನ ಉಳಿಸ್ಲಿಕ್ಕಾಗಿ ಅವ ದೊಡ್ಡ ಯುದ್ಧ ಮಾಡಿದ ರಾಮನ ಜೊತೆ. ಅದೇ ರೀತಿ ಯಾವ ಪತಿಯ ಪತ್ನಿಗೆ ಯಾವಾಗಾದ್ರೂ ಯಾರಾದರೂ ತಪ್ಪು ಮಾಡಿದರೆ ಪತಿ ಆದ್ರೂ ಹೆಂಗಿರ್ಬೇಕು, ರಾಮನಂತೆ ಇರಬೇಕು. ಆ ವ್ಯಕ್ತಿಗೆ ಅವನು ಪಾಠ ಕಲಿಸಕ್ಕೆ ಅವನು ದೊಡ್ಡ ಯುದ್ಧ ಮಾಡಕ್ಕೂ ತಯಾರು, ಹೊರತು ಹಿಂಗೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಇವಳು ಹೋದ್ರೆ ಬೆಳೆಯುತ್ತೆ ಪರವಾಗಿಲ್ಲ, ಮತ್ತು ಇನ್ನೊಬ್ಬರು ನಾವು ಮದುವೆ ಆಗ್ಬೋದು ಅಂತಂದು ವಿಚಾರ ಮಾಡಲಿಕ್ಕೆ ಸಾಧ್ಯ. ಯಾಕೆಂದ್ರೆ ರಾಮ ಏಕಪತ್ನಿ ಇರ್ತದೆ ಸರ್. ಆದ್ರೆ ಪಾಲನೆ ಮಾಡ್ಬೇಕಂದ್ರೆ ರಾಮನ ನೀವು ಅನ್ನೋ ಆ ಉದಾಹರಣೆಯನ್ನು ನೀವು ಸ್ವೀಕಾರ ಮಾಡ್ಬೋದು. ರಾಮ ಮಗನಾಗಿ ರಾಜನಾಗಿ ಆಮೇಲೆ ಸ್ವಾಮಿಯಾಗಿ ಮತ್ತು ಪತಿಯಾಗಿ ಮತ್ತು ಗೆಳೆಯನಾಗಿ ತನ್ನ ಕರ್ತವ್ಯವನ್ನು ಪಾಲನೆ ಮಾಡಿದ. ಆದ್ದರಿಂದ ರಾಮನ ಜೀವನ ಏನಿದೆಲ್ಲ ಅದು ಶ್ರೇಷ್ಠ ನಾವು ಪಾಲನೆ ಮಾಡಲಿಕ್ಕೆ. ಇದೇ ಕಲಿಯುಗದಲ್ಲಿ ಇದೇ ರಾಮ ಅಥವಾ ಇದೇ ಕೃಷ್ಣ ಶ್ರೀ ಚೈತನ್ಯ ಮಹಾಪ್ರಭು ಆಗಿ ಬರ್ತಾನೆ. ಆ ಚಿತ್ರ ನೀವು ನೋಡ್ಬೋದು, 500 ವರ್ಷದ ಹಿಂದೆ ಈ ರಾಮನೇ ಅಥವಾ ಈ ಕೃಷ್ಣನೇ ಶ್ರೀ ಚೈತನ್ಯ ಮಹಾಪ್ರಭುವ ರೂಪದಲ್ಲಿ ಬಂದಾರೆ. ಶ್ರೀಕೃಷ್ಣ ಚೈತನ್ಯ ರಾಧಾಕೃಷ್ಣನಾಗಿ, ಯಾರು ರಾಮಕೃಷ್ಣರು ಯಾರು ರಾಧಾಕೃಷ್ಣರು ಅವರೇ ಈ ಕಲಿಯುಗದಲ್ಲಿ ಚೈತನ್ಯ ಆಗಿದ್ದಾರೆ. ಇವ್ರದ್ದೊಂದು ವಿಡಿಯೋ ತೋರಿಸ್ತೀವಿ ನಾವು ಇವಾಗ ನೋಡೋಣ ನೀವು. ಆನಂತರ ಇವರು ಕೇವಲ 500 ವರ್ಷದಿಂದ ಇದ್ರು, ಇವರೇ ಈ ಹರೇ ಕೃಷ್ಣ ಮಂತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಹರೇ ಕೃಷ್ಣ ಹರೇ ಕೃಷ್ಣ ಇದ್ರದ್ದೊಂದು ಸಣ್ಣ ವಿಡಿಯೋ ಇದೆ, ಅದನ್ನು ವಿಡಿಯೋ ನೋಡೋಣ. ವಿಡಿಯೋ ಹೆಂಗಿದೆ ನೆಕ್ಸ್ಟ್ ನೆಕ್ಸ್ಟ್ ಇದಾದ ಪ್ರಭು ಎಲ್ಲಿ ಹೋದ್ರು ಇಲ್ಲಿ ವಿಡಿಯೋ
ಮಿನಿಮೈಸ್
ಮಾಡಿದ್ನಲ್ಲ
ಇಲ್ಲೇ ಮಾಡಿ.
ಅಚ್ಚಾ ಇಲ್ಲೇ ಹೋಗ, ಅಚ್ಚಾ ಅಚ್ಚಾ ಹಾಂ ಇಲ್ಲೇ ಡೆಸ್ಕ್ಟಾಪ್ ಇದಲ್ಲ, ಇದು ಒಂದು ಸಣ್ಣ ವಿಡಿಯೋ ಅದ, ಇದನ್ನು ನೋಡೋಣ. ವಾಲ್ಯೂಮ್ ಬಿಡು, ವಾಲ್ಯೂಮ್ ವಾಲ್ಯೂಮ್ ಮ್ಯಾಕ್ಸಿಮಮ್ ಐತಿ. ಆನ್ ಮಾಡ, ನಾನು ಆನ್ ಮಾಡಿ.
Thank you.
ಅದಕ್ಕಿಂತ ಇದೇ ಬೆಸ್ಟ್ ಇದೆ. ನಾನು ತೆಗೆದುಬಿಡ್ತೇನೆ ಒಳಗೆ ವಸುದೇವ ಮತ್ತು ದೇವಿಕೆ ಗುರುವಾಯೂರಪ್ಪ ಇದನ್ನ ಈ ಹರೇ ಕೃಷ್ಣ ಮಂತ್ರವನ್ನು ಇಡೀ ಜಗತ್ತಿಗೆ ಕೊಟ್ಟವರು ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು. ಅವರ ಚಿತ್ರನಾಗಿ ನೋಡ್ತೀವಿ. ಅವರು ತಮ್ಮ ಶಿಷ್ಯರ ಸಹಾಯದಿಂದ ಇಡೀ ವಿಶ್ವದಲ್ಲಿ ಈ ಇಸ್ಕಾನ್ ಸ್ಥಾಪನೆ ಮಾಡಿದ್ದಾರೆ. ಎಲ್ಲ ವಿಶ್ವದಲ್ಲಿ ಎಲ್ಲರೂ ರಾಮನನ್ನ ಕೃಷ್ಣನನ್ನ ತಮ್ಮ ದೈವವನ್ನಾಗಿ ಸ್ವೀಕಾರ ಮಾಡಿ ಜನರು ಭಕ್ತಿ ಮಾಡ್ತಾ ಇದ್ದಾರೆ. ಅಂದ್ರೆ ಹಿತ್ತಿಲಗಡ ಮದ್ದಲ್ಲ ಅಂತಾರಲ್ಲ, ಹಿಂಗಾಗಿ ನಮ್ಗೆ ರಾಮಕೃಷ್ಣ ನಮ್ಗೇನೋ ವಿಶೇಷ ಅನಿಸೋದಿಲ್ಲ. ಆದರೆ ಪರ ಪಾಶ್ಚಾತ್ಯರ ಅಷ್ಟೋ ಜನರೆಲ್ಲ ಭಕ್ತಿಯನ್ನು ಮಾಡ್ತಾ ಇದ್ರೆ ಅದನ್ನು ನಾವು ಕೂಡ ಮಾಡಬೇಕು. ಇದೇ ರೀತಿ ಭಕ್ತಿವೇದಾಂತ ಸ್ವಾಮಿಯವರೇ ಜಗದ್ಗುರು ಅಂತ ನಿಜವಾಗಿ ನೀವು ಕರಿಬೋದು. ಯಾಕಂದ್ರೆ ಇಡೀ ಜಗತ್ತಿಗೆ ಹೋಗಿ ಅವರು ಏನು ಮಾಡಿದ್ರು, ಉದ್ಧಾರ ಮಾಡಿದ್ರು. ಪ್ರತಿಯೊಂದು ಖಂಡದಲ್ಲಿ ನೀವು ಹೋದ್ರು, ಎಲ್ಲಿ ಹೋದ್ರು, ಆಫ್ರಿಕಾಗೆ ಹೋದ್ರು. ಆಫ್ರಿಕಾಗೆ ಯಾರು ಹೋಗೋದಿಲ್ಲ, ಎಲ್ಲರ ಸೀದಾ ಎಲ್ಲಿಗೆ ಹೋಗ್ತಾರೆ, ಅಮೇರಿಕಾಗೆ ಹೋಗ್ತಾರೆ. ಯಾಕಂದ್ರೆ ಅಮೇರಿಕಾ ಸಂಪತ್ ಭರಿತ ರಾಷ್ಟ್ರ. ಅವರು ಅಮೇರಿಕಾಗೆ ಹೋದ್ರು, ದಕ್ಷಿಣ ಅಮೇರಿಕಾಗೆ ಹೋದ್ರು, ಆಫ್ರಿಕಾಗೆ ಹೋದ್ರು, ಯುರೋಪಿಗೆ ಹೋದ್ರು, ಏಷ್ಯಾದಲ್ಲಿ ಎಲ್ಲ ಕಡೆಗೂ ಅಡ್ಡಾಡಿದ್ರು, ಆಸ್ಟ್ರೇಲಿಯಾದಲ್ಲಿ ಹೋದ್ರು. ಇರೋದು ಆರು ಖಂಡ. ಪ್ರಭುಪಾದರು ಎಲ್ಲ ಕಡೆಗೆ ಹೋಗಿ ಹೋಗಿ ಇಸ್ಕಾನ್ ಸ್ಥಾಪನೆ 108 ಇಸ್ಕಾನ್ ಮಂದಿರಗಳನ್ನು ಸ್ಥಾಪನೆ ಮಾಡಿದರು. 10,000 ವ್ಯಕ್ತಿಗಳಿಂದ ಹೆಚ್ಚು ಭಕ್ತರನ್ನಾಗಿ ಅವರು ಶಿಷ್ಯರನ್ನಾಗಿ ಜನರಿಗೆ ದೀಕ್ಷಾ ಕೊಟ್ಟರು. ಅವರ ಕರ್ಮನ ತಮ್ಮ ತಲೆ ಮೇಲೆ ಹತ್ಕೊಂಡ್ರು. ದೀಕ್ಷಾ ಕೊಡೋದಂದ್ರೆ ಏನರ್ಥ, ಆ ವ್ಯಕ್ತಿ ಮಾಡಿದ ಪಾಪನ ತನ್ನ ತಲೆ ಮೇಲೆ ಇಟ್ಕೊಳೋದು, ಅದಕ್ಕೆ ದೀಕ್ಷಾ ಅನ್ನೋದು. ಈಗಿನ ಕಾಲದೊಳಗೆ ಏನಾದ್ರು ದೀಕ್ಷಾ ಅಂದ್ರೆ ಅದು ಫ್ಯಾಷನ್ ಆಗಿಬಿಟ್ಟದು. ನಿಜವಾದ ನೀವು ಯಾವಾಗ ದೀಕ್ಷಾ ತೊಗೊಳ್ತೀರಿ, ಗುರು ನಿಮ್ಮ ಕರ್ಮ ನಿಮ್ಮ ತಲೆ ಅವ್ರ ತಲೆ ಮೇಲೆ ತೊಗೊಳ್ತಾರೆ. ಆ ರೀತಿ ಇವ್ರು ಏನು ಮಾಡಿದರು, 10,000 ಮಂದಿ ಹೆಚ್ಚು ಮಂದಿಗೆ ಅವರು ದೀಕ್ಷಾ ಕೊಟ್ಟು ಇಸ್ಕಾನ್ ಸ್ಥಾಪನೆ ಮಾಡಿದ್ದಾರೆ ಇಡೀ ವಿಶ್ವದಲ್ಲಿ. ಮತ್ತು ವೈದಿಕ ಗ್ರಂಥಗಳ ಲೇಖಕರು ಶ್ರೀಲ ಪ್ರಭುಪಾದ. ಇಲ್ಲೆಲ್ಲ ನೀವು ಚಿತ್ರ ಭಗವದ್ಗೀತಾ, ಭಾಗವತಂ, ಚೈತನ್ಯ ಚರಿತಾಮೃತ್, ಆಮೇಲೆ ಭಕ್ತಿರ ಸಾಮರ್ಥ್ಯ ಇತ್ಯಾದಿ ಗ್ರಂಥಗಳನ್ನು ಇವರೆಲ್ಲರೂ ಮೊಟ್ಟ ಮೊದಲನೇ ಬಾರಿಗೆ ಇಂಗ್ಲೀಷ್ನಲ್ಲಿ ಬರೆದರು. ಇಂಗ್ಲೀಷ್ನಲ್ಲಿ ಯಾಕೆ ಬರೀಬೇಕು, ಇಂಗ್ಲೀಷ್ನೊಳಗೆ ನೀವು ಬರೆದ್ರೆ ಇಡೀ ವಿಶ್ವದ ಜನರು ಓದ್ತಾರೆ. ಯಾಕಂದರೆ ಇಂಗ್ಲೀಷ್ ಇಸ್ ದ ಫಸ್ಟ್ ಲ್ಯಾಂಗ್ವೇಜ್ ಆಫ್ ದ ವರ್ಲ್ಡ್ ಅದಲ್ಲ. ಆದ್ದರಿಂದ ಅವರು ಇಂಗ್ಲೀಷ್ನಲ್ಲಿ ಬರೆದ್ರೆ ಅವರು ಬರೆದಂಥ ಎಲ್ಲ ಏನು ಪುಸ್ತಕಗಳಿದಲ್ಲ ಅವು ಎಲ್ಲ ಭಾಷೆಗಳನ್ನು ಕೂಡ ಭಾಷಾಂತರಿತ ಆಗಿದೆ. ಜೊತೆಗೆ ಪ್ರಭುಪಾದರು ಏನು ಮಾಡಿದರು, ಯುಗಧರ್ಮ ಪ್ರವರ್ತಕ ಈ ಹರೇ ಕೃಷ್ಣ ಮಂತ್ರವನ್ನು ಇಡೀ ವಿಶ್ವಕ್ಕೆ ಕೊಟ್ಟಿದ್ದಾರೆ. ನಾವು ಕೂಡ ಈ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ, ಜೋರಾಗಿ ಹರೇ ರಾಮ್ ಹರೇ ರಾಮ್. ಇದು ಭಕ್ತಿವೇದಾಂತ ಸ್ವಾಮಿಯವರು ಕೊಟ್ಟಂತಹ ವಿಶೇಷವಾದ ಕೊಡುಗೆ ಯಾವುದು, ಯುಗಧರ್ಮ. ಆಮೇಲೆ ಭಗವದ್ಗೀತೆಯನ್ನು ಪ್ರಚಾರ ಮಾಡಿದರು. ಕೇವಲ ಭಗವದ್ಗೀತೆಯನ್ನು ಅವರು ಬಾಯ್ಪಾಟ್ ಮಾಡಲಿಲ್ಲ, ಹೇಳ್ತಾ ಬಾಯ್ಪಾಟ್ ಮಾಡಿದರು, ತಮ್ಮ ಜೀವನದಲ್ಲಿ ಅದನ್ನು ಅವರು ಪಾಲನೆ ಮಾಡಿದರು. ಆನಂತರ ಪ್ರಚಾರ ಮಾಡಿದರು. ಆಚಾರ್ಯ ಅಂದ್ರೇನು, ಆಚಾರ್ಯರು ಅಂದ್ರೇನು, ಯಾರು ಮೊದಲು ಆಚರಣೆ ಮಾಡ್ತಾರೋ ಆಮೇಲೆ ಪ್ರವಚನ ಕೊಡ್ತಾರೋ ಅವರು ಆಚಾರ್ಯ. ಪ್ರಭುಪಾದರು ಏನು ಮಾಡಿದ್ರು, ಮೊದಲು ತಾವು ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡಿಕೊಂಡ್ರು, ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರು, ಕೃಷ್ಣ ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ತಂದುಕೊಂಡ್ರು. ಆನಂತರ ಅವರು ಇಡೀ ಭಗವದ್ಗೀತೆಯನ್ನು ಇಡೀ ವಿಶ್ವಕ್ಕಾಗಿ ಕೊಟ್ಟಿದ್ದಾರೆ. ಅದು ನಮ್ಮ ಧರ್ಮಗ್ರಂಥ ನೋಡ್ರಿ, ಹೌದಲ್ಲ. ಕೃಷ್ಣನದು ಧರ್ಮಗ್ರಂಥ ಯಾವುದು, ಬೈಬಲ್. ಮುಸ್ಲಿಮರದು ಕುರಾನ್. ನಮ್ಮ ಭಗವದ್ಗೀತೆ ನಮ್ಮ ಇದೇನು ಧರ್ಮಗ್ರಂಥ ಯಾವುದು, ಆ ಪುರಾಣ ದೇವಿ ಪುರಾಣ ಅದು ಯಾವುದೂ ಅಲ್ಲ. ನಮ್ಮ ನಿಜವಾದ ಇದು ಯಾವುದು ಧರ್ಮಗ್ರಂಥ, ಅದು ಭಗವದ್ಗೀತೆ. ನಿಮ್ಗೆಲ್ಲರೂ ಗೊತ್ತಿರಬೇಕು, ಹೌದಲ್ಲ. ಆ ಭಗವದ್ಗೀತೆಯನ್ನು ಅದರ ಸಂದೇಶವನ್ನು ಹೇಳಿ ವಿಶ್ವದಲ್ಲಿ ಹಂಚಿದ್ದಾರೆ ಪ್ರಭುಪಾದರು. ಅಷ್ಟು ಮಾತ್ರ ಅಲ್ಲ, ಅವರೇನು ಮಾಡಿದರು, ಜಾರ್ಜ್ ಜಾರ್ಜ್ ಹ್ಯಾರಿಸನ್. ಜಾರ್ಜ್ ಹ್ಯಾರಿಸನ್ ಗೊತ್ತಿಲ್ಲ, ಬೀಟಲ್ಸ್ ಅಂತಂದ ಇಂಗ್ಲೆಂಡ್ದೊಳಗೆ ಒಂದು ದೊಡ್ಡದೊಂದು ರಾಕ್ ಶೋ ರಾಕ್ ಗ್ರೂಪ್ ಐತೆ. ಅಂದ್ರೆ ಅವರು ಹಾಡರ್ ಅಂದ್ರೆ ಇವೆಲ್ಲ ಫಿಲ್ಮ್ ಇದಿರ್ತಾವಲ್ಲ ಏನು ಮ್ಯೂಸಿಕಲ್ ನೈಟ್ಸ್ ಅಂತ ನೀವೇನು ಕೇಳ್ತಿರಲ್ಲ, ಅದರೊಳಗೆ ದೊಡ್ಡ ಸಂಗೀತಗಾರ ನೀವು ನೋಡ್ಬೋದು. ಜಾರ್ಜ್ ಹ್ಯಾರಿಸನ್ ಬ್ಲೂ ಟೀ ಶರ್ಟ್ ನೋಡಿದ್ರೆ, ಟೀ ಶರ್ಟ್ ಅಲ್ಲ ಲಾಂಗ್ ಶರ್ಟ್. ಜಾರ್ಜ್ ಹ್ಯಾರಿಸನ್ ಆ ಇಡೀ ವಿಶ್ವಕ್ಕೆ ಅವನು ಆಗಿನ ಕಾಲದೊಳಗೆ ದೊಡ್ಡ ಸ್ಟಾರ್ ಇದ್ದ, ರಾಕ್ ಸ್ಟಾರ್. ಅಂಥವ್ರಿಗೂ ಹೋಗಿ ಹೋಗಿ ಭಕ್ತಿವೇದಾನ ಸ್ವಾಮಿಯವರು ಪ್ರಚಾರ ಮಾಡಿ ಅವ್ರಿಗೂ ಭಕ್ತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಅವನು ಪತ್ನಿ, ಜಾರ್ಜ್ ಹ್ಯಾರಿಸನ್ ಪತ್ನಿ ಇದ್ದಾಳೆ, ಜೊತೆಗೆ ಪ್ರಭುಪಾದ ಶಿಷ್ಯರಿದ್ದಾರೆ. ಅವರ ಹೆಸರು ಧನಂಜಯ ಪ್ರಭು ಅಂತ, ಮತ್ತು ಪ್ರಭುಪಾದರು. ಅವ್ರಿಗೂ ಹೋಗಿ ಪ್ರಚಾರ ಮಾಡಿದರು. ಅವ್ರಿಗೂ ಕೂಡ ಜಾರ್ಜ್ ಹ್ಯಾರಿಸನ್ ಭಕ್ತ ಆದ ನಂತರ ಸುಮಾರು ಸಾವಿರಾರು ಮಂದಿ ಹರೇ ಕೃಷ್ಣ ಭಕ್ತಿಯನ್ನು ಸ್ವೀಕಾರ ಮಾಡಿದರು. ಯಾಕೆ ಜಾರ್ಜ್ ಹ್ಯಾರಿಸನ್ ಅಷ್ಟೊಂದು ಪ್ರಭಾವಶಾಲಿ ಇಲ್ಲ ಸಮಾಜದಲ್ಲಿ. ಹಾಗೆ ಇಂಥ ಭಕ್ತಿವೇದಾಂತ ಸರ್ ಸ್ವಾಮಿ ಪ್ರಭುಪಾದರ ವ್ಯಾಸ ಪೂಜೆ ನಾಳೆ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವ್ರು ಹುಟ್ಟಿದ್ದು ಜನ್ಮಾಷ್ಟಮಿ ಮರುದಿವಸ, ಇವತ್ತು ಜನ್ಮಾಷ್ಟಮಿ ಅಂದ್ರೆ ನಾಳೆ ದಿವಸ ಪ್ರಭುಪಾದರು ಹುಟ್ಟಿದ್ರು. 1896 ಇಸ್ವಿಯಲ್ಲಿ ಹುಟ್ಟಿದ್ರು ಅವರು. ಜನ್ಮಾಷ್ಟಮಿ ಮರುದಿವಸ ಅಂದ್ರೆ ನಾಳೆ, ಇವಾಗ ನಾಳೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಎಷ್ಟನೇ 116ನೇ ಹುಟ್ಟು ಹಬ್ಬ ತಿಳಿತಾ. ಅಂದ್ರೆ ಯಾವಾಗ ಈ ತರ ಮಹಾಪುರುಷರು ಗುರುಗಳು ಹುಟ್ಟುತ್ತಾರಲ್ಲ ಅದು ಹುಟ್ಟಹಬ್ಬ ಅನ್ನೋ ಕರಗಲ್ಲ, ಅದಕ್ಕೆ ವ್ಯಾಸ ಪೂಜೆ ಅಂತ ಹೇಳ್ತೀವಿ. ಯಾಕೆ ಅವರು ವ್ಯಾಸ ದೇವ ಇದೇನಲ್ಲ, 4 ವೇದಗಳು, 18 ಪುರಾಣಗಳು, 108 ಉಪನಿಷತ್ಗಳು, ಅವನ್ನ ಅವರು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡ್ತಾರೆ. ಆದ್ದರಿಂದ ಇವರಿಗೆ ಪೂಜೆ ಮಾಡೋದು ಎಲ್ಲಿ ಎಲ್ಲಿಗೆ ಹೋಗ್ತದೆ, ಅದು ಕೊನೆಗೆ ವ್ಯಾಸದೇವನಿಗೆ ಹೋಗ್ತದೆ. ಆದ್ದರಿಂದ ಈ ರೀತಿ ವ್ಯಾಸ ಪೂಜೆಯನ್ನು ನಾವಿಲ್ಲಿ ನಾಳೆ ಆಚರಣೆ ಮಾಡ್ತಾ ಇದ್ದೀವಿ. ಅದರಿಂದ ತಾವೆಲ್ಲರೂ ಬರಲೇಬೇಕು. ಇವರು ಭಕ್ತಿವೇದಾಂತ ಸ್ವಾಮಿಯವರು ಇಸ್ಕಾನ್ ಸ್ಥಾಪಕರು. ಆದ್ದರಿಂದ ಇವರೇನು ಮಾಡಿದ್ದಾರೆ, ಈ ಹರೇ ಕೃಷ್ಣ ಜಗತ್ತನ್ನು ಸ್ಥಾಪನೆ ಮಾಡಿದ್ದಾರೆ. ಈ ವಿಶ್ವದಲ್ಲಿ ಎಲ್ಲ ಕಡೆಯೂ ಹರೇ ಕೃಷ್ಣ ಮಂದಿರವನ್ನು ನೀವು ನೋಡ್ಬೋದು. ಇದು ಒಂದು ಸ್ವಲ್ಪ ಸಣ್ಣ ಫಿಲ್ಮ್ ಅದ, ಇದನ್ನು ನೋಡೋಣ. ಆನಂತರ ಮಹಾಆರತಿ ಆಗ್ತದೆ, ದೇವರು ಇವಾಗ ನೈವೇದ್ಯ ಸ್ವೀಕಾರ ಮಾಡ್ತಾ ಇದ್ದಾನೆ. ಅಷ್ಟರೊಳಗೆ ನಾವು ಇದು ಫಿಲ್ಮ್ ನೋಡಿಕೊಂಡು ಆಮೇಲೆ ಕೃಷ್ಣ ತೊಟ್ಲಿಗೆ ಹಾಕ್ಬೋದು 12 ಗಂಟೆ ಕರೆಕ್ಟಾಗಿ. ಆನಂತರ ಆರತಿ ಆಗ್ತದೆ, ಎಲ್ಲರಿಗೂ ಮಹಾಪ್ರಸಾದ. ಸಾರಿ, ಫಸ್ಟ್ ಡೆಸ್ಕ್ಟಾಪ್ ನೋಡೋದ. ಓಕೆ, ಐ ಗಾಟ್ ಇಟ್. ಅದು ನೋಡ್ರಿ, ಒಂದು ಅಗದಿ ಫಿಲ್ಮ್ ಅದ, ನೈಸ್ ಫಿಲ್ಮ್ ಇದು ನೋಡ್ರಿ. Thank you. ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ.
ಮಾಡಿ ಆ ಗೀತದಿಂದ ಸಹ ಅವರು ಇತರ ಧರ್ಮಗಳ
ಎದುರಾದರೂ ಕೂಡ ಬಂಗಾಲದಲ್ಲಿ ಮಾತಾಡ್ತಾ ಇದ್ದಾರೆ.
Thank you.
दीक्षा विधान है।
Thank you. ನ್ಯೂಸ್ ಪೇಪರ್ ಓದಿ ಖರ್ಚು ಮಾಡಿದ್ದೇವೆ, ತಿಂಗಳಿಗೆ 300 ರೂಪಾಯಿ ಖರ್ಚಾಗ್ತದೆ, 300 ರಿಂದ 500 ರೂಪಾಯಿ
ಕೇವಲ ನ್ಯೂಸ್ ಪೇಪರು ಮ್ಯಾಗಝಿನ್ ಓದಿ ಖರ್ಚು ಮಾಡ್ತೀವಿ, ಆದ್ರೆ ಒಂದು ಭಗವದ್ಗೀತಾ ತಗೊಳ್ರಿ ಅಂತಂದ್ರೆ ಜನರು ಜಾಸ್ತಿ ಆದ್ರಿ ಅಂತ. 150 ರೂಪಾಯಿ ಜಾಸ್ತಿನ 300 ರೂಪಾಯಿ ಜಾಸ್ತಿ. ಆಮೇಲೆ 300 ರೂಪಾಯಿ ನಾವು ಖರ್ಚು ಮಾಡಿ ಅದು ರದ್ದಿಗೆ ಹೋಗ್ತದೆ, ಅದು ಕಚ್ರ ಕಸಕ್ಕೆ ಹೋಗ್ತದೆ. ಆದ್ರೆ ಭಗವದ್ಗೀತಾ ಒಂದು ಖರೀದಿ ಮಾಡಿದ್ರೆ ನೀವಲ್ಲ ನಿಮ್ಮ ತಲೆಮಾರಿನವ್ರು ಎಲ್ಲರೂ ಓದ್ತಾರೆ, ಹೌದಲ್ಲ? ನಿನ್ನೆ ನ್ಯೂಸ್ ಪೇಪರ್ ನಾವು ಯಾರು ಓದಂಗಿಲ್ಲ, ಆದ್ರೆ 5000 ವರ್ಷದಿಂದ ಹೇಳಿದ ಭಗವದ್ಗೀತಾ ಅದಕ್ಕೆ ಎಷ್ಟು ಬೆಲೆ ಇದೆ ಅಂದ್ರೆ ಇವತ್ತು ಕೂಡ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಯಾಕೆ? ಅದು ಕೃಷ್ಣನ ಸಂದೇಶ ಅಂದ್ರೆ ನಮ್ಮ ತಂದೆ ನಮಗೆ ಬರೆದಂತಹ ಪತ್ರ ಅದೇ ಭಗವದ್ಗೀತಾ. ಆದ್ದರಿಂದ ನೀವು ಭಗವದ್ಗೀತಾ, ಕೃಷ್ಣ ಪುಸ್ತಕದ ಇತರೆ ಪುಸ್ತಕಗಳಿದ್ದಾವೆ ಅವನ್ನ ನೋಡ್ರಿ, ಚಿ ಕೃಷ್ಣನ ಸುಂದರವಾದ ಫೋಟೋಗಳಿದ್ದಾವೆ ಅವನ್ನ ನೀವು ತೊಗೊಂಡೋಗಿ ಪೂಜೆ ಮಾಡ್ಬೋದು ಮನೆಯಲ್ಲಿ. ಆಮೇಲೆ ಗೋಮಾತೆ ಪ್ರಾಡಕ್ಟ್ಸ್ ಅಂದ್ರೆ ಆಕಳಿಂದ ನಮ್ಗೇನು ಸಿಕ್ತದೆ ಅದು ಕೂಡ ಇದೆ, ಅದನ್ನೆಲ್ಲ ನೀವು ಸ್ವೀಕಾರ ಮಾಡ್ಬೋದು. ಜಪಮಾಲೆ ಇದೆ, ಇವತ್ತು ಜಪ ಶುರು ಮಾಡಲಿಕ್ಕೆ ಒಳ್ಳೆ ದಿವಸ. ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಎನ್ನಬಾರದೆ, ದೇವರ ನಾಲಿಗೆ ಕೊಟ್ಟಿದ್ದಾನೆ, ಆದ್ದರಿಂದ ನಾವು ನಾಮಸ್ಮರಣೆ ಮಾಡ್ಬೋದು. ಅದಕ್ಕೆ ಜಪಮಾಲೆ ಇಲ್ಲಿ ಸಿಗ್ತದೆ, ಅದನ್ನೆಲ್ಲ ತೊಗೊಂಡೋಗಿ ನೀವು ಜಪ ಮಾಡ್ಬೋದು. ಅದೇ ರೀತಿ ಈ ಕಾರ್ಯಕ್ರಮಕ್ಕೂ ನೀವು ಬರ್ತಾ ಇರ್ಬೇಕು, ನಾಳೆನೂ ಬರಬೇಕು ಎಲ್ಲರೂ. ಯಾಕಂದ್ರೆ ನಾಳೆ ನಾವು ಪ್ರಭುಪಾದರ ಜನ್ಮದಿವಸವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಧನ್ಯವಾದ. ಹರೇ ಕೃಷ್ಣ. ಇವಾಗ ನಾವು ಕೀರ್ತನೆ ಮಾಡೋಣ ಕೃಷ್ಣಗ ಇದರಲ್ಲಿಟ್ಟು. ತೊಟ್ಟಲ್ದಾಗಿಡ್ರಿ ಕೃಷ್ಣ, ಪ್ರಭು ತೋಡ್ಬೇಕು ಕೃಷ್ಣ ತೋಡು. ಲಡ್ಡು ಗೋಪಾಲ್ ಅಲ್ಲಿಡ್ರಿ. ಇವಾಗ ಎಲ್ಲರೂ ಕೀರ್ತನೆ ಮಾಡೋಣ. ಎಲ್ಲರೂ ಏನು ನಿಂತ್ಕೊಂಡು ಲೈಟ್ ಹಾಕ್ರಿ, ಹ್ಯಾಲೋಜನ್ ಎಲ್ಲ ಲೈಟ್ ಹಾಕ್ರಿ. ಹ್ಯಾಲೋಜನ್ ಹರೇ ಕೃಷ್ಣ. ಎರಡು ಸಮಯ ಎರಡು ಆಗ್ತದೆ.
Thank you. भगवान की जय। श्री कृष्ण
Yeah. Record. Thank you.